ಪ್ರವಿಶ್ಯ ಮಮ ವಾಚ ಮೀಮಾಂ ಪ್ರಸುಪ್ತಾಂ ಸಂಜೀವನಿ ಅಖಿಲ ಶಕ್ತಿ ಸರಸ್ವತಾಂ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್. ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋ ನಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದ ತೀರ್ಥೇಂದ್ರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಭೂಯಾತ್ ಶ್ರೀಮದಾಚಾರ್ಯ ಭಾವಕ. ಹರಾಯ ಭಜಕಾನಿಷ್ಟ ಹರಾಯ ಪುರಭೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯ ಸುರಾವೋಹಂ ಈಡೇ ಚೈತೋಭಿಮಾನಿನಃ ಯೂಯೃತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ. ವಾದಿರಾಜ ಗುರೂನ್ ವಂದೇ ರಘುತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನಿಂದ ಹೇಮಲಂಬೆ, ಹೇ ಮಲಂಬ, ಹೇ ಮಲಂಬೆ, ಹೇ ವಿಲಂಬೆ, ಹೀಗೆ ಅನೇಕ ಹೆಸರಿನಿಂದ ಇದಾಗಿದೆ. ಮುಖ್ಯವಾಗಿ ಹೇ ಮಲಂಬೆ ಅಂತಕ್ಕಂಥ ಹೆಸರಿನ ಸಂವತ್ಸರ ಪ್ರಾರಂಭ. ಎಲ್ಲರಿಗೂ ಸಹ ಈ ಸಂವತ್ಸರದ ಶುಭಾಶಯಗಳು. ಸಾಮಾನ್ಯವಾಗಿ ಪ್ರತಿ ದಿವಸ ಪಂಚಾಂಗ ಶ್ರವಣ ಮಾಡಬೇಕು ಅಂತ ನಿಯಮ ಇರೋದು. ಪ್ರತಿನಿತ್ಯ ಪ್ರಾತಃ ಕಾಲ ಅದು ದೊಡ್ಡ ಕಾರ್ಯಕ್ರಮ ಪಂಚಾಂಗ ಶ್ರವಣ ಅಂಥೇಳಿ. ಆಸ್ಥಾನಗಳಲ್ಲಿ, ಮಠಗಳಲ್ಲಿ ಪಂಚಾಂಗ ಶ್ರವಣದ ಅಭ್ಯಾಸ ಇದೆ. ಪಂಚಾಂಗ ಶ್ರವಣದ ಉದ್ದೇಶ ಏನಂದರೆ ಅವತ್ತಿನ ಇಡೀ ದಿವಸದ ಒಂದು ಪ್ರೋಗ್ರಾಮ್ ನಮ್ಮ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಸರಿಯಾಗಿ ಹೊಂದಿಸಿಕೊಳ್ಳೋಕ್ಕಿರ್ತಕ್ಕಂಥ ಅವಕಾಶ. ನಾವು ಕ್ಯಾಲೆಂಡರ್ ನೋಡಿ ವರ್ಷದ ಪೂರ್ತಿ ಕಾರ್ಯಕ್ರಮನ ನಿಶ್ಚಯ ಮಾಡುತ್ತೇವೋ ಹಾಗೆ ವರ್ಷದ್ದು ಮಾಡೋದಕ್ಕೋಸ್ಕರ ಇವತ್ತಾದರೂ ಪಂಚಾಂಗ ಶ್ರವಣ ಅಂತ ವಿಶೇಷವಾಗಿ ಅಭ್ಯಾಸ ಇದೆ. ಇತರ ಕಾರ್ಯಕ್ರಮಗಳ ಇದು ಒಟ್ಟಾಗಿ ಪರ್ವಕಾಲಗಳ ತಿಥಿ ವಾರ ನಕ್ಷತ್ರ ಯೋಗ ಕರಣ ಇದು ಸೇರಿ ಪಂಚಾಂಗ ಅಂತ ಕರೀತಾರೆ. ತಿಥಿ ವಾರ ನಕ್ಷತ್ರ ಈ ಐದು ಸೇರಿದ ಪಂಚ ಅಂಗ, ಪಂಚ ಅಂಗ ಐದು ಅಂಗಗಳು ಸೇರಿದ್ದಕ್ಕೆ ಪಂಚಾಂಗ ಅಂತ ಹೇಳ್ತಾರೆ. ಈ ಪಂಚಾಂಗದೇ ಕಾಲದ ಮುಖ, ಅದು ಕಾಲ ಪಂಚದ ಮುಖ. ಅದಕ್ಕೆ ಕಾಲಕ್ಕೆ ಶೇಷದೇವರು ಅಭಿಮಾನಿ ದೇವತೆಗಳು ಅಂತ ಹೇಳೋರು. ಗರುಡದೇವರು, ಗರುಡ, ಶೇಷರುದ್ರು ಮೂರು ಜನ ಸಹ ಕಾಲಕ್ಕೆ ಅಭಿಮಾನಿ ದೇವತೆಗಳು. ಅದರಲ್ಲಿ ಸ್ವಲ್ಪ ವಿಶೇಷ ಅದು ಶೇಷದೇವರಿಗೆ ಐದು ಹೆಡೆ ಸೌದುಡು. ಐದು ಅಂದರೆ ತಿಥಿ ವಾರ ನಕ್ಷತ್ರ ಯೋಗ ಕಾರಣ. ಈ ಐದು ಕೂಡ ಒಂದರ್ಥದಲ್ಲಿ. ಮತ್ತು ದಿವಸಕ್ಕೆ ಐದು ಭಾಗ ಕೂಡ ಮಾಡ್ತಾರೆ. ದಿವಸಕ್ಕೆ ಕೂಡ ಪ್ರಾತಃ ಕಾಲ, ಸಂಗಮ ಕಾಲ, ಮಧ್ಯಾಹ್ನ ಕಾಲ, ಅಪರಾಹ್ನ ಕಾಲ, ಸಾಯಂಕಾಲ ಅಂತ ದಿವಸವನ್ನು ಐದು ಭಾಗ ಮಾಡೋದು. ಅದಕ್ಕೆ ಕಾರಣ ಇದೇನೆ, ಶೇಷ ಮತ್ತು ರುದ್ರದೇವರಿಗೂ ಐದು ಮುಖ, ಇವರಿಗೆ ಐದು ಮುಖ, ಅವರಿಗೆ ಐದು ಮುಖನೇ. ಆ ಅರ್ಥದಲ್ಲಿ ಇದಕ್ಕೊಂದು ಅರ್ಥವತ್ತಾದ ಪರಿಕಲ್ಪನೆ ಇದೆ. ಈ ಕಾಲದ ಒಂದು ಯೋಚನೆ ಇದ್ದಾಗ ಮಾತ್ರವೇ ಯಾವುದೇ ಒಂದು ದಾಖಲೆ ಆಗಬೇಕಾದ್ರೆ ಟೈಮ್ ಅಂಡ್ ಪ್ಲೇಸ್ ಹಾಕದೆ ಹೋದರೆ ಅದು ದಾಖಲೆ ಇದಲ್ಲ, ದಾಖಲಾತಿ ಆಗೋದಿಲ್ಲ. ಅಂದರೆ ಡಾಕ್ಯುಮೆಂಟ್ ಅಂತಾಗಬೇಕಾದ್ರೆ ಟೈಮ್ ಪ್ಲೇಸ್ ಇರಲೇಬೇಕು. ಅದಕ್ಕೆ ನಾವು ಸಂಧ್ಯಾವನ್ನ ಪ್ರತಿನಿತ್ಯ ಸ್ಥಳ ಹೇಳ್ತೇವೆ. ಭರತ ಭರಷೆ, ಭರತ ಕಂಡೆ, ಜಂಬೂದ್ವೀಪ, ಎಂಡಕಾರಣ್ಯ, ಗೋದಾವರಿ, ಆ ದಕ್ಷಿಣೇ ತೀರೆ, ಶಾಲಿವಾಹನ ಸೆಕೆ, ಅಲ್ಲಿವರೆಗೂ ಕೂಡ ಕಾಲ ದೇಶ, ಮುಂದಿನದೆಲ್ಲ ಕಾಲ, ದೇಶ ಕಾಲ. ಪ್ರತಿನಿತ್ಯದ ಪ್ರತಿ ಯಾವುದೇ ಕರ್ಮ ಮಾಡಬೇಕಾದ್ರೂ ಕೂಡ ಸಂಕಲ್ಪದಲ್ಲಿ ಇವೆಲ್ಲ ಸೇರಿಕೊಂಡಿದೆ. ಆ ದೃಷ್ಟಿಯಿಂದ ಕಾಲದ ಜ್ಞಾನ ಇರಲೇಬೇಕು. ತಡದ ಜ್ಞಾನ ನಾವು ಹುಟ್ಟಿ ಬಂದಾಗಿರುತ್ತೆ, ಕಾಲ ಜ್ಞಾನ ಮುಂದೆ ಇದೆ. ಒಂದು ದೇಹ, ಭಾಗವತ ಸಾರೋದ್ಧಾರದಲ್ಲಿ ಒಟ್ಟು ಸಾಧನೆಯ ಬೇಕಾದ ಮೂರು ಅಂಗಗಳಲ್ಲಿ ದೇಹ ದೇಶ ಕಾಲ ಮೂರು ಹೇಳುತ್ತಾರೆ. ದೇಹ ದೇಶ ಕಾಲ ಸಾಧನ ಶರೀರ ಸಾಧನ ದೇಶ ಸಾಧನ ಕಾಲ ಸಾಧನ ದೇಶ ಇದು ಸದ್ವೀಪ ವಾರಿಣಿಸಿ ಸಪ್ತಕ ಭೂತ ಸಾತ್ರ್ಯ ಮಧ್ಯೆಪಿ ನಾಮಖಂಡೇ ತತ್ರಾಪಿ ಕರ್ಮಭುಭಿ ಭಾರತ ನಾಮಖಂಡೇ ಇದು ಸಾಧನ ದೇಶ ಇದು. ಇನ್ನು ಕಾಲ ಸರಿಯಾದ ಕಾಲ ಆ ಕಾಲದ ಪರಿಗಣನೆ ಬಹಳ ಮುಖ್ಯವಾದ ಅಂಶ. ಕಾಲದ ಪರಿಗಣನೆ ಇವತ್ತು ನಮಗೆ ಇಷ್ಟು ಕಾಲ ಗೊತ್ತಿರಷ್ಟವ ಸಾಮಾನ್ಯವಾಗಿ ವಾರ ಆಧುನಿಕರಿಗೆ ಡೇಟು ಟೈಮು ಮಂತು ಆದರೆ ಮುಗಿದೋಯ್ತು. ಡೇ ಟೈಮ್ ತಿಂಗಳು ಡೇಟು ವಾರ ಹಾಕಿದರೆ ಮುಗಿದೋಯ್ತು ಅಷ್ಟೇ. ಅವ್ರದ್ದು ಪಂಚಾಂಗ ಇಲ್ಲ ಮೂರೇ ಅವ್ರು ಸಾಮಾನ್ಯವಾಗಿ ಹೇಳೋದು. ನಕ್ಷತ್ರ ಯೋಗಗಳ ಕಾನ್ಸೆಪ್ಟ್ ಇದರಲ್ಲಿಲ್ಲ, ನಮ್ಮ ಕ್ಯಾಲೆಂಡರ್ಗಳಲ್ಲ ಕಾನ್ಸೆಪ್ಟ್ ಇಲ್ಲ. ಆದರೆ ಅವ್ರು ಪಂಚಾಂಗ ಆಗಲಿಲ್ಲ ಆಗ. ಸೊ ಇದು ವೆಸ್ಟರ್ನ್ ಕಾನ್ಸೆಪ್ಟಲ್ಲಿ ಪಂಚಾಂಗ ಆಗಲಿಲ್ಲ, ಆದರೆ ನಮ್ಮದು ಪಂಚಾಂಗ. ಇದರ ಹಿರಿಮೆ ಹೇಳಬೇಕಾದ್ರೆ ಕಾಲದ ಪರಿಗಣನೆಯನ್ನು ಮಾಡಬೇಕಾದ್ರೆ ನಮಗೆ ಕಾಲ ವ್ಯತ್ಯಾಸ ಗೊತ್ತಾಗದ ಅನುಭವಕ್ಕೆ ಬರುತ್ತೆ. ಬೆಳಗಿನ ಕಾಲ ತಂಪಿರೋದು, ಮಧ್ಯಾಹ್ನ ಬಿಸಿ ಇರೋದು, ಸಾಯಂಕಾಲ ಇದು, ಮಳೆಗಾಲ ಚಳಿ ಎಲ್ಲ ಅನುಭವಕ್ಕೆ ಬರುತ್ತೆ. ನಮಗೆ ಅನುಭವದ ಹಿನ್ನೆಲೆಯಲ್ಲಿ ಲೆಕ್ಕ ಹಾಕಿದಾಗ ಒಟ್ಟು ಕಾಲಮಾನದ ವಿಶೇಷವಾದ ಪರಿಕಲ್ಪನೆ ಬರುತ್ತೆ. ಅದನ್ನು ಹೇಳೋದಕ್ಕೆ ಯುಗಗಳ ಕಾನ್ಸೆಪ್ಟಲ್ಲಿ ಹೇಳುತ್ತಾರೆ. ಯುಗ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಅದು ಬರೀ ಹೆಸರುಗಳಲ್ಲ, ಆ ಹೆಸರಿನಿಂದ ಕಾಣತಕ್ಕಂಥ ಒಂದು ಅಂಶ ಇದೆ. ಕೃತ ಕೃತಂ 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 ಏನು ಹೇಳಿದ್ರು ಆಯಿತು 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 ಮಾಡಿದ್ರು ಆಯಿತು ಅಂತಾನೆ ಅರ್ಥ. ಅದಕ್ಕೆ ಕೃತಯುಗ ಅಂತ ಹೆಸರು. ಮಾಡ್ತೇನೆ ನೋಡ್ತೇನೆ ಅವೆಲ್ಲ ಇಲ್ಲೇ ಇಲ್ಲ, ಮಾಡಬೇಕು ಅಂದ್ರೆ ಮಾಡಬೇಕಷ್ಟೆ. ಆ ಕಾಲ ಇದು ಕೃತಯುಗ ಅಂತ ಅದಕ್ಕೆ ಹೆಸರು. ಮುಂದೆ ತ್ರೇತ, ಒಂದು ಒಂದು ಮೂರು ಭಾಗ ಉಳ್ಕೊಂತು ಒಂದು ಭಾಗ ಹೋಗಿದ್ದಕ್ಕೆ ತ್ರೇತ. ದ್ವಾಪರ ಎರಡು, ಕಲಿಯುಗದಲ್ಲಿ ಒಂದೇ. ಅಲ್ಲಿ ಹೇಳಬೇಕಾದ್ರೆ ತಪಶೌಚಂ ದಯಾ ಸತ್ಯಂ ಅಂತ ಭಾಗವತ ಪುರಾಣದಲ್ಲಿ ಹೇಳಬೇಕಾದ್ರೂ ಕೂಡ ಧರ್ಮದ ಕಾಲಗಳು ಹೋಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಈ ನಾಲ್ಕು ಸೇರಿದಾಗ ಅದಕ್ಕೆ ಮಹಾಯುಗ ಅಂತ ಕರೀತಾರೆ. ನಾಲ್ಕು ಒಂದೊಂದು ಯುಗ ನಾಲ್ಕು ಸೇರಿದ್ರೆ ಮಹಾಯುಗ ಅಂತ ಹೆಸರು. ಏಟ್ ಅಂತ ಕರೆದು ಹೋಲ್ ಡೇ ಅಂತೀವಲ್ಲ ಹಾಗೆ. ಆ ಮಹಾಯುಗಗಳು ಪುರಾಣ ತುಂಬಾ ಜನ ಗೊತ್ತಿರೋದಿಲ್ಲ. ಅದನ್ನೆಲ್ಲ ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ವರ್ಷಗಳು ಯುಗಗಳಿಗೆ ನಮಗೆ ಲಕ್ಷಗಟ್ಟೆ ಕೇಳಿರ್ತೇವಲ್ಲ ಅಂದರೆ ದೇವಮಾನದಲ್ಲಿ ಅಂತ ಹೇಳ್ತಾರೆ. ದೇವಮಾನದಲ್ಲಿ ಅದು ಎರಡು ಸಾವಿರ ಸಂಧಿಕಾಲ, ಹನ್ನೆರಡು ಸಾವಿರ ವರ್ಷ ದೇವಮಾನದಲ್ಲಿ ಕಾಲವನ್ನು ಹೇಳ್ತಾರೆ. ಮನುಷ್ಯಮಾನದಲ್ಲಿ ಒಂದು ಮಹಾಯುಗ ಅಂದರೆ 43,20,000 ವರ್ಷ, 43,20,000 ವರ್ಷ ಅವರು ಮಹಾಯುಗ ಅಂತ ಕರೀತಾರೆ. ಕಲಿಯುಗ ಒಂದಕ್ಕೆ 4,32,000 ವರ್ಷ, 4,32,000 ವರ್ಷ ಕಲಿಯುಗ. ಅದರಲ್ಲಿ ನಮಗೆ 5,000 ಚಿಲ್ಲರೆ ಅಷ್ಟೇ ಮುಗಿಸಿರೋದು ಇನ್ನು ಆರಂಭ. ಇನ್ನು ಹೇಳೋದಾದ್ರೆ ಬೆಳಗಿನ ಜಾವ ಇದ್ದಾಗ ಇನ್ನು ಸೂರ್ಯೋದಯಕ್ಕಿಂತ ಮುಂಚಿನ ಕಾಲ ಇದ್ದರೆ ಆಗಾಗ ಆಗಲೇ ಎಷ್ಟು ಸೆಕೆ ಅಂತಿರಲ್ಲ ಬೇಸಿಗೆಯಲ್ಲಿ, ಅಷ್ಟು ಅಧರ್ಮ ಬಂದಿರೋದು. ಆ ಕಾಲಕ್ಕೆ ಬಂದರೆ ಮಠ ಮಠ ಮಧ್ಯಾಹ್ನ ಆಗಿರ್ಬೋದು, ಪೀಕಲ್ಲಿ ಹೋಗ್ಬಿಡುತ್ತೆ. ಅಂತ್ಯಕಾಲಕ್ಕೆ ಭಗವಂತ ಕಲಿ ಕಲ್ಕಿ ಕಲಿ ಕಲ್ಕಿ ಕಲಿಯಷ್ಟು ಕಾತ್ಕಾರತ ಏವ ಕಲ್ಕಿ, ಕಲಿಯನ್ನು ಬಂಧನ ಮಾಡೋದ್ರಿಂದಾಗಿನೆ, ಕಲಿಯುಗ ನಾಶ ಮಾಡೋದ್ರಿಂದಾಗಿನೆ ಕಲ್ಕಿ ಅಂತ ಭಗವಂತನಿಗೆ ಹೆಸರು. ವಾಯುದೇವರಿಗೂ ಕಲ್ಕಿ ಅಂತ ಹೆಸರು. ಪಾಹಿ ಕಲ್ಕಿ ಸುತೇಜ ದಾಸರಿ ಅಂತ ಹೇಳ್ಬೇಕಾದ್ರೆ ವಾಯುದೇವರ 100 ಹೆಸರುಗಳಲ್ಲಿ ಕಲ್ಕಿ ಅಂತ ಹೆಸರಿದೆ. ಅವರಿಬ್ಬರನ್ನೇ ಕಲಿ ಬಂಧನ ಮಾಡ ಸಿಕ್ತಿರೋ ಅವರಿಬ್ಬರು ಹರಿವಾಯುಗಳಿಗಿಬ್ಬರಿಗೇನೆ, ಉಳಿದವರಿಗೆ ಯಾರಿಗೂ ಕಲಿಯನ್ನು ಬಂಧನ ಮಾಡೋಕ್ಕಾಗೋದಿಲ್ಲ, ಕಲಿನೇ ಅವರನ್ನು ಆವೇಶ ಮಾಡಿಬಿಡ್ತಾರೆ. ಇಂಥ ಕಲಿಯುಗದಲ್ಲಿ ಕಲಿಯುಗದ 2 ದ್ವಾಪರಯುಗ, ಕಲಿಯುಗದ 3 ತ್ರೇತಾಯುಗ, ಕಲಿಯುಗದ 4 ಕೃತಯುಗ. ಅದು ಸುಲಭ ನೆನಪಿಟ್ಕೊಳ್ಳೋದಕ್ಕೆ, 3 ಸೇರಿದ್ರೆ 4 ಸೇರಿ 43,20,000 ವರ್ಷ ಆಯಿತು. ಇದು ಒಂದು ಮಹಾಯುಗ. ಇಂಥ ಮಹಾಯುಗಗಳು ಎಷ್ಟಾಗಬೇಕು ಗೊತ್ತಾ? 1,000 ಆಗಬೇಕು. 1,000 ಆಗಬೇಕು ಅಂದರೆ ಒಟ್ಟು ಲೆಕ್ಕ ಇಟ್ಕೋಬೇಕು. ಮಹಾ 1 ಅಂದಾಗ ಎಷ್ಟಾಯ್ತು ಅಲ್ಲಿಗೆ, ಒಂದು ದಿವಸದ ಲೆಕ್ಕ ಆಗಬೇಕಾದ್ರೆ ಆ ರೀತಿ ಹಾಕಬೇಕು. ಅದಕ್ಕೆ ಒಂದು ಮನ್ವಂತರ ಅಂತ ಕರೀತಾರೆ. ಒಂದು ಮನ್ವಂತರ, ಒಂದು ಮನ್ವಂತರಕ್ಕೆ ಒಂದು ಮನ್ವಂತರ ಮನು ಆಡ್ತಕ್ಕಂಥ ಕಾಲ ಅದು. ಮನ್ವಂತರ ಇಂದ್ರದೇವರ ಕಾಲ ಎರಡೂ ಸಮಾನ. ಒಬ್ಬ ಇಂದ್ರರು ಚೇಂಜ್ ಆಗ್ತಾರೆ, ಮನುಗಳು ಚೇಂಜ್ ಆಗ್ತಾರೆ. ಮನ್ವಂತರ ಕಾಲ ತಿಳ್ಕೋಬೇಕು. ಅದಕ್ಕೆ ವಯೋಸ್ವತ ಮನ್ವಂತರೇ ಅಂತ ನಾ ಹೇಳೋದು. ವಯೋಸ್ವತ ಮನ್ವಂತರೆ. ಈ 5 ಸರ್ಕಾರನೇ ಎಷ್ಟು ಹಾರಾಡ್ತಿರ್ತಾರೆ, ಎಂಥ ದೊಡ್ಡ ಸರ್ಕಾರಗಳು ಅವರದೆಲ್ಲ ಕೂಡ ಬಂದದ್ದು. ಇವತ್ತು ಇವರೆಲ್ಲ ಹೆಸರಿಗಷ್ಟೇ, ಇವತ್ತು ಮುಖ್ಯಮಂತ್ರಿ ಬೇರೆ ಪ್ರಧಾನಮಂತ್ರಿ ಬೇರೆ ಅಂತೇವಲ್ಲ ಹಾಗೆ. ಆತ ತವರ ವಯೋಸ್ವತವನ್ನು ಹೇಳಬೇಕು. ಅದಕ್ಕೆ ಇವರ ಹೆಸರು ಹೇಳೋದಿಲ್ಲ, ವಯೋಸ್ವತ ಬಂದ್ಬಂತಾರೆ ಅಂತ ಹೇಳೋದು. ಇವರ ಹೆಸರು ಹೇಳೋದಿಲ್ಲ, ಮಧ್ಯದವರ ಹೆಸರು ಬೇರೆ, ಪಂಚಾಯತ್ ಯಾರು ಪ್ರೆಸಿಡೆಂಟ್ ಯಾರು ಯಾರು ಹೇಳ್ತಾರೆ ನೆನಪೇ ಇರೋದಿಲ್ಲ, ನಮ್ಗೆ ಗೊತ್ತೇ ಇರೋದು. ಸುಚಿರ ಚಿಕ್ಕವರಿದ್ದಾಗ ಲೆಕ್ಕ ದೊಡ್ಡ ಕಾಲದಲ್ಲಿ ಪರಿಗಣನೆ ಬರೋದು ಹಾಗೆ. ಮತ್ತೆ ಯಾವ ದೇಶ ಭರತವರ್ಷ ಭರತಕಂಡ ದೊಡ್ಡ ದೇಶ ಯೋಚನೆ ಮಾಡಿದಾಗ ಆ ಹೆಸರು ಹೇಳುತ್ತೆ. ಇಂಥ ಮನುಗಳು 14 ಜನ ಆದಾಗ ಬ್ರಹ್ಮದೇವರಿಗೆ ಒಂದು ಹಗಲು. ಬ್ರಹ್ಮದೇವರಿಗೆ ಹಗಲು ಅಂದರೆ 12 ಇಡೀ ದಿವಸ ಅಲ್ಲ. ಬ್ರಹ್ಮದೇವರಿಗೆ 12 ಆಗೋದು 14 ಮನುಗಳು ಹೋಗ್ಬೇಕು ಅವರು. ಅಂದರೆ ಬ್ರಹ್ಮದೇವರ ಕಾಲ ಎಷ್ಟು ದೊಡ್ಡದು ಯೋಚನೆ ಮಾಡಬೇಕು. ಬ್ರಹ್ಮದೇವರ ಕಾಲ ಎಷ್ಟು ದೊಡ್ಡದಿದೆ, ಈ ಕಾಲ ಇನ್ನೊಂದು ರೀತಿಯಲ್ಲಿ ಮಾಡ್ತಾರೆ. ನಾವು ಹಗಲು ರಾತ್ರಿ ಹೊತ್ತು ಇನ್ನೂ ಲೆಕ್ಕ ಹಾಕಿದರೆ ಗಡಿಗೆ 60 ವಿಗಳಿಗೆ ಆದರೆ ಒಂದು ಗಡಿಗೆ, 2 ಗಡಿಗೆ ಆದರೆ ಒಂದು ಮುಹೂರ್ತ, 30 ಗಡಿಗೆ ಹಗಲು, 30 ಗಡಿಗೆ ರಾತ್ರಿ, ಅದು ಯಾವರೇಜ್. ಅದು ಇದರ ಕಾಲಮಾನದ ಹೆಚ್ಚು ಕಡಿಮೆ ಆಗುತ್ತದೆ. ಅಥವಾ 30 ಮುಹೂರ್ತ ಅಂದರೂ ಒಂದು ದಿವಸ, 60 ಗಳಿಗೆ ಅಂದರೂ ಒಂದು ದಿವಸ ಅಂತ ದಿವಸಗಳು. 7 ಆದಾಗ ಒಂದು ವಾರ ಅಂತ ಕರೀತಾರೆ. 7 ಆದಾಗ ಒಂದು ವಾರ, 2 ವಾರ ಆದರೆ ಒಂದು ಪಕ್ಷ, 2 ಪಕ್ಷ ಆದರೆ ಒಂದು ತಿಂಗಳು. ಎಲ್ಲ ಎರಡೆರಡರಲ್ಲೇ ಹೇಳ್ತಾರೆ. ಕಾರಣ ಗರುಡನು 2 ರೆಕ್ಕೆ ಇದ್ದಾಗೆ ಕಾಲ ಮುಂದೆ ಹೋಗ್ಲಿಕ್ಕೆ 2, ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅದರಲ್ಲೂ ಕೂಡ ಎಡ ಬಲ ಅಂತ ಕರೆ ಶುಕ್ಲ ಕೃಷ್ಣ ಪಕ್ಷಗಳು. ಆ ಋತುಗಳು 6 ಆದಾಗ ಒಂದು ವರ್ಷ, 3 ಆದಾಗ ಒಂದು ಆಯನ, ದಕ್ಷಿಣ ಉತ್ತರಾಯಣ ದಕ್ಷಿಣಾಯನ ಅಂತ ಹೇಳುತ್ತೆ. ನಮ್ಮ ವರ್ಷ ದೇವತೆಗಳಿಗೆ ಒಂದು ದಿವಸ ಅಷ್ಟೇ, ನಮ್ಮ ವರ್ಷ ಒಂದು ದಿವಸ ಅವರಿಗೆ. ಉತ್ತರಾಯಣ ಹಗಲು, ದಕ್ಷಿಣಾಯನ ರಾತ್ರಿ, ಉತ್ತರಾಯಣ ಪೂರ್ತಿ ಹಗಲು, ದಕ್ಷಿಣಾಯನ ಪೂರ್ತಿ ರಾತ್ರಿ. ಅದು ಉತ್ತರಾಯಣದಲ್ಲೆಲ್ಲ ವಿವಾಹಾದಿಗಳು ಒಳ್ಳೆ ಮುಹೂರ್ತಗಳು, ಯಾವುದಕ್ಕೆ ದೇವತೆಗಳ ಹಗಲು. ದಕ್ಷಿಣಾಯನ ರಾತ್ರಿ ಆದ್ರಿಂದ ಎಲ್ಲ ನಿಷಿದ್ಧ, ಆಗ ರಾತ್ರಿ ಕಾಲದಲ್ಲಿ ಇವೆಲ್ಲ ಯಾತಕ್ಕೆ ನಿಷಿದ್ಧ ಅಂತ. ನೈಟ್ ಆಫೀಸ್ ವರ್ಕ್ ಮಾಡೋದಿಲ್ಲಲ್ಲ, ಹಾಗೆ ನೈಟ್ ಆಫೀಸ್ ಆಗಿರೋದಿಲ್ಲ, ಫೈಲ್ ಇರೋದಿಲ್ಲ, ಏನಿರ ಎಲ್ಲ ಇರ್ತವೆ, ಇದು ವರ್ಕ್ ಆಗೋದಿಲ್ಲ ಅಷ್ಟೇ, ನಮಗೆ ಗೊತ್ತಾಗೋದಿಲ್ಲ. ಅದು ಈ ರೀತಿ ಮಾಡಿದೆ. ಈಗ ಆನ್ಲೈನ್ ಬಂದ್ಮೇಲೆ ನಿಮಗೇನು ಆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಈಗ ಮನುಷ್ಯರಿಗೆ ಆನ್ಲೈನ್ ಇದ್ದಾಗ ದೇವತೆಗಳೇ ಆಗಿರ್ತಾರೆ, ಎವ್ರಿ ಮೂಮೆಂಟ್ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ರೆಕಾರ್ಡ್ ಮಾಡ್ತಾರೆ. ಆದರೆ ನೋಡೋ ದೃಷ್ಟಿಯಲ್ಲಿ ಉತ್ತರಾಯಣ ದಕ್ಷಿಣ ವ್ಯವಸ್ಥೆ ಉಂಟು. ಮತ್ತೆ ಉತ್ತರಾಯಣ ಎಂಬುದು ಹಗಲು, ದಕ್ಷಿಣಾಯನ ರಾತ್ರಿ. ಉತ್ತರಾಯಣದಲ್ಲಿ ಸೂರ್ಯ ದಕ್ಷಿಣದಲ್ಲಿ ಕಳೆ ಬಿಡ್ತಾರೆ, ಅದಕ್ಕೆ ಬಿಸಿಲು ಯಾತಕ್ಕೆ ಅಂತ ಕೇಳಿದ್ರೆ ಬಿಷನ್ ಆನ್ ಮಾಡಿದ್ರೆ ಹೀಟ್ ಆಗುತ್ತಲ್ಲ, ಇದೆಲ್ಲ ಸಂಪಿ ಫಿಲಪ್ ಮಾಡೋದು, ಇದಿಷ್ಟು ಕೂಡ ಟ್ಯಾಂಕಿಗೆ ಹೋಗೋದು ಇದು. ಆದರೆ ಡೆಲಿವರಿ ಅಲ್ಲಿದ್ದ. ಸೊ ದಕ್ಷಿಣಾಯನ ಪೂರ್ತಿ ಡೆಲಿವರಿ, ಉತ್ತರಾಯಣ ಪೂರ್ತಿ ಇದು ಸರಿಯಾಗಿದ್ದಾಗಿ ಬರೀದು ಬರೀ ಇಲ್ಲೇ ಇಲ್ಲ ಅಂತ ಕಾಲ ಬರ್ತಿದೆ. ಮಳೆ ಬರದೆ ಹೋದ್ರೆ ನೋ ಡೆಲಿವರಿ ಅಂತ ಅರ್ಥ, ಅಲ್ಲಿ ನೀರು ಎಲ್ಲ ನಿಂತು ಹೋಗ್ಬಿಡುತ್ತೆ. ಹಾಗೆ ಈ ಕ್ರಮದಲ್ಲಿ ಬೆಳೆಯಲಿ, ಇದೆಲ್ಲ ಕಾಲ ವ್ಯವಸ್ಥೆ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಮ್ಮ ಕಾಲ ವ್ಯವಸ್ಥೆ ಹೇಗಿದೆ ಅಂದ್ರೆ, ಆಗಿನ ಈ ವೆಸ್ಟರ್ನ್ ಎಲ್ಲ ಕಾನ್ಸೆಪ್ಟ್ ಇಲ್ಲ, ಬರೀ ತಿಂಗಳು ಹಾಗೆ ಹೋಗ್ತಾ ಇರ್ತದೆ ಅಷ್ಟೇ. ನಾವು ಅನಿಸ್ಕೋಬೇಕು, ಆಗ ನಮ್ಮ ಹೆಸರುಗಳಲ್ಲೂ ಕೂಡ ಅದರಲ್ಲಿ ಏನೇನು ನಡೆಯುತ್ತೆ ಎಂಬುದನ್ನು ಹೇಳ್ತಾ. ಚೈತ್ರ ವೈಶಾಖಾದಿಗಳೆಲ್ಲ ಚಾಂದ್ರಮಾನದ್ದು, ಮೇಷ ವೃಷಭಾದಿಗಳೆಲ್ಲ ಸೌರಮಾನದ್ದು. ಅದಕ್ಕೆ ಚಾಂದ್ರಮಾನ ಯುಗಾದಿ ಅಂತ ಯಾತಕ್ಕೆ ಹಾಕ್ತಾರೆ ಅಂದ್ರೆ, ಈ ಚೈತ್ರ ಚಿತ್ರ ನಕ್ಷತ್ರ ಇದ್ದಾಗ ಚೈತ್ರ ಮಾತ್ರ ಬರೋದು. ಅನಂತರ ಪೂರ್ತಿ ವಿಶಾಖ ವೈಶಾಖ, ಆ ಹುಣ್ಣಿಮೆ ದಿವಸ ನಕ್ಷತ್ರ ಇರಬೇಕು. ಚೈತ್ರ ಚಿತ್ರಾದಿ ತಾರಕ ದ್ವಂದ್ವ, ಅದೇ ನಕ್ಷತ್ರ ಇಲ್ಲದೂ ಪರ ಹಿಂದೂ ಮುಂದಿಂದ ಇದ್ರೂ ಆಯ್ತು, ಆ ರೀತಿ ಇದ್ದಾಗ ಅದಕ್ಕೆ ಆ ಹೆಸರು ಬರುತ್ತೆ. ಈ ರೀತಿಯಾಗಿ ಮಾಡಿ ಒಟ್ಟು ಆ ಬ್ರಹ್ಮದೇವರಿಗೆ ನಮ್ಮ ದೇವತೆಗಳ ಒಂದು ದಿವಸ ನಮಗೆ ಒಂದು ವರ್ಷ, ಬ್ರಹ್ಮದೇವರ ಒಂದು ದಿವಸ 14 ಬಂದಂತರ ದೀರ್ಘಕಾಲ. ಅಂಥ ದಿವಸಗಳು 360 ಅವರಿಗೆ ಒಂದು ವರ್ಷ ಬ್ರಹ್ಮದೇವರಿಗೆ, ಅಂಥ ವರ್ಷಗಳು 100 ಬ್ರಹ್ಮದೇವರ ಕಾಲ ಮುಗೀತು. ಅದಕ್ಕೆ ಪರಕಾಲ ಅಂತ ಕರೀತಾರೆ. ಪರಕಾಲ ಅತಿ ಹೈಯೆಸ್ಟ್ ಕಾಲ ಅವರದೇ. ದೇವರಿಗೆ ಈ ಕಾಲ ಎಷ್ಟು, ಲಕ್ಷ್ಮೀ ದೇವರ ದೇವರು ಎಷ್ಟು ಗೊತ್ತಾ? ಒಂದು ಕಣ್ಣು ಮುಚ್ಚಿದ್ರೆ ಕಣ್ಣು ತೆಗೆದ್ರೆ ಅಷ್ಟೇ. ಒಂದು ಕಣ್ಣು ಮುಚ್ಚಿಕೊಂಡ್ರೆ ಬ್ರಹ್ಮದೇವರು ಚೇಂಜ್ ಆದ್ರು ಅಂತ ಅರ್ಥ. ಒಂದ್ಸತ್ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರು ಅಂದ್ರೆ ಒಂದು ದೇವರ ಮಹಿಮೆ. ಆಗ ನಮಗೆ ದೇವರು ಎಷ್ಟು, ಹಾಗಾದ್ರೂ ಕೂಡ ದೇವರು ಎಷ್ಟೊತ್ತು ಕಣ್ಣು ಮುಚ್ಚಿ ತೆಗೆದ್ರೆ ಒಂದು ಗಡಿಗೆ ಆಗತ್ತೆ ಹಾಗೆಲ್ಲ ಕೇಳಬಾರದು. ಅದು ಔಪಚಾರಿಕ ಅಂತ ಕರೀತಾರೆ. ನಮ್ಗೆ ಅರ್ಥವಾಗಲೇ ಕೇಳಿರದೆ ಬರುತ್ತೋ, ದೇವರಿಗೆ ಕಾಲಮಾನ ಇಲ್ಲ. ದೇವರಿಗೆ ಕಾಲಮಾನ ಇಲ್ಲ ಅಂದ್ರೆ ಅಬೌ ಟೈಮ್ ಅಂತ ಅರ್ಥ. ದೇವರ ಅಬೌ ಟೈಮ್ ನಮ್ಮಲ್ಲೇ ಇರುತ್ತೆ. ವರ್ಕರ್ಸ್ ಎಲ್ಲ ಟೈಮ್ ಲಿಮಿಟ್ ಇರುತ್ತೆ. ಇವ ಯಜಮಾನರಿಗೆ ಪ್ರೊಪ್ರೈಟರಿಗೆ ಯಾವ್ದಕ್ಕಾರು ಹೋಗ್ತಾರೆ, ಕಾಲ ಇಲ್ಲ ಅದನಿಗೆ, ಕಾಲದ ಬಂಧನ ಇಲ್ಲ. ಆದ್ರೆ ದೇವರಿಗೆ ಅವ್ರಿಗೆ ಕಾಲದ ಕಾನ್ಸೆಪ್ಟ್ ಇದೆ, ಬಂಧನ ಇಲ್ಲ. ದೇವರಿಗೆ ಕಾಲದ ಕಾನ್ಸೆಪ್ಟ್ ಇರಲಷ್ಟು ಬೇರಿದ್ದಾನೆ ದೇವರು. ಅದಕ್ಕೆ ಕಾಲಾತೀತ, ಅದನ್ನು ತೋರಿಸ್ಲಿಕ್ಕೆ ಕಾಲಕ್ಕೆ ಶೇಷ ಗರಡ ಅಂತ ಹೇಳಿದನಲ್ಲ, ಶೇಷಶಾಹಿ ಕಾಲದ ಮೇಲಿದ್ದಾನೆ. ಅದಕ್ಕೆ ಶೇಷ ಕೆಳಗೆ ದೇವರ ಮೇಲೆ, ಶೇಷಶಾಹಿ ಕಾಲದ ಮೇಲಿದ್ದಾನೆ, ಗರುಡ ವಾಹನ ಕಾಲದ ಮೇಲಿದ್ದಾನೆ. ದೇವರಿಗೆ ಬಂದಿರೋದು ಮೇಲೆ ಕೂತಿದ್ದಾನೆ ಅಂದ್ರೇನು? ಇಲ್ಲೇ ಇಲ್ಲ, ಕಾಲದ ಮೇಲಿದ್ದಾನೆ, ಕಾಲ ನಿಯಮನ ಮಾಡ್ತಾನೆ. ಮೇಲಿದ್ದಾನೆ ಅಂತ ಹೇಳಿ ಡಿಸ್ಕನೆಕ್ಟ್ ಆಗಿಲ್ಲ, ಮೇಲೆ ಕೂತಿದ್ದಾನೆ, ನಿಯಮನ ಮಾಡ್ತಾನೆ ಅಂತ ಹೇಳೋದಕ್ಕೋ ಶೇಷ ಶಾಹಿ ಗರುಡ ವಾಹನ, ಈ ಎರಡು ಮಾತಿನಲ್ಲಿ ದೇವರ ಮಹಿಮೆ ಗೊತ್ತಾಗುತ್ತೆ. ಅದು ಬರೀ ಕಥೆ ಇಮೇಜ್ ಅಲ್ಲ, ಅದು ಫ್ಯಾಕ್ಟ್. ಪರಮಾತ್ಮನ ಮಹಿಮೆ ಹೇಳೋದಕ್ಕೆ ಮಾಡಿರೋ ಕೆಲಸ. ಅದಕ್ಕೆ ಪರಕಾಲ, ಆಗ ಕಾಲನ ಎರಡು ಭಾಗ ಮಾಡ್ತಾನೆ. ಪರಕಾಲನ ಎರಡು ಭಾಗ ಮಾಡಿದ್ರೆ ಪರ ಅರ್ಧ ಅಂತ ಆಯ್ತಾನೆ. ಪರ ಅರ್ಧ ಪರ ಅರ್ಧ ಅಂದ್ರೆ ಮೊದಲನೇ 50 ಒಂದರ್ಥ, ಎರಡನೇ 50 ಬ್ರಹ್ಮದೇವರ 50 ವರ್ಷ, ಮೊದಲನೇ 50 ಒಂದರ್ಥ, ಎರಡನೇ 50 ಇನ್ನೊಂದರ್ಥ, ಎರಡು. ಅದಕ್ಕೆ ಪರಾರ್ಧ, ಪ್ರಥಮ ಪರಾರ್ಧ, ದ್ವಿತೀಯ ಪರಾರ್ಧ ಅಂತ ಕರೀತಾರೆ. ಮೊದಲನೇ ಪರಾರ್ಧ, ಎರಡನೇ ಪರಾರ್ಧ. ಈಗ ನಾವು ಎರಡನೇ ಪರಾರ್ಧದಲ್ಲಿ ಇದ್ದೇವೆ. ಬ್ರಹ್ಮ ದ್ವಿತೀಯ ಪರಾರ್ಧೇ ನಮ್ಗೆ ಬ್ರಹ್ಮದೇವರಿಗೆ 50 ವರ್ಷ ಆದಾಗ ಲೆಕ್ಕ. ಈಗ ಬ್ರಹ್ಮದೇವರ 50 ವರ್ಷ ತುಂಬಾ ಜನ ಗೊತ್ತಿಲ್ಲ, ಬ್ರಹ್ಮದೇವರು ಅಂದ್ರೆ ಬರೀ ಬಿಳಿಗಡ್ಡ ಮೀಸೆಗಳ ಹಾಕಿ ಕುಡಿಸ್ಬಿಟ್ಟಿರ್ತಾರೆ, ಹಣ್ಣು ಮುದುಕಿದ್ದಾಗಿರ್ತಾರೆ. 50 ವರ್ಷದ ನಮ್ಮ ಜನಗಳೇ ಬೆಳೆ ಆಗೋದಿಲ್ಲ, ಆದರೂ ಡೈ ಮಾಡ್ಕೊಂಡು ಕಪ್ಪು ಮಾಡ್ಕೋತಾರೆ. ಅಂತ ಹೊತ್ತಿನಲ್ಲಿ ಬ್ರಹ್ಮದೇವರಿಗೆ ಯಾಕೆ ಬಿಳಿ ಮಾಡಬೇಕು? ಅಂದ್ರೆ ಬ್ರಹ್ಮದೇವರ ವಿಷಯ ಗೊತ್ತಿಲ್ಲ, ಬ್ರಹ್ಮದೇವರು 100 ವರ್ಷ ಆದ್ರೆ ಹಾಗೆ ಇರ್ತಾರ ಅವರು. ಅದಕ್ಕೆ ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯ, ನಿರ್ಜರ ಮುಪ್ಪಿಲ್ಲ ಅವರಿಗೆ, ವಾಯುಧೈರ್ಯ ಮುಪ್ಪಿಲ್ಲ. ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನ ಅಂತ ತಿಳ್ಕೊಂಡ್ರೆ ಆಗ ಅವರ ಸಾಮರ್ಥ್ಯ ಎಷ್ಟೊಂದು ಗೊತ್ತಾಗುತ್ತೆ. ಅಂಥ ಬ್ರಹ್ಮದೇವರ ದ್ವಿತೀಯ ಪರಾರ್ಥದ ಮೊದಲ ದಿವಸ ಇನ್ನೂ ಕೂಡ ಫಸ್ಟ್ ಡೇ ಅದರಲ್ಲಿ ನಾವಿದ್ದೆ. ಇನ್ನು ಯುಗ ಧರ್ಮಗಳನ್ನೆಲ್ಲ ಹೇಳ್ತಾರೆ, ಕೃತ ತ್ರೇತ ದ್ವಾಪರ ಸುಮ್ಮನೆ ಅಲ್ಲ. ಇವತ್ತು ಹಗಲು ಅಂದ್ರೆ ಬೆಳಿತೆ, ಅದು ಹೇಗೋ ಕೃತಯುಗದಲ್ಲಿ ಪುಣ್ಯ 20 ಪಾಪ 0 ಅಂತೆ. ಅಂತ ಕಾಲ ಸರಿ, ಬರೀ ಪುಣ್ಯ, ಪಾಪ ಮಾಡೋರೇ ಇಲ್ಲ ಈಗಿನ ಕಾಲದೊಳಗೆ. ಅಂತದ್ದು ಅಲ್ಲಿ ರತ್ನಮಯೋ ವ್ಯಾಪಾರ, ಎಲ್ಲ ರತ್ನದಲ್ಲಿ ಅಂತ ವ್ಯಾಪಾರ ರತ್ನದಲ್ಲಿ ಕೊಡ್ತಾ ಇದ್ರಂತೆ, ಕ್ಯಾಶ್ ಅಲ್ಲಿ 1 ರತ್ನ 2 ರತ್ನ ಆ ರೀತಿಯಲ್ಲಿ. ಇವತ್ತು 1 ರತ್ನ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಕೃತಯುಗದಲ್ಲಿ ನಮ್ಮ ಯುಗ ಇಲ್ಲಿ. ಆಮೇಲೆ ಅಲ್ಲಿ ವ್ಯಾಪಾರವೆಲ್ಲ ಸುವರ್ಣಮಯವಾದ ವ್ಯಾಪಾರ, ರತ್ನಮಯ ವ್ಯಾಪಾರ, ಸುವರ್ಣ ಭಂಡ, ಎಲ್ಲ ಚಿನ್ನದ ಪಾತ್ರೆಗಳಂತೆ. ಇದೆಲ್ಲ ಕಬ್ಬಿಣಗೆ ಬೇರೆ ಪಾತ್ರೆಗಳು, ಎಲ್ಲ ಪಾತ್ರೆಗಳು ಚಿನ್ನದ ಉಪಯೋಗಿಸ್ತಿದ್ರಂತೆ. ಮನುಷ್ಯ ಒಂದು 1 ಲಕ್ಷ ವರ್ಷ ಬದುಕಿದ್ರೆ 1 ಲಕ್ಷ ವರ್ಷ ಆಯುಷ್ಯ ಅವರಿಗೆ, 1 ಲಕ್ಷ ವರ್ಷ. ಎಷ್ಟು ಡಿಫರೆನ್ಸ್! ನಾವು 58-60 ಎಷ್ಟು 2 ವರ್ಷ ಹೆಚ್ಚು ಕಳೆದಾಗ ಎಷ್ಟೋ ಬಾರಿ ಅಂತ ಹೇಳ್ತಾನೆ. ಅದು ಸೆಂಟ್ರಲ್ ಬೇರೆ, ಸ್ಟೇಟ್ ಬೇರೆ, ಅದರಲ್ಲಿ ಎಷ್ಟು ವ್ಯತ್ಯಾಸಗಳು. ಆ ದೇವತೆಗಳ ಲೆಕ್ಕದಲ್ಲಿ ಕೃತಜ್ಞರ ಜನಗಳು 1 ಲಕ್ಷ ವರ್ಷ ಬದುಕಿದ್ರು. ಅಂಥ ಕಾಲ ಅದು. ಅನಂತರ ಅಲ್ಲಿ 7 ಸಲ ಬೆಳೆ ಬರ್ತಿತ್ತಂತೆ, ಸಪ್ತವಾರಂ ಧಾನ್ಯ ಉತ್ಪತ್ತಿ, 7 ಸಲ ಬೆಳೆ, 7 ಸಲ ಅಂದರೆ ದುರ್ಭಿಕ್ಷ ಹೆಸರು ಕೂಡ ಇಲ್ಲ. 7 ಸಲ ಇವತ್ತು ನೀರು, ಹಿಂದೆಲ್ಲ ಬೆಂಗಳೂರಲ್ಲಿ 24 ಅವರ್ಸ್ ವಾಟರ್ ಅಂತಿದ್ರಲ್ಲ ಆ ಪೈಪ್, 24 ಡೇಸ್ ಬರ್ತದ ಕಾಲ ಬರಬಹುದು. 24 ಕಾಲ ಹೇಗೆ ಬದಲಾವಣೆ ಆಗ್ತಾ ಹೋಗುತ್ತೆ, ಕೆಲವೇ ದಿವಸಗಳು ಬದಲಾವಣೆ. 50 ವರ್ಷದಿಂದ ಬೆಂಗಳೂರು ನೋಡಿದವ್ರು ಇವತ್ತು ಎಷ್ಟು ಡಿಫ್ರೆನ್ಸ್ ಕಾಣುತ್ತಲ್ಲ, ಕೃತಯುಗಕ್ಕೂ ಕಲಿಯುಗಕ್ಕೂ ಎಷ್ಟು ಡಿಫರೆನ್ಸ್ ಇರುತ್ತೆ. ಇದು ಮತ್ತೆ ಜನಗಳಲ್ಲಿ ಎಲ್ಲರೂ ಸತ್ಯವಾದಿ ಜನ, ಯಾರು ಸುಳ್ಳು ಹೇಳೋರೇ ಇಲ್ಲ. ಅದು ಬರೀ ಪುಣ್ಯನೆ, ಯಾವಾಗ ಸುಳ್ಳು ಹೇಳ್ತಾರೆ ಪಾಪ ಬರಲು ಶುರುವಾಗತ್ತೆ. ಬರೀ ಸತ್ಯವಾದಿ ಜನ. ಇಂಥ ಎತ್ತರ ಎತ್ತರ 28 ಬಳ ಎತ್ತರ ಇರ್ತಿರ್ತಾರೆ ಆ ಕಾಲಕ್ಕೆ. ನಮ್ಗೆ ಈಗ ಡೈನೋಸಾರ್ ಎಲ್ಲ ಇದ್ದು ಅಂದ್ರೆ ಅರ್ಥ ಆಗಿರ್ತಾಗ, ಆ ಪ್ರಾಣಿಗಳಿಗೆ ಮ್ಯಾಚಿಂಗ್ ಬಳಸಿದ್ರೆ ಹಾಗೆ ಇರ್ತಾ ಇದ್ದ, ಎಲ್ಲ ಮ್ಯಾಚಿಂಗ್ ಆಗಿ ಜಾಸ್ತಿ ಇರ್ತಾ ಬರ್ತಾ 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 ಕಡಿಮೆ ಆಗ್ತಾ ಬರ್ತಾ ಇತ್ತು. ಅಂದ್ರೆ ಅವನ ಸಾಧನೆಗೆ ತಕ್ಕಂತ ಹೈಟ್ ಎಲ್ಲ ಎಲ್ಲ ಕಡಿಮೆ ಆಗ್ತಾ ಬಂತು. ಮತ್ತೆ ತ್ರೇತಾಯುಗದಲ್ಲಿ ಆಗ್ಲೇನೆ 15-20 ಪುಣ್ಯ 5 ಪಾಪ ಅಲ್ಲಿ ಶುರುವಾಯ್ತು. ಆಮೇಲೆ ಆ ಒಂದು ಅಷ್ಟು ಬದಲಾವಣೆ ಆಗಿದ್ದಕ್ಕೆ ಆಯುಷ್ಯ ಎಷ್ಟು ಡೌನ್ ಆಯ್ತು ಗೊತ್ತಾ? 10,000 ವರ್ಷ, 1 ಲಕ್ಷ ವರ್ಷ, 10,000 ವರ್ಷಕ್ಕೆ ಆಯುಷ್ಯ ಬಂತು. ಆಮೇಲೆ ಸುವರ್ಣ, ಈಗ ನಾಣ್ಯಗಳೆಲ್ಲ ರತ್ನ ಅಲ್ಲ ಸುವರ್ಣ. ಆಮೇಲೆ ಪಾತ್ರೆಗಳೆಲ್ಲ ಬೆಳ್ಳಿ ಪಾತ್ರೆಗಳು, ಪಾತ್ರೆಗಳು ಚೇಂಜ್ ಆಯ್ತು. ಒಂದು ಬದಲಾದಕ್ಕೆ ಎತ್ತರ ಕಡಿಮೆ ಆಯ್ತು, 28 ಬಣ ಹೋಗಿ 14 ಬಣಕ್ಕೆ ಬಂತು. ಮನುಷ್ಯನ ಎತ್ತರ ಅಷ್ಟು ಡೌನ್ ಆಯ್ತು. ಇದೆಲ್ಲ ತಿಳ್ಕೊಂಡ್ರೆ ಕಾಲ ಹೇಗೆ ಬದಲಾವಣೆ ಆಗುತ್ತೆ ತಕ್ಕಂತೆ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಮಳೆ ಬೆಳೆ 5 ಸತ್ ಮಾತ್ರ ಬೆಳೆ, 7-5 ಬಂತಾಗ್ಲೇ. ಇನ್ನು ದ್ವಾಪರ, ದ್ವಾಪರ ಬಂದಾಗ 10-10, 20 ಆಗಿತ್ತಲ್ಲ, 15-5 ಆಯ್ತು, 10-10 ಅಷ್ಟೆ. ಅದರಿಂದಾಗಿ 10 ಪಾಪ, ಅದರಿಂದಾಗಿ ಎತ್ತರ 14-7 ಬಂತಾಗ್ಲೆ, ಎತ್ತರ 7 ಬಂತು. ಆಗಲೇನೆ ರೂಪ ಧಾನ್ಯ ಸುವರ್ಣ ಹೋಗಿ ರೂಪಿ ಆಯ್ತು, ಪಾತ್ರೆ ಎಲ್ಲ ತಾಮ್ರದ ಪಾತ್ರೆ ಆಯ್ತು, ಬಂಗಾರ ಬೆಳ್ಳಿ ತಾಮ್ರದ ಬಂತು. ಒಂದೊಂದೇ ಡೌನ್. ಆಯುಷ್ಯ 1,000 ವರ್ಷ ಅಷ್ಟೇ, 1,000-10,000, 1,000 ಎಷ್ಟು 10 ಕಡಿಮೆ ಆಗ್ತಾ ಬಂತು ಒಂದೊಂದಕ್ಕೆ. ನೆಕ್ಸ್ಟ್ ಸ್ಕೇಲ್ ಇರುತ್ತಲ್ಲ ಆ ಥರ ಡಿಫರೆನ್ಸ್ ಇದ್ದಾಗೆ ತುಂಬ ಡಿಫರೆನ್ಸ್ ಬಂತು. ಜೊತೆಗೆ ಇಂಥ ಎಲ್ಲ ಕಡಿಮೆ ಆಗಿದ್ದಕ್ಕೆ ಎತ್ತರನೂ ಕಡಿಮೆ ಆಗಿ ಪ್ರತಿಯೊಂದು ಕಡಿಮೆ ಆಗಿ ದ್ವಾಪರ ಯುಗದ ಕೊನೆಯ ಹೊತ್ತಿಗೆ ಒಂದು ಕಲಿಯುಗ ಶುರುವಾಯಿತು. ಶುರುವಾದಾಗ ಎಲ್ಲ ಮತ್ತೆ ಕಡಿಮೆ, 5 ಪುಣ್ಯ 15 ಪಾಪ. ಇದು ಬಿಗಿನಿಂಗ್ನಲ್ಲಿ ಕೊನೆ ಬರೀ ಬಿದೆ ಉಲ್ಟಾ ಪಡ್ತಾ ಇದ್ದಾಗೆ, 20 ಪುಣ್ಯ 0 ಪಾಪ ಇದ್ದಾಗ, 20 ಪಾಪ 0 ಪುಣ್ಯ ಇದ್ದಾಗೆ ಕೊನೆ ಕೊನೆ ಹೋಗ್ಬಿಟ್ಟ 0 ಆಗಿಬಿಡುತ್ತೆ. ತಪಸ್ಸೌಚಂ ದಯಾ ಸತ್ಯಂ, ತಪಸ್ಸು ಶೌಚ ದಯಾ ಸತ್ಯ ಧರ್ಮದ 4 ಕಾಲಗಳು, ಕರೀದ್ರೆ ಒಂದೇ ಕಾಲು ಅಂತ ಹೇಳ್ತಾರೆ. ಅದೇ ಪರೀಕ್ಷಿತ ಅದನ್ನ ಕಥೆಯಲ್ಲಿ ಭಾಗವತದಲ್ಲಿ ಮೊದಲೇ ಬರೋದು ಅದೇನೆ. ಇಷ್ಟೆಲ್ಲ ಬದಲಾವಣೆ ಆಯಿತು. ಎತ್ತರ 7 ಹೋಗಿದ್ದು 3.5 ಬಂತು. 3.5 ಅಡಿ ಮನುಷ್ಯರೇ ಎಷ್ಟು ಮಾಡ್ತಾನೆ ಅಂದರೆ 28 ಹೇಗಿರಬೇಕು ಅವರೆಲ್ಲ ಕೂಡ. ಈ ಬರೀ ಕಥೆ ಆಗಲಿಲ್ಲ, ಅದಕ್ಕೆ ರೇವತಿ ಆ ಯುಗದವಳಾಗಿದ್ದಕ್ಕೆ, ಬಲರಾಮದೇವರು ದ್ವಾಪರ ಯುಗದವರಾಗಿದ್ದಕ್ಕೆ ದೇವತಿ ಎತ್ತರ ಜಾಸ್ತಿ ಇತ್ತು ಬರ ಕಡಿಮೆ ಇತ್ತು ಅಂತ ಹೇಳಿ ಸರಿ ಮಾಡಿಕೊಂಡು ಅಂತ ಹೇಳ್ತಾರೆ. ಈ ಕಥೆ ಅಲ್ಲಿ ನಿಲ್ಲಿಸಿಲ್ಲ, ಸುಮ್ಮನೆ ಕಥೆ ಆಗಿದ್ದು ಎಲ್ಲೆಲ್ಲೋ ಹೋಗ್ಬಿಡ್ತಾ ಇತ್ತು, ಕರೆಕ್ಟ್ ಫ್ಯಾಕ್ಟ್ ಬಂದು ಮ್ಯಾಚ್ ಮಾಡ್ತಾ ಹೋಗ್ತಾರೆ ಹಾಗೇನೆ. ಇದು ಮುಂದಿಂದು. ಅನಂತರ ಅಸತ್ಯದ ಫಲವಾಗಿ ಆಯುಷ್ಯ ಎಷ್ಟು ಡೌನ್ ಆಯ್ತು ಗೊತ್ತಾ? ಇಲ್ಲಿ ಪಾತ್ರೆಗಳು ಯಾವ್ದು ಗೊತ್ತಾ? ಸುವರ್ಣ ಬೆಳ್ಳಿ ತಾಮ್ರ ಇಲ್ಲಿ ಕಬ್ಬಿಣ, ಸ್ಟೀಲ್ ಎಲ್ಲ ಕಬ್ಬಿಣನೇ, ಕರೆಕ್ಟ್ ಆಗಿ ಹೇಳಿದ. ಸ್ಟೀಲ್ ಸೈಂಟಿಫಿಕಲಿ ಕಬ್ಬಿಣ ಅದಷ್ಟೇ, ಸ್ವಲ್ಪ ಕಾರ್ಬನ್ ಸೇರಿಸ್ತಾರೆ ಅಷ್ಟೇ ಹೊರತು ಅದು ಕಬ್ಬಿಣ ಅಂದ್ರೆ ಸತ್ಯ ಆಗಿದೆ ಹೇಳೋದಕ್ಕೆ. ಹಿಂದೆ ಏನ್ ಎಲ್ಲ ಕಬ್ಬಿಣ ಮಾತ್ರ ಉಪಯೋಗಿಸ್ತಾರೆ ಅಂತ ಕೇಳಿದ್ರೆ ಅದನ್ನು ಬಿಟ್ಟು ಬೇರೆ ಕೆಲವು ಸ್ಥಿತಿ ಬದಲಾಗಿದೆ. ಆಯುಷ್ಯ ಎಲ್ಲಿ? 100,000, 10,000 ವರ್ಷ, 1,000 ವರ್ಷ, 120 ವರ್ಷ ಅಷ್ಟೇ ಬರೀ, ಅದು ಮ್ಯಾಕ್ಸಿಮಮ್ ಆಯುಷ್ಯ 120 ವರ್ಷ. ಇನ್ನೂ ನೆನಪಿರಬೇಕು, ಅಲ್ಲಿ 100,000 ಗ್ಯಾರಂಟಿ, 10,000 ಗ್ಯಾರಂಟಿ, 1,000 ಗ್ಯಾರಂಟಿ, 120 ನೋ ಗ್ಯಾರಂಟಿ. ಗೊತ್ತಾಗ ಎನಿ ಟೈಮ್ ಚೈನಾ ಗುಡ್ಸತ್ತಾರಲ್ಲ ಆ ಟೈಮ್, ಅವತ್ತೇ ಬೇಕಾದ್ರೆ ಹೋಗ್ಬೋದು, ಎದ್ದು ಬೇಕಾದ್ರೆ ಹೋಗ್ಬೋದು. ಮತ್ತೆ ರಿಪೇರಿ ಗಿಪೇರಿ ಪ್ರಶ್ನೆ ಎಲ್ಲ ಹೋದಾಗ ಲೆಕ್ಕ ಎಷ್ಟು ವ್ಯತ್ಯಾಸ ಆಗತ್ತೆ. ಅದು ಪುಣ್ಯಕ್ಕೂ ಪಾಪಕ್ಕೂ ಹೇಗೆ ಲಿಂಕ್ ಇದೆ. ಪುಣ್ಯ ಮಾಡಿದಂತ ಹೋದಂತೆ ಎಲ್ಲ ಬೆಳೀತಾ ಹೋಯ್ತು. ಪುಣ್ಯ ಮಾಡ್ತಾನೆ ಇದ್ದವರಿಗೆ ಎಲ್ಲ ಕೃತಯ ಇದ್ದಾಗ ಲೆಕ್ಕ, ರಾಯರಂಥವರಿಗೆ ಸುವರ್ಣ ರಥ ಎಲ್ಲ ಬರುತ್ತಲ್ಲ ಅದು ಕೃತಯ ಇದ್ದಾಗ ಲೆಕ್ಕ. ಅಂದ್ರೆ ಯಾರು ಶಾಸ್ತ್ರೋಕ್ತವಾದ ಸದಾಚಾರ ಸ್ಮೃತ್ಯುಕ್ತವಾದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಅವ್ರು ಯಾವ ಯುಗದಲ್ಲಿದ್ದರೂ ಕೂಡ ಅವ್ರಿಗೆ ಕೃತಯುಗನೇ. ಮತ್ತೆ ಆಚಾರ್ಯ ಅವತಾರ ಮಾಡಿದ್ದು ಯಾವ ಯುಗದಲ್ಲಿ? ಕಲಿಯುಗದಲ್ಲೇ. ಅವ್ರು ಬಂದಾಗ ಕೃತಯ ಆಗಬೇಕು. ಕೃತಯ ಸತ್ಯವಲೋಕಾಧಿಪತಿಗಳವರು, ಬರೀ ಸತ್ಯ ಹೇಳರ ಸತ್ಯಲೋಕ ಅಧಿಪತಿಗಳವರು. ಎಲ್ಲೆಲ್ಲಿ ಜಯತೀರ್ಥರಂತವ್ರ ಹೆಸರು ಅಜರಾಮರವಾದ ಹೆಸರು. ಅದನ್ನು ಅರ್ಥ ಮಾಡಿಕೊಂಡಾಗ ಈ ಕಾಲಮಾನ ಕೆಳಗೆ ಎರಡು ಅಭ್ಯಾಸ ಇದೆ. ಒಂದು, ಕಾಲ ಚೇಂಜ್ ಆಗ್ತಾ ಹೋಗೋದು. ಈ ಲೈಟ್ ಇದ್ದವರಿಗೆ ರಾತ್ರಿ ಗೊತ್ತಾಗೋದಿಲ್ಲ ಆ ಟೈಪ್, ಫುಲ್ ಮನೆ ತುಂಬ ಲೈಟ್ ಹಾಕೊಂಡವರಿಗೆ ಸೂರ್ಯ ಬೆಳಗ್ಗೆ ಗೊತ್ತಾಗೋದಿಲ್ಲ, ಅಷ್ಟು ಕ್ಲಿಯರ್ ಮಾಡಿಕೊಂಡಿರ್ತಾರೆ. ಅದು ಚಿಮಣಿ ದೀಪದವರಿಗೆ ಕಷ್ಟ, ಅಭಿಮಾನ ಮುಗಿದೋಯ್ತು. ಅದೇ ರಾತ್ರಿಯಲ್ಲಿ ಡಿಫ್ರೆನ್ಸ್ ಕಾಣುತ್ತಲ್ಲ ಆ ಟೈಪ್ ಕರೆಂಟ್ ಯು ಪಿ ಎಸ್ ಸಿ ಹೇಳ್ತೀವಲ್ಲ. ಆಗ ಧರ್ಮದ ರಕ್ಷಣೆ ಇದ್ರೆ ಕಾಲದ ಎಫೆಕ್ಟ್ ಆಗೋದಿಲ್ಲ. ನಹಿ ಕಾಲಬಲಂ ಹರಿಪಾದ ರಜೋಧುತ ಪಾಪ ಗಣೇಶು ಜನೇಶು ಸದಾ. ಮಾಂದೂರು ವಿಷ್ಣು ತೀರ್ಥರು ಬರೀತಾರೆ ಭಾಗವತ ಧರ್ಮಸ್ತೋತ್ರ ಅಂತ ಹೆಸರು. ನಹಿ ಕಾಲಬಲಂ ಹರಿಪಾದ ರಜೋಧುತ ಪಾಪ ಗಣೇಶು ಜನೇಶು ಸದಾ. ನಾವು ಕಲಿಯುಗದಲ್ಲಿ ಇದ್ದೇವೆ ಅಂತ ಸಂಕೋಚ ಪಡ್ಲಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಧಾನ್ಯ ಅಲ್ಲಿ 7, 5, 3, ಕಲಿಯುಗದಲ್ಲಿ 2, ಅದು ಮತ್ತೆ ನೋ ಗ್ಯಾರಂಟಿ. ಅದು ಈಗ ಕಲಿಯುಗದಲ್ಲಿ ಏನು ಹೇಳಿದ್ರು ನೋ ಗ್ಯಾರಂಟಿ ಸೇರಿಸ್ಕೋಬೇಕು ಅದಕ್ಕೆ. ಬೇರೆ ಯುಗದಲ್ಲಿ ಅಷ್ಟೇ, ಅದು ಖಚಿತವಾಗಿ ಕಲಿಯುಗ ಯಾವುದು ಕೂಡ ನಿಶ್ಚಿತ ಅಲ್ಲ. ಮತ್ತೆ ಅಲ್ಲಿ ಮಾಸಲ್ಲಿ ರಾಜರು ಒಳ್ಳೆಯವರಾಗ್ತಿದ್ರು, ಆದ್ರಿಂದ ಕೆಲವು ದೋಷಗಳೆಲ್ಲ ರಾಜರಿಂದ ಮುಚ್ಚೋಗ್ತಾ ಇತ್ತು. ಇಲ್ಲಿ ರಾಜ ಯಥಾ ರಾಜ ತಥಾ ಪ್ರಜಾ, ಪ್ರಜೆಗಳು ರಾಜರಾದ್ರಿಂದ ಯಥಾ ಪ್ರಜಾ ತಥಾ ರಾಜ ಊಟ ಪಟ್ಟ ಇದೆ. ಯಥಾ ರಾಜ ತಥಾ ಪ್ರಜಾ ಕಾಲ ಹೋಯ್ತೀಗ. ಪ್ರಜೆಗಳಿದ್ದ ರಾಜರಿರ್ತಾರೆ, ರಾಜರಿದ್ದ ಪ್ರಜೆಗಳಿರ್ತಾರೆ. ಆದ್ರಿಂದ ಬೇರೆ ಮೇಕಪ್ ಮಾಡೋ ಚಾನ್ಸ್ ಇಲ್ಲ. ಹೀಗಾಗಿ ಬಲುಬೇಗ ಎಲ್ಲ ಹಾಳಾಗ್ತಾ ಹೋಗೋದು. ಧರ್ಮ ಅಂದ ತಕ್ಷಣ ಮೊದಲು ನಾವು ಒಂದು 50 ವರ್ಷದಿಂದ ಧರ್ಮಾಚಾರವು ಮಾಡಬೇಕಾಗಿತ್ತು, ಮಾಡಕ್ ಆಗೋದಿಲ್ಲ ಅಂತ ಇದ್ರು. ಈಗ ಬಿಟ್ಟಿದ್ದೆ ಸರಿ ಅಂತ ವಾದಿಸ್ತಾರೆ. ಆತ ಕಾಲ ಬಂದಿದೆ ಹೇಳಬೇಕು ಅಂತ ಕೇಳ್ತಾರೆ. ಅಧರ್ಮ ಮಾಡಿದ್ರೆ ಅದ ಏನ್ ತಪ್ಪಿದೆ ಅದರಲ್ಲಿ, ಯಾಕೆ ಪ್ರಶ್ನೆ ಮಾಡ್ತಾರೆ, ತಪ್ಪಾಡೆ ಅಂತ ಹೇಳಿದ್ರೆ ಯಾಕೆ ತಪ್ಪು ಮಾಡಬಾರ್ದು ಅಂತ ಕೇಳ್ತಾರೆ. ಈ ತರ ಟ್ರೆಂಡ್ ಶುರುವಾಗ ಕಾಲ ಇದೆ ಅಂದ್ರೆ ಪ್ರತಿಗಾಮಿ ಅಂತಾರಲ್ಲ ಹಾಗೆ, ಅಶಕ್ತಿ ಬೇರೆ ಎದುರಿಸೋ ಮನೋಭಾವ ಬೇರೆ. ಇದೆಲ್ಲ ಈ ಕಾಲಮಾನದಿಂದಾಗ ವ್ಯತ್ಯಾಸ. ನಮ್ಮಲ್ಲಿ ಸೆಕೆ ಎಷ್ಟಿರುತ್ತೆ, ಚಳಿ ಬಂದಾಗ ಎಷ್ಟು ಚೇಂಜ್ ಆಗಿಬಿಡುತ್ತೆ, ಮಳೆಗಾಲ ಹೇಗಾಗುತ್ತೆ ನಮ್ಮ ಕಣ್ಣೆದುರಿಗೆ ಕಾಣ್ತಕ್ಕಂಥದ್ದು. ನಮಗೆ ಮನುಷ್ಯನಲ್ಲೇನೆ ಇವು ಫ್ರಿಡ್ಜಲ್ಲಿ ಎಷ್ಟು ಡಿಫ್ರೆನ್ಸ್, ಹೊರಗೆ ಎಷ್ಟು ಡಿಫ್ರೆನ್ಸ್, ಫ್ರಿಡ್ಜ್ ಒಳಗೆ ಆಗಿರುತ್ತೆ ಹೊರಗೆ ಆಗಿರುತ್ತೆ, ಎ ಸಿ ನಾನ್ ಎ ಸಿ ಆಗಿರುತ್ತೆ. ಅಂದ್ರೆ ಕಾಲದ ಎಫೆಕ್ಟ್ ಅನ್ನು ಕಂಟ್ರೋಲ್ ಮಾಡಕ್ ಬರುತ್ತೆ ಅಂತ ಆಯ್ತು, ಟು ಸಮ್ ಎಕ್ಸ್ಟೆಂಟ್ ಕಂಟ್ರೋಲ್ ಮಾಡಕ್ ಬರುತ್ತೆ. ಆದ್ರೆ ಶಾಸ್ತ್ರ ಬಂದವರಿಗೆ ಇಡೀ ಇದನ್ನೇ ಕಂಟ್ರೋಲ್ ಮಾಡ್ತಾರೆ. ಇವತ್ತು ರೂಮ್ ಮಾತ್ರ ಎ ಸಿ ಆಗೋದು ಬೇರೆ, ಎಂಟೈರ್ ಬಿಲ್ಡಿಂಗ್ ಎ ಸಿ ಮಾಡ್ಕೊಡೋದು ಬೇರೆ, ಎಲ್ಲ ಅಪಾರ್ಟ್ಮೆಂಟ್ಗಳೆಲ್ಲ ಎ ಸಿ ಮಾಡ್ಕೊಂಡ್ರೆ ಅದಕ್ಕೆಲ್ಲ ಹೆಚ್ಚು ಇನ್ವೆಸ್ಟ್ಮೆಂಟ್ ಬೇಕು. ಅದಕ್ಕೆಲ್ಲ ಶಾಸ್ತ್ರದ ಇನ್ವೆಸ್ಟ್ಮೆಂಟ್ ಅಂದ್ರೆ ಪುಣ್ಯ ಅಷ್ಟೇನೆ, ಧರ್ಮ ಪುಣ್ಯಗಳೇ ಹೊರತು ಬೇರೆ ಇಲ್ಲ. ಹೈಯೆಸ್ಟ್ ಅಂದ್ರೆ ಜ್ಞಾನ. ಜ್ಞಾನದಿಂದ ಮೇಕಪ್ ಮಾಡದೆ ಆಗದೆ ಅಸಾಧ್ಯವಾದ ಪದಾರ್ಥನೇ ಇಲ್ಲ. ಸರ್ವೇಪಿ ಪುರುಷಾರ್ಥ ಸ್ಯು ಜ್ಞಾನಾದೇವ ನ ಸಂಶಯ. ಇವತ್ತು ಜ್ಞಾನದ ಜಾಗದಲ್ಲಿ ಮನುಷ್ಯ ಧನ ಇಟ್ಟುಬಿಡ್ತಾನೆ, ಅದರಿಂದ ಕಡಿಮೆ ಆಗತ್ತೆ. ಇನ್ನು ಈಗ ಇದರಲ್ಲಿ ಬಂದರೆ ನಾವು 60 ಸಂವತ್ಸರಗಳು, ಮತ್ತೆ ಸಂವತ್ಸರಗಳು ಹೆಸರಿಡ್ತಾರೆ ಪ್ರಭಾವ ವಿಭವ ಐತೆ 60 ಸಂವತ್ಸರಗಳು. ಈಗ 1,000 ಸಂವತ್ಸರ ಹೇಮಲಂಬೆ ಸಂವತ್ಸರ, ಈ ಸಂವತ್ಸರಕ್ಕೆ ಬಂದಿದ್ದೇವೆ. ಪ್ರತಿಯೊಂದು ಸಂವತ್ಸರಕ್ಕೆ ಎರಡು ರೀತಿ ಅನೇಕ ರೀತಿಯಲ್ಲಿ ಫಲ ಹೇಳೋದಕ್ಕೆ ಬರುತ್ತೆ. ಒಂದು ಫಲ ಹೇಮಲಂಬೆ ಸಂವತ್ಸರ ಎಸ್ ಎಚ್ ಒಳ್ಳೆ ಸಂವತ್ಸರ. ಇವತ್ತು ಎಲ್ಲ ಸಂವತ್ಸರ ಒಳ್ಳೆ ಸಂವತ್ಸರಗಳೇ. ಯಾಕೆ ಗೊತ್ತಾ? ಕಲಿಯುಗದಲ್ಲಿ ಯಾವ ಸಂವತ್ಸರ ಇದೆ, ಕೃತಿಯುಗದ ಅದೇ ಸಂವತ್ಸರಗಳೇ ಇದ್ದಿದ್ದು. ಸಂವತ್ಸರ ಚೇಂಜ್ ಆಗಿಲ್ಲ, ಅದರ ಪರಿಣಾಮ ಚೇಂಜ್ ಆಗ್ತಿದೆ ಅಷ್ಟೇ. ಆ ಜನಗಳು ಬರ್ತು ವೆಹಿಕಲ್ ಚೆನ್ನಾಗಿದೆ ಎಂಬುದು ಯಾರಿಗೆ? ಡ್ರೈವಿಂಗ್ ಬಂದವರಿಗೆ. ವೆಹಿಕಲ್ ಚೆನ್ನಾಗಿದೆ ಎಂಬ ಡ್ರೈವಿಂಗ್ ಬರದೇ ಇದ್ದವರಿಗೆ ಸೂಪ ಇಂಪಾರ್ಟೆಂಟ್ ಕೊಟ್ಟರು ಅಷ್ಟೇ, ಇನ್ನು ಕೊಟ್ಟರು ಅಷ್ಟೇ. ಅಂದ್ರೆ ಸಾಧರ್ಥ ಇಲ್ಲದೆ ಇದ್ದವರಿಗೆ ಯಾವ ಯುಗದಲ್ಲಿ ಹುಟ್ಟಿದ್ರು ಅಷ್ಟೇ, ಯಾವ ಸಂವತ್ಸರ ಆದರೂ ಅಷ್ಟೇ. ಆದರೆ ರಿಲೇಟಿವ್ ಮೆರಿಟ್ ಅಷ್ಟಿರುತ್ತೆ. ಆದ್ದರಿಂದ ಹೇಮಲಿಂಬಿ ಸಂವತ್ಸರದಲ್ಲಿ ಒಳ್ಳೆಯ ಮಳೆ ಬೆಳೆ ಇತ್ಯಾದಿ ಆಗುತ್ತೆ, ಸಮಸ್ಯೆಗಳಿರೋದಿಲ್ಲ ಅನ್ನೋದು ಸಾಮಾನ್ಯವಾದ ಅದಕ್ಕೆ ಒಂದು ಫಲಿತಾಂಶ. ಆದರೆ ಸಂವತ್ಸರ ಎಂದು ಶುರುವಾಗುತ್ತೆ ಬಹಳ ಮುಖ್ಯ. ಯಾವ ವಾರ ಆಗುತ್ತೆ ಅನ್ನೋದ್ರ ಮೇಲೆ ರಾಜಮಂತ್ರಿ ಎಲ್ಲ ಶುರುವಾಗುತ್ತೆ. ರಾಜಮಂತ್ರಿ ಕಾನ್ಸೆಪ್ಟು ನಮ್ಮ ಶಾಸ್ತ್ರದಲ್ಲಿ ಮೊದಲಿನಿಂದ ಬಂದಿರೋ ಕಾನ್ಸೆಪ್ಟು. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮ, ಆಯಾ ಯುಗಕ್ಕೆ ಆಯಾ ವರ್ಷಕ್ಕೆ ಅಧಿಪತಿಗಳು ಚೇಂಜ್ ಆಗ್ತಾ ಹೋಗ್ತಾರೆ. ಅದು ಲೋಯರ್ ಲೆವೆಲ್. ಯಾವ ವಾರ ಯುಗಾದಿ ಆಗುತ್ತೋ ಆ ವಾರದ ಅಧಿಪತಿ ಆ ವರ್ಷದ ರಾಜ. ಬುಧವಾರ ಆಗಿರೋದ್ರಿಂದ ಬುಧ ಇದಕ್ಕೆ ಅಧಿಪತಿ. ಬುಧನ ರಾಜ್ಯ, ವರ್ಷ ಪೂರ್ತಿ ಬುಧನ ರಾಜ್ಯ ಇದೆ. ಮತ್ತೆ ಗುರು ಮಂತ್ರಿ, ಗುರು ಸೇನಾಧಿಪತಿ. ಬುಧ ಒಳ್ಳೆಯ ರಾಜ, ನೆನಪಿರಬೇಕು, ಬುಧ ಒಳ್ಳೆಯ ರಾಜ. ಬುಧನೇ ಅಭಿಮನ್ಯವಾಗಿ ಹುಟ್ಟಿದ್ದು. ಚಂದ್ರಾಂಶಯುಕ್ತ ಅಜಿತಾರಾಮ್ ಬುಧೋತ್ಸವ ಅಂತ ಹೇಳ್ತಾರೆ. ಆದ್ರಿಂದ ಚಂದ್ರವಂಶದಲ್ಲಿ ಆ ಅಭಿಮನ್ಯುವಿನ ಸಂತತಿ ಬೆಳೆದು ರಾಜ್ಯ ಆಡಿದ್ರಿಂದ ಬುಧ ಒಳ್ಳೆಯ ರಾಜ. ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸೂರ್ಯ ಒಳ್ಳೆಯ ರಾಜ. ಸೂರ್ಯವಂಶದ ರಾಜರು ಚಂದ್ರವಂಶದ ರಾಜರು, ಚಂದ್ರನ ಮಗನೇ ಬುಧ, ಚಂದ್ರವಂಶ ಆಯ್ತಲ್ಲ. ಅದರಿಂದ ಒಳ್ಳೆಯ ರಾಜ, ರಾಜನಾಗಿ ಬುಧ ಬಹಳ ಎಫಿಷಿಯಂಟ್. ಮಂತ್ರಿಯಾಗಿ ಗುರು ಬಹಳ ಎಫಿಷಿಯಂಟ್, ಒಳ್ಳೆ ಮಂತ್ರಿ ಗುರು. ಯಾಕೆ ರಾಜ ದೇವ ಗುರು, ಗುರು ಆದ್ರಿಂದ. ಅರೆ ಒಳ್ಳೆ ಸೇನಾಧಿಪತಿ ಅಲ್ಲ, ಸೇನಾಧಿಪತಿ ಆತ. ಹೀಗಾಗಿ ಕ್ರಮ ಡೌನ್ ಆಗ್ಲಿಕ್ಕೆ ಶುರುವಾಗುತ್ತೆ. ಸಂವತ್ಸರದಲ್ಲಿ ರಾಜರಲ್ಲಿ ಪರಸ್ಪರ ವಿರೋಧ ಬರುತ್ತೆ. ಒಂದು ಮೊದಲನೇ ಪರಿಸ್ಥಿತಿ ಅಂದ್ರೆ ಪರಸ್ಪರ ತಿಕ್ಕಾಟ ನಡೆಯುತ್ತೆ. ನಮ್ಗೆ ಇದ್ದಿದ್ದು ಜನಬೆಳಗಾರ ಪಾಕಿಸ್ತಾನ ಚೀನಾ ಇದ್ದೇ ಇರುತ್ತಾದ್ರಿಂದ ಅದು ನೆವರ್ ಎಂಡಿಂಗ್. ಎರಡು ರಾಜ್ಯಗಳ ಮಧ್ಯೆ ಎರಡಿದ್ದು ಕಾವೇರಿ ಕರ್ನಾಟಕದಲ್ಲಿ ಗಲಾಟೆ ಇದ್ದಿದ್ದೆ. ನವೃಂದಾವನ ಮಠಗಳಿಗೆ ಇದ್ದಿದ್ದೇನೆ. ಎಲ್ಲರಿಗೂ ಯಾವ ಕಾಲಕ್ಕೂ ಅದು ಹೋಗೋದೇ ಇಲ್ಲ. ಅದೆಲ್ಲ ಅಂದ್ರೆ ಕಲಹ ಅಂತ ಹೇಳ್ತೇವಲ್ಲ, ಹಾಗೆ ಅಧಿಪತಿಗಳಿದ್ದಲ್ಲಿ ಸಂಘ ಸಂಸ್ಥೆಗಳು ಕೋರ್ಟ್ಗೆ ಸಾಗೇ ಇರ್ತಾವೆ ಸಾಮಾನ್ಯವಾಗಿ. ಇದು ಧನಾನಧ್ಯಕ್ಷ ನೀರಾಧ್ಯಕ್ಷ ಅಂತ. ಇದು ಕಲಿ ಅಂದ್ರೆ ಕಲಹ ಅನ್ನೋದೇ ಕಲಿ ಶಬ್ದದ ಅರ್ಥ. ಕಲಿ ಅಂದ್ರೆ ಕಲಹ ಅಂತ ಅರ್ಥ. ಬರೀ ಮನೆಯಲ್ಲೇ ಜಗಳ, ಪ್ರತಿಯೊಬ್ಬರಿಗೂ ಮನಸ್ಸಿಗೆ ಮಾತೆತ್ತರೆ ಜಗಳದ ಕಾಲ ಇದು. ಆಗಲಿಲ್ಲ ಆದ್ರೆ ಧರ್ಮಿಷ್ಠರಾಗಿರ್ತಾರೆ ಅಂತ ಅಷ್ಟೇ ಕಾರಣ. ಇಲ್ಲವಾದ್ರೆ ಜಗಳ ತಪ್ಪಿದ್ದ ಅಲ್ಲೇ ಅಲ್ಲ. ಆ ಹಿನ್ನೆಲೆಯಲ್ಲಿ ಯುಗದ ಧರ್ಮ ಇದು. ಮತ್ತೆ ಪೂರ್ವ ಸಸ್ಯಾಧಿಪ, ಅಪರ ಸಸ್ಯಾಧಿಪ. ಅಂದ್ರೆ ಮುಂಗಾರು ಹಿಂಗಾರು ಅಂತ ಕರಿತೇವಲ್ಲ ಹಾಗೆ. ಈ ಸತ್ಯ ಮುಂಗಾರಿಗೆ ಒಳ್ಳೆ ಅಧಿಪತಿ ಇಲ್ಲ, ಮುಂಗಾರು ಸರಿ ಹೋಗೋದಿಲ್ಲ. ಅಲ್ಲಿ ಇವರು ಕೂಡ ಹಾಗೆ ಹೇಳಿದ್ದಾರೆ, ಸೈಂಟಿಫಿಕ್ ಇನ್ನೂ ಅದೇನೇ ಇದ್ರ ಹೋಗಿಲ್ಲ, ಅದ್ರ ಎಫೆಕ್ಟ್ ಆದ್ರಿಂದ ಸ್ವಲ್ಪ ಇದಿರ್ತೇನೆ. ಸೊ ಹಿಂಗಾರು ಸ್ವಲ್ಪ ವಾಸಿ ಅಂತ ಹೇಳ್ತಾರೆ. ಇದೆಲ್ಲ ಏನು ಆ ಕಾಲದ ಬಗ್ಗೆ ಅಷ್ಟೇ ತಗೊಂಡಾಗ ಅದ್ರ ಜೊತೆ ಬೇರೆ ಎಲ್ಲ ಆಡಲಿಕ್ಕೆ ಶುರುವಾಗುತ್ತೆ. ಕೊನೆಗೆ ಎಲ್ಲಿ ಬರುತ್ತೆ ಗೊತ್ತಾ? ಮಾಸ್ ಪಂಚಾಂಗ ಬೇರೆ, ಇಂಡಿವಿಜುವಲ್ ಪಂಚಾಂಗ ಬೇರೆ. ಮಾಸ್ ಪಂಚಾಂಗ ಪೇಪರ್ ಡಿಫಿಕಲ್ಟ್ ಆಗಿತ್ತು. ಮಾಸ್ ಚೆನ್ನಾಗಿ ಓದೋರಿಗೆ ಫಸ್ಟ್ ರ್ಯಾಂಕು, ಅವ್ರಿಗೆ ಅಫೆಕ್ಟ್ ಆಗಲೇ ಇಲ್ಲ ಅದಾಯ್ತು. ಸೊ ಇಂಡಿವಿಜುವಲ್ ಬೇರೆ, ಟೋಟಲ್ ಮಾಸ್ ಅಲ್ಲಿ ಬೇರೆ. ಸೊ ಮಾಸ್ ಅಲ್ಲಿ ಈ ಎಲ್ಲ ವರ್ಷದಂತೆ ಈ ವರ್ಷದ್ದು ಸರಿ ಇಲ್ಲ ಅಷ್ಟೇ. ನಾವು ಅದು ಗಾಬರಿ ಆಗಬೇಕಾಗಿಲ್ಲ. ಯಾಕೆ ಅಂತ ಕೇಳಿದ್ರೆ ಎಂಥ ಇದರಲ್ಲೂ ಕೂಡ ಧರ್ಮಿಷ್ಠರಿಗೆ ಸಕಲ ಗ್ರಹ ಬಲನೇನೆ ಸರಸಿಜಾಕ್ಷ. ಇವತ್ತು ಒಳ್ಳೆ ಡ್ರೈವಿಂಗ್ ಬಂದವನು ಘಾಟ್ ಸೆಕ್ಷನ್ ಆದ್ರಷ್ಟೇ, ಇದಾದ್ರೂ ಅಷ್ಟೇ. ಡ್ರೈವಿಂಗ್ ಬರದೇ ಇದ್ದವ ನೀವು ಪಾರ್ಕ್ ಮಾಡ್ಬೇಕಾದ್ರೆ ಹೊಡಿಬಹುದು, ಹೊಡೆಯಬೇಕಾದ್ರೆ ಮೇಲೆ ಸಾಗಿದೆ. ಪಾರ್ಕ್ ಹೊರಗುತ್ತೇಬೇಕಾದ್ರೆ ಒಳಗಿಡಬೇಕಾದ್ರೆ ಆಕ್ಸಿಡೆಂಟ್ ಮಾಡ್ಕೋಬಹುದು. ಆದ್ದರಿಂದ ದೇವರ ಭಕ್ತರಾದವರಿಗೆ ಏನು ಯೋಚನೆ ಮಾಡಿ, ಆದಿತ್ಯಾದಿ ನವಗ್ರಹ ಶುಭಕರಾಹ ಮೇಷಾದಯೋ ರಾಶಯೋ ನಕ್ಷತ್ರಾಣಿ ಸಯೋಗ ಕಾಶ್ಚಿ ತಿಥಯ ತದ್ದೇವತಾ ತದ್ಗಣಾಹ ಮಾಸಾದ್ವಾ ಋತವಃ ತಥೈವ ದಿವಸಾಹ ಸಂಧ್ಯಾಸ್ತಥಾ ರಾತ್ರಯಃ ಸರ್ವೇ ಸ್ಥಾವರ ಜಂಗಮಾಹ ಪ್ರತಿದಿನಂ ಕುರುವಂತು ನೋ ಮಂಗಲಂ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಯಾವ ಸಮಸ್ಯೆನೂ ಇಲ್ಲ. ಸರಿಯಾಗಿ ಅನುಸಂಧಾನಕ್ಕೆ ತಂದ್ಕೊಬೇಕು. ಕಾಲಕ್ಕೆ ಮಹತ್ವ ಇದ್ದೇ ಇದೆ, ಆದ್ರೆ ಕಾಲದ ಮೇಲೆ ಭಗವಂತ ಇದ್ದಾನೆ. ಇದು ಬೇರೆ ಯಾವ ಮತಗಳಲ್ಲೂ ಇಲ್ಲ. ಆಚಾರ್ಯ ಒಬ್ಬರು ಹೇಳಿದ್ದು ಕಾಲ ಅಲ್ಟಿಮೇಟ್ ಅಲ್ಲ. ದೈಹಿಕ ನಚಕರ್ಮ ವಿಮಾಮಲ ಕಾಲ ಗುಣ ಪ್ರಕೃತಿ ಈಶಂ ಅಚಿತ್ತನು ತದ್ಧೀಯತಃ. ಮೊದಲನೇದಾಗಿ ಅಚೇತನ, ಎರಡನೇದಾಗಿ ಅಭಿಮಾನ ದೇವತೆಗಳು ಅಸ್ವತಂತ್ರರು. ಎರಡು ಭಾಗ ಇದೆ, ಕಾಲ ಸತ್ ಅಚೇತನ, ಅಭಿಮಾನ ದೇವತೆಗಳೆಲ್ಲ ಕೂಡ ಅಸ್ವತಂತ್ರರು. ಪರಮಾತ್ಮ ಚೇತನ, ಪರಮಚೇತನ ಸ್ವತಂತ್ರನಾದ್ರಿಂದ ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ. ಈ ಮಾತಿಟ್ಕೊಂಡು ಪಂಚಾಂಗ ಶ್ರವಣ ಕಾಲಕ್ಕೆ ನಾವು ಗಟ್ಟಿ ಮಾಡ್ಕೋಬೇಕಾದದ್ದು. ಏನು ನಾವೆಲ್ಲ ಕೆಡುತ್ತೇವೆ, ನಕ್ಷತ್ರಾದಿಗಳ ಫಲ ಕೆಡುತ್ತೇವೆ, ಅದೆಲ್ಲವನ್ನ ಮೀರಿ ದೇವರ ಅನುಗ್ರಹ ಇರೋದ್ರಿಂದ ಯಾರು ದೇವರನ್ನ ಆರಾಧನೆ ಮಾಡ್ತಾರೆ ಅವರಿಗೆ ಕಾಲದ ಎಫೆಕ್ಟ್ ಆಗೋದಿಲ್ಲ. ಅದನ್ನೇ ನಹಿ ಕಾಲಬಲಂ ಹರಿ ಪಾಪ ಗಣೇಶು ಜನೇಶು ಸದಾ. ಮಹಾಭಾರತದಲ್ಲೂ ಹೇಳ್ತಾರೆ, ಕಾಲೋವಾ ಕಾರಣಂ ರಾಜ್ಞ, ರಾಜಾವಾ ಕಾಲ ಕಾರಣಂ. ರಾಜನ ತಕ್ಕಂತೆ ಕಾಲ ಇರುತ್ತೋ, ಕಾಲದ ತಕ್ಕಂತೆ ರಾಜ ಇರುತ್ತೋ ಅಂತ ಪ್ರಶ್ನೆ. ಈಗ ಅದು ಮಹಾಭಾರತ ಕೊಟ್ಟ ಉತ್ತರ. ಇತಿತೇ ಸಂಶಯೋ ಮಾಭೂತ್ ರಾಜ ಕಾಲಶ್ಯ ಕಾರಣಂ. ಆಚಾರ ವಾಕ್ಯ ಹಾಗೆ ಉಲ್ಲೇಖ ಮಾಡ್ತಾರೆ ಮಹಾಭಾರತದ ವಾಕ್ಯ. ಈ ಸಂಶಯ ಮಾಡಕ್ಕೆ ಹೋಗ್ಬೇಡಿ, ರಾಜ ಕಾಲಶ್ಯ ಕಾರಣ. ರಾಜ ಇದ್ದಾಗ ಕಾಲ ಇರಬೇಕು, ಅದು ನಿಯಮ. ಈ ಮಾತು ಅರ್ಥ ಮಾಡಿಕೊಂಡ್ರೆ ರಾಜನಿಗೆ ಪ್ರಾಧಾನ್ಯ ಇದೆ. ಯಾಕೆ ರಾಜನೊಳಗೆ ನಾ ವಿಷ್ಣು ಪೃಥಿವೀಪತಿ ನರಾಣಾಂಚ ನರೇಂದ್ರೋ ಮತ್ತು ಭಗವಂತ ಗೀತೆಯಲ್ಲಿ ಹೇಳ್ತಾನೆ. ಭಗವಂತನ ಸನ್ನಿಧಾನ, ಭಗವಂತನ ಆರಾಧನೆ ಎಲ್ಲ ನಮ್ಮನ್ನ ಕಾಲದ ಕೆಟ್ಟ ಎಫೆಕ್ಟ್ ಎಲ್ಲ ಪರಿಹಾರ ಮಾಡುತ್ತೆ. ಭಗವಂತ ಕಾಲ ನಿಯಾಮಕ. ಇನ್ನು ಈ ಸಂವತ್ಸರದಲ್ಲಿ ಬಹಳ ಮುಖ್ಯವಾದ ಇನ್ನೂ ಕೆಲವು ಅಂಶಗಳು ಅಂತ ಕೇಳಿದ್ರೆ, ನಾವೀಗ ಈ ವರ್ಷದೊಳಗೆ ಕೆಲವೆಲ್ಲ ನೋಡೋಕ್ಕೆ ಶುರು ಮಾಡ್ತೀವಿ. ಏಕಾದಶಿಗಳು ಮೊದಲೇ ಶುರುವಾಗೋದು ನಮಗೆ. ಎಷ್ಟು ಉಪವಾಸ ಜಾಸ್ತಿ ಇದೆ, ಎಷ್ಟು ಬಟಭೇದ ಇದೆ, ಮತ್ತೆ ಮೊದಲೇ ಶುರುವಾಗೋದು. ಈ ಸರ್ತೆ ಏಕಾದಶಿಗಳು ಮೊದಲೇ, ಇದರಲ್ಲೆಲ್ಲ ಏಕಾದಶಿಗಳಲ್ಲಿ ಏನು ತೊಂದರೆ ಇಲ್ಲ. ಎಲ್ಲದೂ ಸಚ್ಚ ಕಡೆ ಒಂದೇ ಬರ್ತಾ ಹೋಗುತ್ತೆ. ಎರಡು ಉಪವಾಸಗಳು ಒಂದೇ ಸಲ ಯೋಚನೆ ಫಾಲ್ಗುಣ ಕೃಷ್ಣಪಕ್ಷ ಶ್ರವಣ ಬರುತ್ತೆ. ಮುಂದಿನ ಸಲ ಇದೇ ವರ್ಷದಲ್ಲಿ ಫಾಲ್ಗುಣ ಶುಕ್ಲಪಕ್ಷ ಶ್ರವಣ ಉಪವಾಸ ಬರೋದ್ರಿಂದ ಆಗ ಮಾತ್ರ ಎರಡು ಉಪವಾಸ, ಏಕಾದಶಿ ಉಪವಾಸ, ದಾಕ್ಷಿಣ ಉಪವಾಸ. ಅದು ಎಲ್ಲ ಮಠದವರಿಗೆ ಇದೆ ಸರ್, ಎಕ್ಸೆಂಪ್ಷನ್ ಇಲ್ಲ. ಮತಭೇದನೂ ಎಲ್ಲ ಮಠದವರು ಗಲಾಟೆ ಮಾಡ ಎಲ್ಲ ಮಠದವರಿಗೂ ಉಡುಪಿ ಎಂಟು ಮಠಗಳಿಗೆ ನಮ್ಮ ಮಠಗಳಿಗೆ ಅವರಿಗೆ ಇವರಿಗೆ ಎಲ್ಲರಿಗೂ ಬರೋದ್ರಿಂದ ಶ್ರವಣ ಮುಂದಿನ ಅದಕ್ಕೆ ಜಸ್ಟ್ ಇನ್ನು ವರ್ಷಕ್ಕಿನ್ನು ಮೂರು ನಾಲ್ಕು ದಿವಸ ಕಡಿಮೆ ಇರುತ್ತೆ ಅಷ್ಟೇ ಅಷ್ಟು ಅಲ್ಲಿವರೆಗೂ ಯೋಚನೆ ಇಲ್ಲ. ಈ ವರ್ಷದಲ್ಲಿ ಗ್ರಹಣಗಳು ಎರಡು ಗ್ರಹಣ ಬರುತ್ತೆ ಸರ್, ಒಂದು ಶ್ರಾವಣ ಶುಕ್ಲ ಪೂರ್ಣಿಮಾ, ಇನ್ನೊಂದು ಮಾಘ ಶುಕ್ಲ ಪೂರ್ಣಿಮಾ, ಎರಡು ಗ್ರಹಣಗಳಿದೆ. ಎರಡು ಚಂದ್ರಗ್ರಹಣನೇ, ನೀವು ಸುಮ್ಮನೆ ಕ್ಯಾಲೆಂಡರ್ ನೋಡಿದ್ರೆ ನಾಲ್ಕು ಗ್ರಹಣ ಹಾಕಿರ್ತಾರೆ. ಇಲ್ಲ, ಯಾವ ಗ್ರಹಣ ಕಾಣೋದಿಲ್ಲ ಅವ್ರು ಆಚರಣೆ ಮಾಡೋಕೆ ಕಾರಣ ಇಲ್ಲ. ಇಂಡಿಯಾಕ್ಕೆ ಎರಡು ಕಾಣೋದಿಲ್ಲ ಆದ್ರಿಂದ ಭರತ ಒಟ್ಟಕ್ಕಾಗ ನಾಲ್ಕು ಗ್ರಹಣ, ಇಂಡಿಯಾಕ್ಕೆ ಕಾಣೋದು ಎರಡು ನಾನು ಎರಡೇ ಆದ್ರಿಂದ ಎರಡು ಚಂದ್ರಗ್ರಹಣ, ಸೂರ್ಯಗ್ರಹಣ ಇಲ್ಲ, ಎರಡು ಚಂದ್ರಗ್ರಹಣಗಳೇ. ಚಂದ್ರಗ್ರಹಣ ಆ ರೀತಿ ಶ್ರಾವಣ ಮಾಸ ಶುಕ್ಲಪಕ್ಷ ಹುಣ್ಣಿಮೆ ಬಂದಿರೋದ್ರಿಂದ ಅವತ್ತು ಬೆಳಿಗ್ಗೆ ವಿಚಿತ್ರ ಗ್ರಹಣ ಬಂದ್ಬಿಟ್ಟಿದೆ. ಅದು ಬೆಳಿಗ್ಗೆ ಊಟ ಇದೆ, ರಾತ್ರಿ ಊಟ ಆ ಥರ ಬಂದ್ಬಿಟ್ಟಿದೆ. ಅದು ಡೇಂಜರ್ ಆಗುತ್ತೆ, ಬರೋದಿಲ್ಲ ಗ್ರಹಣಗಳು. ಅದಕ್ಕೇನೆ ಎರಡರಲ್ಲಿ ಒಂದು ಆಪ್ಟ್ ಮಾಡಿಕೊಳ್ಳಿ, ಪಂಚಾಯಿತಿ ಒಂದು ಆಪ್ಟ್ ಮಾಡಿಕೊಳ್ಳಿ, ಎರಡು ಆಪ್ಷನ್ ಇದ್ದಾಗ ಒಂದು ಪಾತ್ರ ಎಲಿಜಿಬಲ್. ಬೆಳಿಗ್ಗೆ 12 ವರೆಗೆ ಊಟ ಮಾಡಬಹುದು. ಆ ರೀತಿ ಮಾಡಿದ್ರೆ ರಾತ್ರಿ ಮಾಡಬಾರ್ದು, ಅದು ಗ್ರಹಣ ಆದ್ಮೇಲೆ ಮಲಗಿಬಿಡ್ಬೇಕು, ತಗೋಬಾರ್ದು. ಬೆಳಿಗ್ಗೆ ಉಪವಾಸ ಇದ್ದ ರಾತ್ರಿ ಮಾಡಬಹುದು, ಬ್ರಿಸರ್ಚ್ ಆಗಿದ್ರೆ ಒಂದೇ ಚಾನ್ಸ್ ಆತ, ವೆರಿ ರೇರ್ ಬಂದಿರೋದು. ಅದನ್ನ ಅಂಡಿ ಅಡ್ವಾಂಟೇಜ್ ತಗೊಂಡು ಎರಡು ಮಾಡೋದಕ್ಕೆ ಹೋದ್ರೆ ತಪ್ಪಾಗುತ್ತೆ ಅಷ್ಟೇ ಹೊರತು ಅದನ್ನ ಇದು ಮಾಡಾಗಿಲ್ಲ. ಅದು ಭಾರಿ ವಿಶೇಷವಾಗಿ ಬಂದಿರೋದು. ರಾತ್ರಿ ಸುಮಾರು 10:53-10:58 ಗ್ರಹಣ ಇದೆ, ಶ್ರಾವಣ ಮಾಸದ ಶುಕ್ಲಪಕ್ಷದ ಪುಣ್ಯಮೆ ದಿವಸ. ಅದು ಆರು ದಿವಸ ಮೂರನೇ ದಿವಸನೇ ರಾಯರ ಆರಾಧನೆ ಬರೋದು. ಅದು ಅತ್ಯಂತ ಹೈಗ್ರೀವ ಜಯಂತಿ ಅವತ್ತು, ಆ ಜಯಂತಿ ಹೈಗ್ರೀವ ಜಯಂತಿ ಉಪಕರ್ಮ ದಿವಸ ಅದು. ಆದ್ರಿಂದ ಉಪಕರ್ಮ ಇಲ್ಲ ಅವತ್ತು, ಕ್ಯಾನ್ಸಲ್ ಆಗಲ್ಲ, ಪ್ರೀಪೋನ್ ಆಗ್ತದೆ ಅಷ್ಟೇ. ಈ ವರ್ಷ ಉಪವಾಸ ಕ್ಯಾನ್ಸಲ್ ಅಂತ ತಿಳ್ಕೊಬೇಡಿ, ಪ್ರೀಪೋನ್ ಆಗಿಬಿಟ್ಟು ನಾಗ ಪಂಚಮೇ ಉಪಕರ್ಮ. 4ನೇ ತಾರೀಕು ಆಗಷ್ಟು ಉಪಕರ್ಮ ಇರುತ್ತೆ, 4th ಸರ್ತನೆ ಹಾಗಾಗಿ 3rd ಸರ್ತನೆ ಹಾಗೆ. 4ನೇ ತಾರೀಕು ಉಪಕರ್ಮ ಋಗ್ವೇದಿಗಳಿಗೆ, ನಿತ್ಯೋಪಕರ್ಮನೂ ಅವತ್ತು, ನೂತನೋಪಕರ್ಮನೂ ಅವತ್ತು, ಎರಡು ಒಂದೇನೆ. ಆದ್ರೆ ಯಜುವೇದಿಗಳಿಗೆ ಅವತ್ತಿಲ್ಲ, ಅದು ಭಾದ್ರಪದ ಶುಕ್ಲ ಹುಣ್ಣಿಮೆ ಮಾಡಬೇಕು. ನೂತನ ನಿತ್ಯ ಎರಡು ಸೇರಿದೆ. ಋಗ್ವೇದಿಗಳಿಗೆ ಸಾಮಾನ್ಯವಾಗಿ ಋಗ್ವೇದ ರವಣ ಬಂದು ಇವರಿಗೆ ಹುಣ್ಣಿಮೆ ಬರೋದು ಪದ್ಧತಿ. ಗ್ರಹಣದಿಂದಾಗಿ ಇಬ್ಬರದು ಬದಲಾಗಿಬಿಟ್ಟು ಇವ್ರದ್ದು ಪ್ರಿಪೋನ್ ಆಯಿತು, ಅವ್ರದ್ದು ಪೋಸ್ಟ್ಪೋನ್ ಆಯ್ತು ಇಷ್ಟೇ. ಋಗ್ವೇದಗಳು ಪ್ರಿಪೋನ್ ಆಯಿತು, ಅವ್ರದ್ದು ಪೋಸ್ಟ್ಪೋನ್ ಆಗುತ್ತೆ. ಇದು ಉಪಕರ್ಮದ ಬಗ್ಗೆ ಮೊದಲೇ ತಿಳ್ಕೊಂಡಿರ್ಬೇಕು. ಇನ್ನು ಕೃಷ್ಣಾಷ್ಟಮಿ, ಇಷ್ಟು ಕೃಷ್ಣ ಜಯಂತಿ ಇಲ್ಲ, ರೋಹಿಣಿ ನಕ್ಷತ್ರ ಬರೋದಿಲ್ಲ ಮಧ್ಯ, ಆದ್ದರಿಂದ ಯಾವ ಮಠಗಳಿಗೂ ಕೃಷ್ಣ ಇದೆ, ಕೃಷ್ಣಾಷ್ಟಮಿ ಇದೆ, ಉಪವಾಸ ಕ್ಯಾನ್ಸಲ್ ಆಗಲ್ಲ, ಉಪವಾಸ ಇದ್ದೇ ಇರುತ್ತೆ. ಕೃಷ್ಣ ಜಯಂತಿ ಉಪವಾಸ ಅಲ್ಲ, ಕೃಷ್ಣ ಅಷ್ಟಮೇ ಉಪವಾಸ ಅಷ್ಟೇ. ಆ ಕೃಷ್ಣ ಜಯಂತಿ ಬಂದಾಗ ತಿಥಿಭಾಂತೇಚ ಪಾರಣಂ, ಇಷ್ಟು ಬರೀ ತಿಥ್ಯಂತೆ ಪಾರಣಂ ಅಷ್ಟೇ ಡಿಫರೆನ್ಸ್ ಆಗುತ್ತೆ. ಅದು ಅವರವ್ರ ಯೋಗ್ಯತೆ ತಕ್ಕಂತೆ ಮಾಡಿಕೊಂಡ್ರೆ ಆಯ್ತು. ಇದು ಕೃಷ್ಣಾಷ್ಟಮಿ ಬಗ್ಗೆ, ಏಕಾದಶಿ, ಆಮೇಲೆ ಕೃಷ್ಣಾಷ್ಟಮಿ, ಆಮೇಲೆ ಗ್ರಹಣಗಳು. ಮಾಘಶುದ್ಧ ದಶಮಿ ಹುಣ್ಣಿಮೆ ಗ್ರಹಣ ಇದೆಯಲ್ಲ, ಅದು ಗ್ರಸ್ತೋದಯ ಚಂದ್ರಗ್ರಹಣ, ಅಂದ್ರೆ ಚಂದ್ರೋದಯ ಆಗವತ್ತೇ ಗ್ರಹಣ ಬಂದ್ಬಿಟ್ಟಿರುತ್ತಾಗಲೇ. ಅದು ಹಗಲು ಪೂರ್ತಿ ಇಲ್ಲ, ಅದೇ ಪೂರ್ತಿ ನಿರಾಹಾರ. ರಾತ್ರಿ ಗ್ರಹಣ ಬಿಟ್ಟಮೇಲೆ 8:48 ಗ್ರಹಣ ಬಿಡೋದು ರಾತ್ರಿ, ಆಮೇಲೆ ಅಡಿಗೆ ಊಟ ಹೊರತು ಮೊದಲಿಲ್ಲ. ಇದು ನೆನಪಿರಬೇಕು. ಆ ಗ್ರಹಣ ಭಾಗಶುದ್ಧ ಹುಣ್ಣಿಮೆ ಗ್ರಹಣ ಹಾಗೆ, ಈ ಶ್ರಾವಣ ಶುದ್ಧ ಹುಣ್ಣಿಮೆ ಗ್ರಹಣ ಹೀಗೆ. ಅದು ಸರಿಯಾಗಿ ತಿಳ್ಕೊಂಡು ಅನುಷ್ಠಾನ ಮಾಡಿದರೆ ಇನ್ನು ಹೆಚ್ಚು ಯಾವುದು ಉಪವಾಸಗಳು ಯಾವುದು ಬರೋದಿಲ್ಲ ಈ ವರ್ಷ ಅಷ್ಟೇ. ಇನ್ನು ಚಾತುರ್ಮಾಸ್ಯದ ಮೊದಲ, ಇದು 4ನೇ ತಾರೀಕು ಜುಲೈ, ಅದು ಚಾತುರ್ಮಾಸ್ಯದ ಮೊದಲನೇ ಏಕಾದಶಿ, ತಪ್ತಮುದ್ರಾಧಾರಣೆ ಎಲ್ಲ ಅವತ್ತು. ಮುಂದೆ 4ನೇ ತಾರೀಕು ಆಗಸ್ಟ್ ವರಮಹಾಲಕ್ಷ್ಮಿ ವ್ರತ, ಇದು 4ನೇ ತಾರೀಕು ಜುಲೈ, ಇದು 4ನೇ ತಾರೀಕು ಆಗಸ್ಟ್. ಆಮೇಲೆ 9ನೇ ತಾರೀಕು ಹುಣ್ಣಿಮೆ, 27ನೇ ಹುಣ್ಣಿಮೆ ಬರುತ್ತೆ, ಅದು ಗ್ರಹಣ ಆಯಿತು. ಆಮೇಲೆ 9ನೇ ತಾರೀಕು ರಾಯರ ಆರಾಧನೆ, 9ನೇ ತಾರೀಕು. 14ನೇ ತಾರೀಕು ಕೃಷ್ಣಾಷ್ಟಮಿ, 15 ಆಗಸ್ಟ್ 15, ಗೊತ್ತಾಯ್ತಾ, ಈ ಕ್ರಮದಲ್ಲಿದೆ. ಅದನ್ನೆಲ್ಲ ಮೊದಲೇ ತಿಳ್ಕೊ, ಯಾತಿ ಪಂಚಾಂಗ ತಿಳ್ಕೊಬೇಕು, ವರ್ಷದೆಲ್ಲ ಪ್ಲಾನ್ ಮಾಡಕ್ ಬರುತ್ತೆ. ಇದಕ್ಕಿಂತ ನಾವು ಕೃಷ್ಣಾಷ್ಟಮಿ ಗೊತ್ತೇ ಆಗಲಿಲ್ಲ, ಅದಕ್ಕೆ ಕೆಲಸ ಇತ್ತು, ಏನೋ ಪೂರ್ಗ ಮಾಡ್ಕೊಂಡ್ಬಿಟ್ಟಿದ್ದೆ, ತಪ್ಪದು. ಎಲ್ಲ ಇದು ಎಲ್ಲ ಏನೇನು ಎಲ್ಲ ಒಂದು ನೋಟ್ ಮಾಡ್ಕೊಂಡ್ಬಿಟ್ರೆ ರಜೆಗಳೆಲ್ಲ ಅಡ್ಜಸ್ಟ್ ಮಾಡಕ್ ಬರುತ್ತೆ, ಬೇರೆ ಕಾರ್ಯಕ್ರಮ ಹೊಂದಿಸ್ಲಕ್ ಬರುತ್ತೆ. ಅದು ಎಂಟೈರ್ ಇವೆಂಟ್ಸ್ ಆಫ್ ದಿ ಹೋಲ್ ಇಯರ್ ನಮಗೆ ಒಟ್ಟಿಗೆ ಸಿಕ್ಬಿಟ್ಟಾಗ ಪ್ಲಾನ್ ಮಾಡಕ್ ಬರುತ್ತೆ, ನೋಡೋದು ಅಭ್ಯಾಸ ಮಾಡಬಾರ್ದು. ಅದಕ್ಕೇನೆ ವರ್ಷದ ಪಂಚಾಂಗ, ತಿಂಗಳ ಪಂಚಾಂಗ, ವಾರದ ಪಂಚಾಂಗ, ದಿವಸದ ಪಂಚಾಂಗ, ಇಷ್ಟೆಲ್ಲ ನೋಡಿಕೊಂಡ್ರೆ ಕರೆಕ್ಟಾಗಿ ಆಧ್ಯಾತ್ಮಿಕ ಮತ್ತು ಲೌಕಿಕ ಎರಡನ್ನೂ ಕೂಡ ನಾವು ಮ್ಯಾಚ್ ಮಾಡಕ್ ಬರೋದು. ಮಿಸ್ ಮ್ಯಾಚ್ ಆಗಿಬಿಟ್ರೆ ಅನುಷ್ಠಾನ ತಪ್ಪ ಹೋಗ್ಬಿಡುತ್ತೆ. ಅದಕ್ಕೆ ಇಷ್ಟೆಲ್ಲ ಹೇಳ್ತಿರೋ. ಈ ಸಲ ಋಷಿ ಪಂಚಮಿ ಹಿಡಿಯೋರು ಹಿಡಿಬಹುದು, ಮಾಡೋ ವೃದ್ಧಾಪನೂ ಮಾಡಬಹುದು, ಎಲ್ಲ ಅನುಕೂಲವಾಗಿದೆ. ಆದ್ರೆ ವಿಷ್ಣು ಪಂಚಕಕ್ಕೆ ಮಾತ್ರ ಇಷ್ಟು ಹಿಡಿಲಕ್ ಬರೋದಿಲ್ಲ, ಮಾಡೋರು ಕಂಟಿನ್ಯೂ ಮಾಡಬಹುದು ಅಷ್ಟೇ ಹೊರತು ಹೊಸ್ತಾಗಿ ಹಿಡಿಲಕ್ ಬರೋದಿಲ್ಲ. ಸಾಮಾನ್ಯವಾಗಿ ಭಾದ್ರಪದದಲ್ಲಿ ಬರುತ್ತೆ, ಮಾರ್ಗಸ್ಥಿರದಲ್ಲಿ ಬರುತ್ತೆ, ಎಲ್ಲ ಅದರಿಂದ ಎರಡರಲ್ಲೂ ಬರೋದಿಲ್ಲ, ಹೊಸ್ತಾಗಿ ಹಿಡಿಲಕ್ ಅವಕಾಶ ಇಲ್ಲ. ಅದು ವಿಷ್ಣು ಪಂಚಕತ್ತು. ಇಷ್ಟು ಗ್ರಹಣಾದಿಗಳಾಯ್ತು, ಮತ್ತೆ ಉಪಕರ್ಮಗಳದಾಯ್ತು. ಚಾತುರ್ಮಾಸ್ಯ ವ್ರತ, ಅದಂತೂ ಮಾಡಲೇಬೇಕಾದ ವ್ರತ, ಅದನ್ನು ತಪ್ಪದೇ ಮಾಡಬೇಕು. ಅದು ವಿನಾಯಿತಿ ಇಲ್ಲ, ವಿನಾಯಿತಿ ನಾವು ಮಾಡ್ಕೊಳ್ಳೋದು ಬೆಲೆ ಇರೋದಿಲ್ಲ. ವಿದ್ಯಾರ್ಥಿ ತಾನೇ ನಸಲು ಔಟ್ ಆಫ್ ಸಿಲೆಬಸ್ ತಾನೇ ಮಾಡ್ಕೊಂಡ್ರೆ ಉಪಯೋಗ ಇಲ್ಲ, ಅವ್ರು ಡಿಕ್ಲೇರ್ ಮಾಡ್ಬೇಕು, ಅದನ್ನ ತಾನೇ ಡಿಕ್ಲೇರ್ ಮಾಡಿಕೊಂಡು ಫೇಲ್ ಆಗ್ತಾರೆ ಅಷ್ಟೇ. ಅದಕ್ಕೆ ಕಂಪಲ್ಸರಿ ಕಂಪಲ್ಸರಿನೇ ಅದು. ಆ ರೀತಿ ಆಚರಣೆ ಮಾಡಿದರೆ ಒಳ್ಳೆ ಕಾಲ ಫಲ ನಮಗೆ ಸಿಗುತ್ತೆ. ಕಾಲ ತಗೋಬೇಕು. ಕಾಲದ ಅಡ್ವಾಂಟೇಜ್ ಯಾವುದಕ್ಕೆ ಗೊತ್ತೇನು? ಮೋಕ್ಷ ಅಂದರೆ ಅನಂತ ಕಾಲ ಇರತಕ್ಕಂಥ ಜಾಗ, ಅನಂತ ಕಾಲ ವಾಸ. ಅನಾವೃತ್ತಿ ಶಬ್ದಾತ್, ಅನಾವೃತ್ತಿ ಶಬ್ದಾತ್ ಅಂತ ಹೇಳ್ತಾರೆ. ನಚ ಪುನರಾವರ್ತೈತೆ, ನಚ ಪುನರಾವರ್ತತೆ. ಇವತ್ತು ಓದೋದು 5 ವರ್ಷ ಓದ್ತಾನೆ ಕೆಲಸ, ಜೀವನ ಪೂರ್ತಿ ಅದಕ್ಕೆ ಸರ್ವಿಸ್ ಮಾಡ್ತಾನೆ, ಆಮೇಲೆ ಪೆನ್ಷನ್ ಬರುತ್ತೆ, ಸತ್ರ ಫ್ಯಾಮಿಲಿ ಪೆನ್ಷನ್ ಬರುತ್ತೆ. ಇಲ್ಲಿ ಓದೋದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಗೊತ್ತಾಯ್ತಾ? ಆ ಮಾಡಿದ ಸಾಧನೆ ಇಲ್ಲಿ ಏನು ಮಾಡಿರ್ತಾನೆ ಅವ್ನು ಜೀವನ ಪೂರ್ತಿ ಡಿಸೈಡ್ ಮಾಡುತ್ತೆ. ಅದಕ್ಕೆ ಅನಂತ ಕಾಲದ ಸಾಧನೆಗೆ ಪ್ರತಿ ಜನ್ಮನೂ ಬಹಳ ಮುಖ್ಯ, ಪ್ರತಿ ವರ್ಷ ಮುಖ್ಯ, ಪ್ರತಿ ದಿವಸ ಮುಖ್ಯ. ಆಚಾರ್ಯ ಹೇಳ್ತಾರೆ ಪ್ರತಿ ಕ್ಷಣ ಮುಖ್ಯ ಅಂತ ಹೇಳ್ತಾರೆ. ಎಕ್ಸಾಮ್ ಆದಲ್ಲಿ ಬರೀತಾನಲ್ಲ, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಕೂಡ ಕೌಂಟ್ ಆಗುತ್ತೆ. ಫ್ರಾಕ್ಷನ್ ಆಫ್ ಎ ಸೆಕೆಂಡ್, ಸೆಕೆಂಡ್ ಇಂಪಾರ್ಟೆಂಟ್. ಅಲ್ಲಿ 3 ತಾಸು ಹೇಗೆ ಇಂಪಾರ್ಟೆಂಟ್, ಇಲ್ಲಿ 100 ವರ್ಷದ ಪ್ರತಿ ಕ್ಷಣನೂ ಇಂಪಾರ್ಟೆಂಟ್. ಸಾಹಾನಿಹಿ ತನ್ಮಹಚ್ಛಿದ್ರಂ ಸಾಚಾಂಧ ಜಡ ಮೂಕತಾ ಯನ್ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತ್ಯತೆ. ಕೃಷ್ಣಾಮೃತ ಆಚಾರ್ಯ ಬರೀತಾರೆ ಅಂತ. ಅನಂತ ಫಲ ಕೊಡ್ತಕ್ಕಂಥ ಮೋಕ್ಷಕ್ಕೆ ನಾವು ಹೋಗಬೇಕಾದ್ರೆ ಪ್ರತಿ ಜನ್ಮ ಪ್ರತಿ ಕಾಲ ಉಪಯೋಗ ಮಾಡ್ಕೋಬೇಕು. ಯಾವ ಕಾಲದಲ್ಲಿ ಏನು ಮಾಡಬೇಕು ಅಂತ ಮಾಡ್ತೇವಲ್ಲ ಅದೇ ಉಪಯೋಗ ಮಾಡ್ಕೊಳ್ಳೋದು. ಅಂದರೆ ಕಾಲದ ಸದುಪಯೋಗ ಅಂದರೆ ಉಪವಾಸದ ಉಪವಾಸ, ಪಾರಣೆ ದಿವಸ ಪಾರಣೆ, ಚಳಿಗಾಲದ ಕರ್ಮ ಬೇರೆ, ಆಮೇಲೆ ಭಾಗವತ ಸ್ನಾನ ಬೇರೆ, ಕಾರ್ತಿಕ ಎಲ್ಲ ಸೆಟ್ಲ್ ಆಗಿರೋದು. ನಾವು ಒಂದೇ ಇದರಿಂದ ತಗೊಳಕ್ಕಾಗೋದು. ಕೆಲವು ಮಾರ್ಕ್ಸ್ ಕೆಲವು ಭಾಗ ಕ್ವಶನ್ಸ್ಗೆ 5-10 ಇಟ್ಟಿರ್ತಾರೆ, ಕೆಲವಕ್ಕೆ 20 ಮಾರ್ಕ್ಸ್ ಇಟ್ಟಿರ್ತಾರೆ. ಆ ಟೈಪ್ ಕೆಲವು ಕಂಪಲ್ಸರಿ ಕ್ವಶನ್ ಬೇರೆ, ಆಪ್ಷನಲ್ ಕ್ವಶನ್ ಬೇರೆ. ಏಕಾದಶಿ ಎಲ್ಲ ಕಂಪಲ್ಸರಿ ಕ್ವಶನ್ ಇದ್ದಾಗ ಅದು ಬಿಡಲೇ ಚಾನ್ಸಸ್ ಇಲ್ಲೇ ಇಲ್ಲ. ಕೆಲವು ಆಪ್ಷನ್ ಭೀಷ್ಮ ಪಂಚಕ ಇತ್ಯಾದಿಗಳನ್ನ ಶಕ್ತಿ ಇದ್ರೆ ಮಾಡ್ಬೋದು, ವಿಷ್ಣು ಪಂಚಕ ಭೀಷ್ಮ ಪಂಚಕಗಳೆಲ್ಲ ಶಕ್ತಿ ಇದ್ದವ್ರು ಮಾಡ್ಬೋದು, ಇಲ್ದವ್ರು ಮಾಡಬೇಕಾಗಿಲ್ಲ. ಆದಷ್ಟು ಜೀವನದಲ್ಲಿ ಒಮ್ಮೆ ಆದರೂ ಮಾಡಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾರೆ. ಅಲ್ಲಿಗೂ ಆಗದೆ ಹೋದ್ರೆ ದೊಡ್ಡ ದೋಷ ಅಲ್ಲ, ಇದನ್ನು ಬಿಡೋದು ಮಾತ್ರ ಭಾರಿ ತಪ್ಪೆ. ಆ ರೀತಿ ಪ್ಲಾನ್ ಮಾಡಿಕೊಂಡಾಗ ಪರಮಾವಧಿ ವರ್ಷದಲ್ಲಿ ಎಷ್ಟು ಪುಣ್ಯ ಕಾರ್ಯ ನಾವು ಮಾಡಿದ್ದೇವೆ, ಯಾವ್ದು ಮಿಸ್ ಆಯಿತು ಅಂದರೆ ನಾವು ಭಾರಿ ಲಾಸ್ ಅದು. ಒಂದು ದಿವಸ ನಾವು NW ಆದರೆ ಎಷ್ಟು ಕಷ್ಟ ಆಗುತ್ತೆ ಆಫೀಸ್ಗೆ ಹೋಗೋರಿಗೆ, ಓ ಸಂಬಳ ಆಗುತ್ತೆ, ಲೀವ್ ಇಲ್ಲ ಸಂಬಳ ಇಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ನಮಗೆ ವರ್ಷಗಟ್ಟಲೆ ಪುಣ್ಯ ಲಾಸ್ ಆಗುತ್ತವೆ, ಅದನ್ನು ಮತ್ತೆ ಬೇಕಪ್ ಮಾಡೋ ಚಾನ್ಸಸ್ಸೇ ಇಲ್ಲ. ಅದರಿಂದ ಬಹಳ ಎಚ್ಚರ ಇದ್ದು ನಡ್ಕೋಬೇಕು ಅಂತ ಹೇಳ್ತಾರೆ. ಇನ್ನು ಪಾಂಡವರು ರಾಜ್ಯಭಾರ ಮಾಡಿದರು, ಯಾವಾಗ ಗೊತ್ತಾ ಮಾಡಿದ್ದವರು? ಕಲಿಯುಗದಲ್ಲೇ ರಾಜ್ಯಭಾರ ಮಾಡಿದ್ರು. ಮೊದಲನೇ 36 ವರ್ಷ ಪಾಂಡವ ರಾಜ್ಯಭಾರ, ದುರ್ಯೋಧನ ಬಿದ್ದ ಅವತ್ತೇ ದ್ವಾಪರ ಯುಗ ಮುಗಿತು, ಕಲಿಯುಗ ಶುರುವಾಯಿತು. ಒಂದಷ್ಟು ಯುಗಾದಿ ಇದ್ದ ಲೆಕ್ಕ, ಒಂದಷ್ಟಿನ ಯುಗಾದಿ ಅವತ್ತೇ ದುರ್ಯೋಧನ ಸತ್ತ, ಕಲಿಯಾಗಿ ಮೇಲಕ್ಕೆತ್ತ. ದುರ್ಯೋಧನನಾಗಿ ಸತ್ತ, ಕಲಿಯಾಗಿ ಕಲಿಯುಗಕ್ಕೆ ಅಧಿಪತಿಯಾಗಿ ಬಂದ. ಅಂದರೆ ಎಷ್ಟಿದೆ ನಮಗೆ ಉತ್ತರ ಸಿಕ್ತೀಗ. ದುರ್ಯೋಧನ ಯಾರಿಂದ ಸತ್ತ? ಭೀಮನಿಂದ. ಸೊ ಕಲಿ ಯಾರು ಹೇಳಿದ್ದಕ್ಕೆ ಕೊಂದಿದ್ದು ಭೀಮಸೇನ ದೇವರು? ಕೃಷ್ಣ ಹೇಳಿದ್ದಕ್ಕೆ. ಸೊ ಕೃಷ್ಣ ಕೊಲ್ಲಿಸಿದ, ಭೀಮ ಕೊಂದ. ಸೊ ಕಲಿಯ ದುರ್ಯೋಧನ ಆದ್ದರಿಂದ ಇವರು ಕಲಿಯ ಎಫೆಕ್ಟ್ ನಮ್ಮಲ್ಲಿ ಬರಬಾರದು ಅಂತಿದ್ರೆ ಹರಿವಾಯುಗಳೆಂದರೆ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ. ಇದು ಗೊತ್ತಿದ್ದಕ್ಕೆ ರಾಯರಂಥವರಿಗೆ ಯುಗದ ಏನೇನು ಎಫೆಕ್ಟೇ ಮಾಡಲಿಲ್ಲ. ಅವರು ವಾಜರಾಜರು ರಾಯರು ಅಂಥವ್ರಿಗೆ ಏನು ಯುಗದ ಹೆಸರೇ ಇಲ್ಲ, ಅಷ್ಟರ ಮಟ್ಟಿಗೆ ಆರಾಮಾಗಿದೆ. ಇವತ್ತು ಅವರಿಗೆ ಹೋದಲ್ಲೆಲ್ಲ ಕೃತಯ್ಯ ಇದ್ದಾಗಲಿಲ್ಲ, ಅವರಿದ್ದ ಜಾಗಕ್ಕೆ ಹೋದರೆ ನಮಗೆ ಕೃತಯ್ಯ ಇದ್ದಾಗಲೇ. ಎಂಥ ಸಿದ್ಧಿ ಅವರು ನೋಡಿ ತಿಳ್ಕೊಬೇಕಾದ್ರೆ ಯಾತಕ್ಕೆ ಇವರು ಕಾಲದ ಎಫೆಕ್ಟನ್ನು ಗೆದ್ದರು ಅಂಬೋದಕ್ಕೆ ಸಾಕ್ಷಿ. ಅದು ಅದನ್ನು ಕೃಷ್ಣ ತೋರಿಸ್ತಾನೆ ಮಹಾಭಾರತದಲ್ಲಿ. ಯಾತಕ್ಕೆ ಹೇಳ್ತೇನೆ ಅಂದರೆ ಗ್ರಹಗಳಿಗಿಂತ ಭಗವಂತನ ಶಕ್ತಿ ಎಷ್ಟು ದೊಡ್ಡದು ಅಂತ ಹೇಳೋದಕ್ಕೋಸ್ಕರ. ಕೈಲಾಸ ಯಾತ್ರೆಗಿಂತ ಕೃಷ್ಣ ಹೋದ ಕಥೆ ಎಲ್ಲರೂ ಕೇಳಿರ್ತಾರೆ, ಅಷ್ಟು ಕೇಳಿ ಬಿಡಿದ ವಿಷಯ ತಪ್ಪಾಗಿಯೂ ಕೇಳಿರ್ತಾರೆ. ಕೃಷ್ಣ ಅಲ್ಲಿ ಹೋಗಿದ್ದು ರುದ್ರದೇವರು ಪೂಜೆ ಮಾಡಿ ಮಗನ ತಗೊಳ್ಳೋಕ್ಕಲ್ಲ, ಅವರು ಕೊಟ್ಟ ವರನ ಸತ್ಯ ಮಾಡಲಿಕ್ಕೆ. ಉಳಿದವರು ರುದ್ರದೇವರು ಪೂಜ್ಯರು ಅಂತ ತೋರಿಸ್ಲಕ್ಕಷ್ಟೇ ಹೊರತು ಕೃಷ್ಣನಿಗೆ ಬೇಕಿರಲಿಲ್ಲ. ರುದ್ರದೇವರಿಗೆ 2 ವರ ಕೊಟ್ಟಿದ್ದ ಭಗವಂತ, ನಾನು ನಿಮ್ಮನ್ನು ಪೂಜೆ ಮಾಡ್ತೇನೆ ಅಂತ ಒಂದು, 12 ವರ್ಷ ಪೂಜೆ ಮಾಡ್ತೇನೆ ಅಂತ ಇನ್ನೊಂದು. ಅವಳು 12 ವರ್ಷ ಅಂತ ಬೇರೆ ಮೆನ್ಷನ್ ಮಾಡಿದ. ಅಲ್ಲಿ ಹೋದ ಕೃಷ್ಣ ಇದ್ದು ಒಂದೇ ದಿವಸ 12 ವರ್ಷ, 1 ವರ್ಷ ಕೂಡ ಅಲ್ಲ, ಒಂದೇ ದಿವಸ ಅಲ್ಲಿದ್ದಿದ್ದು. 12 ವರ್ಷ ಕನ್ವರ್ಟ್ ಮಾಡಿದ್ನ ಅಂತ ಕೃಷ್ಣ. ಅದರ ಒಂದು ದಿವಸ 12 ವರ್ಷ ಚೇಂಜ್ ಮಾಡ್ತಾನೆ. ಹೇಗೆ ಚೇಂಜ್ ಮಾಡ್ತಾನೆ? ಅದು ಸೈ ಅಂದರೆ ಸುಮ್ಮನೆ ಚೇಂಜ್ ಮಾಡೋಗಿಲ್ಲ, ಟೆಕ್ನಿಕಲಿ ಚೇಂಜ್ ಮಾಡಬೇಕಾದ್ರೆ, ಟೆಕ್ನಿಕಲಿ ಚೇಂಜ್ ಮಾಡಬೇಕಾದ್ರೆ ಜ್ಯೋತಿಷ್ಯ ಪ್ರಕಾರ ಚೇಂಜ್ ಆಗಬೇಕಾದ್ರೆ. ಗುರು ಒಂದು ರಾಶಿಯಲ್ಲಿ 1 ವರ್ಷ ಇರ್ತಾರೆ, ಒಂದು ರಾಶಿಯಲ್ಲಿ ಒಂದು ಹಾಗೆ ಸಿಂಹ ರಾಶಿಯಲ್ಲಿ 1 ವರ್ಷ ಪೂರ್ತಿ ಇದ್ದಾರೆ, ಕನ್ಯಾ ರಾಶಿಯಲ್ಲಿ 1 ವರ್ಷ ಪೂರ್ತಿ ಇದ್ದಾರೆ, ಕೃಷ್ಣದಲ್ಲಿ ಗಂಗಾ ಸನ್ನಿಧಾನ 1 ವರ್ಷ ಪೂರ್ತಿ ಅಂತ ಹೇಳ್ತೇವಲ್ಲ ಹಾಗೆ. ಒಂದು ವರ್ಷ ನೀವೇನು ಮಾಡ, ಒಂದು ದಿವಸ ಏನು ಮಾಡಬೇಕೀಗ? 12 ವರ್ಷ ಮಾಡಬೇಕು. ಒಂದು ದಿವಸ 12 ವರ್ಷ ಮಾಡಬೇಕು. ಕೃಷ್ಣ ಏನು ಮಾಡಿ ಅಂದರೆ ಗುರುನ ಕರ್ನಂತೆ, ಒಂದೇ ದಿವಸ 12 ರಾಶಿಗಳು ಸುತ್ತಿ ಬಿಡು ಅಂತ ಹೇಳಿದ್ದಾರೆ. ಒಂದೇ ದಿವಸ ಸುತ್ತಿ ಬಿಡ್ತಾರೆ, 12 ವರ್ಷ ಆಯ್ತಂತೆ. ಎಂತ ಮ್ಯಾಜಿಕ್ ಅಂದ್ರೆ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಕಥೆ ಅಲ್ಲ, ಫ್ಯಾಕ್ಟ್ ಕೃಷ್ಣ ಮಾಡಿದ್ದಾದ್ರು. ಈ ಮಾತು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಯಾವ ರೀತಿಯಿಂದ ಕೂಡ ಕೃಷ್ಣನ ಮಹಿಮೆ ಎಷ್ಟೊತ್ತು ಗೊತ್ತಾಗುತ್ತೆ. ಅದಕ್ಕೆ ಕೃಷ್ಣ ಹಾಗೆ ಮಾಡಿದ. ಕೃಷ್ಣನ ಧ್ಯಾನ ಮಾಡಿದ್ರೆ ನಮಗೆ ಕಾಲದ ಎಫೆಕ್ಟ್ ಆಗದಂತೆ ಮಾಡಲಿಕ್ಕೆ ಬರುತ್ತೆ. ಚಳಿ ಇರುತ್ತೆ ತುಂಬಾ, ನಮ್ಗೆ ಯೋಚನೆ ಇಲ್ಲ, AC ಇದೆ ಕೇಳ್ಕೊಂಡು, ಹೀಟರ್ ಇದೆ ಮನೆ ಅಂತ ಬಿಡ್ತಾನೆ, ಶಟರ್ ಗಿಟರ್ ಹಾಕೊಂಡ್ಬಿಡ್ತೀನಿ ಅಂತ ಹೇಳ್ತಾನೆ. ಅವನಿಗೆ ಎಫೆಕ್ಟ್ ಕಡಿಮೆ ಆಯ್ತು. ಈಗ ಬೀದಿಯಲ್ಲಿದ್ದಾನೆ, ಬದರಿ ಅಂತ ಊರಲ್ಲಿದ್ದಾನೆ, ಎಷ್ಟು ಬದಿತಾ ಬಿಡ್ತದೆ. ಅಂದ್ರೆ ಅವನಿಗೆ ಇಲ್ಲ, ಈ ಸಾಕ ಸೌಕರ್ಯಗಳಿಲ್ಲ. ಸೌಕರ್ಯ ಇದ್ದವನು ಚಳಿನ ಹೇಗೆ ಬೀಟ್ ಮಾಡ್ತಾನೋ ಅದೇ ರೀತಿ ಎ ಸಿ ಇದ್ದವನು ಹೀಟರ್ ಗೆಲ್ತಾನೋ, ಭಗವಂತ ಅನುಗ್ರಹ ಇದ್ರೆ ಎ ಸಿ ಬೇರೆ ಬೇಕು, ಹೀಟರ್ ಬೇರೆ ಬೇಕು. ಭಗವಂತ ಒಂದೇ ಹೀಟರ್ ಬೇರೆ, ಎ ಸಿ ಬೇರೆ ಏನು ಬೇಕಾಗಿಲ್ಲ. ಎಲ್ಲದಕ್ಕೂ ಕಲಿಯುಗದಲ್ಲಿ ಹರಿ ನಾಮವಂಜನೆದರೆ ಕುಲಕೋಟಿಗಳು ಉದ್ಧರಿಸುವ ಹೋದ ದಾಸರು ಹೇಳಿದ್ದಾರಲ್ಲ, ಅದು ಯುಗದ ಮಹಿಮೆಯನ್ನು ಭಗವಂತ ಗೆಲ್ತಾನೆ ಎಂಬುದಕ್ಕೆ ಅದು ಸಾಕ್ಷಿ. ಪಾಂಡವರು 36 ವರ್ಷ ರಾಜ್ಯಭಾರ ಮಾಡಿದರು, ಪ್ರಾಕ್ಟಿಕಲಿ ತೋರಿಸಿದ್ರು. ಅದು ಸರಿಯಾಗಿ ತಿಳ್ಕೊಂಡ್ರೆ ನಮಗಾಗ ಪಂಚಾಂಗ ಶ್ರವಣದಿಂದ ನಮ್ಮ ಪಾಸಿಟಿವ್ ಆಸ್ಪೆಕ್ಟ್ ತಗೋಬೇಕು, ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಬಿಟ್ಬಿಡ್ಬೇಕು. ನಮ್ಮ ನಮ್ಮ ರಾಶಿಗೆ ನಕ್ಷತ್ರಕ್ಕೆ ಸಂಧ್ಯಾ ಅನುಕೂಲ ಮಾಡಿದ್ದೆ, ಯಾವ ನಕ್ಷತ್ರ ನೋಡಿ ಏನು ಮಾಡ್ತೀವಿ ನಿನಗೆ ಗೊತ್ತಾಯ್ತು. ದೇವರ ಹೆಸರು ಕೂಡ ಗೊತ್ತಿಲ್ಲ, ಯಾವ ನಕ್ಷತ್ರದ ಏನು ಉಪಯೋಗ ಅದರಿಂದ. ಉಪಯೋಗ ಬರೋದು ಒಳ್ಳೆಯವನಿಗೆ, ಅದೆಲ್ಲ ಕೂಡ ಓದ್ದವನಿಗೆ. ಕ್ವಶನ್ ಪೇಪರ್ ಈಜಿ ಏನಾದ್ರು ಡಿಫಿಕಲ್ಟ್ ಆಗೋದು ಓದ್ದವನಿಗೆ. ಈ ಪುಸ್ತಕ ಯಾವುದು ಸಿಲೆಬಸ್ಸೇ ಗೊತ್ತಿಲ್ಲದ್ರೆ ಈಜಿ ಏನು ಡಿಫಿಕಲ್ಟ್ ಏನಾದ್ರು ಒಂದು, ಆದ್ರಿಂದ ಅವರಿಗೆ ಕೌಂಟ್ ಆಗೋದಿಲ್ಲ, ಒಳ್ಳೆಯವನಿಗೆ ಮಾತ್ರ ಕೌಂಟ್ ಆಗೋದ್ರಿಂದ ಅವನು ಅರ್ಥ ಮಾಡಿಕೊಂಡ್ರೆ ಗೊತ್ತಾಯ್ತು. ಪಾಂಡವ ರಾಜ್ಯ ಭಾರ ಮಾಡ್ತಾ ಇದ್ದಾರೆ, ಶುರುವಾಯಿತು. ಕಲಿಯುಗ ದುರ್ಯೋಧನ ಬಿದ್ದ ಅಂತ ಹೇಳಿದೆ, ಕಲಿಯುಗ ಬಂತು. ಆಗ ಅವನು ಕಲಿ ಬಂದೇ ಬಿಟ್ಟ, ನನ್ನ ಡಿಪೆಂಡ್ ನನ್ನ ಸೀಟ್ ರಿಸರ್ವೇಷನ್ ಸೀಟ್ ಅಂತ ಬರ್ತಾನೆ, ಅದೇ ಬಂದ್ಬಿಟ್ಟ. ಅವನು ಬಂದು ಡಿಸ್ಟಾರ್ಟ್ ಮಾಡಕ್ಕೆ ಶುರು ಮಾಡಿದ. ತಕ್ಷಣ ಧರ್ಮರಾಜ ರಾಜ, ಆಗ ಕೃಷ್ಣ ಏನ್ ಮಾಡಬೇಕು, ಕಲಿ ನಡ್ಕೊಂಬರು ಕಳಿಸಿಕೊಡು ಅಂತ ಹೇಳಿದ. ಯಾರನ್ನ? ಅರ್ಜುನಾದಿಗಳಿಗೆ ಆಗೋದಿಲ್ಲ, ಭೀಮನ್ ಕಳಿಸಿಕೊಡ್ತಾರೆ, ಇದು ಇಂಪಾರ್ಟೆಂಟ್. ಅರ್ಜುನ ಕಳಿಸಿಕೊಡು ಅಂತ ಭೀಮನ್ ಕಳಿಸಿಕೊಡು, ಭೀಮಸೇನ ದೇವ್ರು ಹೋಗ್ತಾರೆ. ಕಲಿ ಬಲಿ ಇಬ್ರು ಸೇರ್ಕೊಂಡು ನೌಕಾನಾಶ ಮಾಡ್ತಾರೆ. ಕಲಿ ಬಲಿ, ಕಲಿ ಕಲಿನೇ, ಇಬ್ಬರು ಕಲಿಗಳು, ಒಬ್ಬನೇ ಕಲಿ, ಬಲಿ ಇಬ್ರು ಇದ್ದಾರೆ. ಒಳ್ಳೆ ಬಲಿ ಬೇರೆ, ಕೆಟ್ಟ ಬಲಿ ಬೇರೆ. ಒಳ್ಳೆ ಬಲಿ ವಾಮನಾವತಾರ ಭಗವಂತನೇ ಮೂರು ಹೆಜ್ಜೆ ಭೂಮಿ ಕೊಡ್ತೇನೆ ಸರ್ವಾರ್ಪಣೆ ಮಾಡಿದವನು. ಕೆಟ್ಟ ಬಲಿ ಇದ್ದಾನೆ, ಅವನೇ ಸಾಲ್ವನಾಗಿ ಹುಟ್ಟಿದ ರಾಕ್ಷಸ ಅವನು. ಕೆಟ್ಟ ಬಲಿ ಇದ್ದಾನೆ, ಅವನೊಳು ಆವೇಶ ಮಾಡಿ ಬಂದಿದ್ದ. ಕೆಟ್ಟ ಬಲಿ ಬಂದವನು, ಒಳ್ಳೆ ಬಲಿ ಅಲ್ಲ. ಯಾಕಂದ್ರೆ ಸುಮ್ಮನೆ ಓದಿಬಿಟ್ರೆ ನಿಮಗೆ ಎಷ್ಟು ಒಳ್ಳೆ ಬಲಿ ಇಕ್ತಾ ಕೆಲಸ ಯಾಕೆ ಮಾಡಿದೆ ಅನಿಸ್ತದೆ, ಹಾಗೇನೇ ಇಲ್ಲ. ಕೆಟ್ಟ ಬಲಿ ಇಬ್ಬರು, ಕಲಿ ಬಲಿ ಇಬ್ಬರು ಹಾಗೆದ್ರೆ ಕಲಿ ಬಲಿ ಇಬ್ಬರು ಸೇರಿ ಜನ ಬಲಿನೇ ಹಾಕ್ಲಿಕ್ಕೆ ಬಂದಿದ್ರು. ಭೀಮಸೇನದವರು ಹೋದರು, ಬಲಿಂ ವಿದ್ರಾವ್ಯ ಕಲಿಂ ನಿಗೃಹ್ಯ, ಬಲಿಯನ್ನು ಓಡಿಸಿಬಿಡ್ತಾರೆ, ಬೇಕಿಲ್ಲ ಅವನು, ಬುಕ್ಕ ಅವನು ಕಲಿತಾನೆ ಇಲ್ಲಿ ಹಿಡ್ಕೊಂಡು ಬಂದು ಧರ್ಮರಾಜ ಕೃಷ್ಣನ ಮುಂದೆ ನಿಲ್ಲಿಸ್ತಾರೆ ಭೀಮಸೇನ ದೇವರು. ಆಗ ಸಂಭಾಷಣೆ ನಡೆಯುತ್ತೆ. ಈಗ ನಮಗೆ ಎಷ್ಟು ಉಪಯೋಗ ಆಗುತ್ತೆ ನೋಡಿ, ಕಾಲದ ಹೇಗೆ ಅವ್ರು ಗೆದ್ರು ಅದನ್ನು ನಮಗೆ ಮಾಡೆಲ್ ಆಗ್ಬೇಕು, ನಾವು ಗೆಲ್ಲೋದಕ್ಕೆ ಒಳ್ಳೆ ಉಪಾಯ. ಕೇಳ್ತಾನೆ ಧರ್ಮರಾಜ, ಏನಿದು ಕಲಿ, ಏನು ಕೆಲಸ ಮಾಡ್ತಿರೋದು ನೀನು? ರಾಜ ನಾನು ಗೊತ್ತಾ, ಯಾಕೆ ನನ್ನ ರಾಜ್ಯ ಖಾಲಿ ಇಟ್ಟಿ ಅಂತ ಕೇಳ್ತಾನೆ. ಆಗ ಅವನೇ ಆರ್ಗ್ಯೂ ಮಾಡ್ತಾನೆ ಅವನು, ಧರ್ಮರಾಜ ತಪ್ಪು ತಿಳ್ಕೊಂಡು, ರಾಜ ನೀನಿರಬಹುದು, ಕಾಲ ನಂದು ಅಂತ ಹೇಳ್ತಾನೆ. ಇದು ಕಾಲ ನಂದು, ನಮ್ಮ ಮದ್ದು ಕೂತಿದ್ದಾರೆ ಅಂತ ಅವನು ರಿಸರ್ವೇಷನ್ ಆಗಿದೆ ಅಂತ ಇವನು ಮಾಡಿದ್ರೆ ಆಗ ಹಾಗೆ ಮದ್ದು ಕೂತಿದ್ದು ಕೌಂಟ್ ಆಗೋದು, ರಿಸರ್ವೇಷನ್ ತಾನೇ ಕೌಂಟ್ ಆಗೋದು, ಇಳಿಸ್ಬಿಡ್ತಾನೆ ಮದ್ದು ಕೂತವನು. ಏನು ರಾಜ ಇರಬಹುದು, ಇವತ್ತು ಬಂದವನು ಕಲಿಯನ್ನ ಇಡೀ ಯುಗನೇ ನಂದು ಅಂತ ಹೇಳ್ತಾನೆ. ಆಗ ಪ್ರಶ್ನೆ ಬಂತೀಗ, ಈ ಕಾಲಕ್ಕೆ ಒಡೆಯನಾದ ಕಲಿಗೆ ಅವಕಾಶ ಕೊಡಬೇಕು ಅಥವಾ ರಾಜ್ಯ ಧರ್ಮರಾಜ ಡಾಮಿನೇಟ್ ಆಗಬೇಕು ಅಂತ ಪ್ರಶ್ನೆ. ಈಗ ಆಗಲೇ ಪ್ರಶ್ನೆ ಬರೋದು, ಕಾಲೋವಾ ಕಾರಣಂ ರಾಜ್ಞೋ ರಾಜಾವಾ ಕಾಲಸ್ಯ ಕಾರಣಂ ಅಂತ ಪ್ರಶ್ನೆ. ಅದಕ್ಕೆ ಧರ್ಮರಾಜ ಹೇಳ್ತಾನೆ, ಇಲ್ಲಿ ಕೃಷ್ಣ ಕೂತಿದ್ದಾನೆ ನೋಡು, ನಾನು ಹೇಳ್ತಾ ಇದ್ದೇನೆ. ಇತಿತೇ ಸಂಶಯೋ ಮಾಭೂತ್ ರಾಜ ಕಾಲಸ್ಯ ಕಾರಣ, ರಾಜನ ತಕ್ಕಂತೆ ಕಾಲ ಇರಬೇಕೆ ಹೊರತು ನಿನ್ನ ಕಾಲ ಇರಬಹುದು, ನಾನಿರೋರಿಗೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ನಾನಿರೋರಿಗೆ ಏನು ಮಾಡೋಕ್ಕಾಗೋದಿಲ್ಲ, ಇದು ನನ್ನ ರಾಜ್ಯ, ಇದು ನಾನು ರಾಜ್ಯ ಆಡ್ತಿದ್ದೇನೆ. ಕಲಿಯ ಹೇಳ್ತಾನೆ, ಧರ್ಮರಾಜ ಉತ್ತರ ಕೊಡ್ತೇನೆ ನಾನು ಅಂತ ಹೇಳಿದೆ. ಎಷ್ಟು ಭಾಳ ಇಂಟ್ರೆಸ್ಟಿಂಗ್ ಸಂಭಾಷಣೆ ಅದು. ಈ ಮಾತಾಡ್ತಾನೆ ಕಲಿ ಬಿಡೋದಿಲ್ಲ, ಏನು ಹೇಳಿದೆ ನೀನೀಗ, ರಾಜ ಕಾಲಕ್ಕೆ ಕಾರಣ ಅಂತ ಹೇಳ್ತೀಯಲ್ಲ, ಆದರೆ ನನಗೆಲ್ಲ ಲೆಕ್ಕ ಬರೋದಿಲ್ಲ ರಾಜ ಅಂತ ಹೇಳ್ತಾನೆ. ನನಗೆ ರಾಜ ಲೆಕ್ಕಕ್ಕೆ ಬರೋದಿಲ್ಲ ನನಗೆ, ಯಾಕೆ ಗೊತ್ತಾ, ರಾಜಾನಂ ಪೂರ್ವಮಾವಿಷ್ಯ, ಅವರೊಳಗೆ ಎಂಟರ್ ಆಗ್ತಾನೆ ಫಸ್ಟ್ ನಾನು ಅಂತ ಹೇಳ್ತಾನೆ. ಫಸ್ಟ್ ರಾಜನ್ನೇ ಕೆಡಿಸೋದು ನಾನು, ಇವತ್ತು ನನಗೆಲ್ಲ ಗೊತ್ತೀಗ, ರಾಜನೊಳಗೆ ಎಂಟರ್ ಆಗಿಬಿಡ್ತೇನೆ ಫಸ್ಟು. ಮುಗಿದು ಕತೆ ಮುಗಿದೈತಲ್ಲ ಅಲ್ಲಿಗೀಗ, ಇಲ್ಲೇ ಇಲ್ಲ, ರಾಜ ತಪ್ಪಾಡ ಹೇಳೋದು ಬ್ರಾಹ್ಮಣರು ಇರ್ತಾರಲ್ಲ, ಅವ್ರು ಸರಿ ಮಾಡ್ತಾರೆ ಅಂದ್ರೆ ವಿಪ್ರಾಮಿಸ್ಟಿ ಅವರೊಳಗೆ ಸೇರ್ಕೋತಾರೆ ಅಂತ ಹೇಳ್ತಾರೆ. ಎಂತ ಬದಿಗೆ ಆಗ್ಬೋದು ಹೇಳಿ ಅನೌನ್ಸ್ ಮಾಡಿಬಿಡ್ತಾರ, ಎಲ್ಲಿ ಬೇಕಾದ್ರೂ ಆಗ್ಬೋದು ಅಂದ್ರೆ ಬ್ರಾಹ್ಮಣ ತಪ್ಪು ಹೇಳ್ತಾನೆ, ರಾಜ ತಪ್ಪು ರಾಜ್ಯ ಆಡ್ತಾನೆ, ಅವರಿಬ್ಬರೊಳಗೆ ಪ್ರವೇಶ ಮಾಡ್ತೇನೆ, ಧರ್ಮ ಕೆಡಿಸಿಬಿಡ್ತೇನೆ ಅಂತ ಹೇಳ್ತಾರೆ. ಹೇಳೋರ ಬಾಯಲ್ಲಿ ಕೂತ್ಕೊಂಡು ತಪ್ಪು ಹೇಳಿಸ್ತೇನೆ, ಆಳೋರ ಬಾಯಲ್ಲಿ ಕೂತ್ಕೊಂಡು ತಪ್ಪು ಆಳಿಸ್ತೇನೆ, ಇನ್ನೆಲ್ಲಿರುತ್ತೆ ನಿನಗೆ? ಮದೃಷ್ಟಿ ಪಾತೆ ಗುಣಾಹ, ಸಾಕು ಗುಣಗಳು ಹೋಗ್ಬಿಡಿಕೆ, ದೃಷ್ಟಿ ಅಂತ ಹೇಳ್ತಾರಲ್ಲ, ದೃಷ್ಟಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಕಲಿ ಕಣ್ಣು ಹಾಕಿದಾದ್ರೆ ಧರ್ಮ ಹೋಯ್ತು ಅಂತಾನೇ ಅರ್ಥ, ಇದು ನನ್ನ ಶಕ್ತಿ ಅಂತ ಹೇಳ್ತಾನೆ. ಧರ್ಮರಾಜ ಬಿಡ್ತಾನ, ಮತ್ತೆ ನನ್ನೆದುರಿಗೆ ತಪ್ಪು ಕೂತಿದ್ದೀಯ, ಈಗ ಹಿಡ್ಕೊಂಡ್ಬಂದು ಕುಡಿಸಿದ್ದೇನಲ್ಲ, ನನ್ನಲ್ಲಿ ನನ್ನೆದುರಿಗೆ ಕೂತಿದ್ದೀಯಲ್ಲ, ನಿನ್ನ ಶಕ್ತಿ ಎಲ್ಲೋಯ್ತು ಅಂತ ಕೇಳ್ತಾನೆ. ಓ ಹೌದಾ, ಉತ್ತರ ಕೊಡ್ತೇನೆ ಅಂತ ಹೇಳ್ತಾನೆ. ವಾಸುದೇವ ಸಹಾಯೇಶು ತೇಜೋ ಯುಷ್ಮಾಸು ಬೇ ನಹಿ, ನಾನು ಶಕ್ತಿ ಯಾತಕ್ಕೆ ಗೊತ್ತು ಹೋಗಿದೆ, ಕೃಷ್ಣ ಕೂತಿದ್ದಾರಲ್ಲ ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಕಾಲ ಅಕ್ಸೆಪ್ಟ್ ಮಾಡ್ತಾ ಇದೆ, ವೆರಿ ಇಂಪಾರ್ಟೆಂಟ್. ಅಂದ್ರೆ ಅಲ್ಲಿ ಗುರುವಿನ ಕಥೆಯಲ್ಲಿ ಏನ್ ಕೇಳಿದೆ, ಒಂದು ದಿವಸ ನಾ ಕೃಷ್ಣ ಎಕ್ಸ್ಟೆಂಡ್ ಮಾಡಿದ್ದೀನಿ, 12 ವರ್ಷ ಮಾಡಿದ, ಈ ಕಲಿ ಬಲರು ಕೂಗಿಸ್ಬಿಡ್ತಾನೆ ಪೂರ್ತಿಯಾಗಿ, ಪೂರ್ತಿ ತೆಗೆದಾಕ್ಬಿಡ್ತಾನೆ. ನೀವು ವಾಸುದೇವ ಸಹಾಯೇಶು ತೇಜೋ ಯುಷ್ಮಾಸು ಮೇ ನಹಿ, ನಿಮ್ಗೆ ಕೃಷ್ಣ ಸಹಾಯ ಇದ್ದಾನಲ್ಲ, ನನಗೇನು ಮಾಡೋಕ್ಕಾಗ್ತಾ ಇಲ್ಲ, ಇಲ್ಲದೆ ಹೋದ್ರೆ ನಿಮ್ಮನ್ನೆಲ್ಲ ನಾಶ ಮಾಡ್ತಿದ್ದೆ ಅಂತ ಹೇಳಿದ ಕೃಷ್ಣ. ಇದೇ ಮಾತನ್ನೇ ಆಚಾರ ಕೂಸಾಗಿ ಕರ್ಕೊಂಡು ಹೋಗ್ತಾರಲ್ಲ, ಕರ್ಕೊಂಡು ಭೂತ ಹಿಡಿದು ಬಿಡುತ್ತಾಗ. ರಾಜ ಮೂರು ತಿಂಗಳು ಕೂಸು ಅಷ್ಟೇನೆ. ಆ ಒಬ್ಬ ರಕ್ತಕಾರಿ ಬಿದ್ದು ಬಿಡ್ತಾನೆ ಕತೆ ಕೇಳಿರ್ತೀರಿ. ತಕ್ಷಣನೇ ಇವರೆಲ್ಲ ಸದ್ಯ ಅನ್ಭವಯ್ಯೋ ನಮ್ಮ ಪುಣ್ಯ ಕೂಸು ಏನಾಗಲಿಲ್ಲ ಅನ್ಕೊಂಡ ತಕ್ಷಣ ಆವಿಷ್ಯ ಪುರುಷ ಮುಚ ಮಹಾಗ್ರಹೋಸವ್ ಅಸ್ಮದ್ವಿಹಾರ ಸಮಯೋಪಗತಾನ್ ಸಮಗ್ರಾನ್ ಯಚ್ಛಕ್ತಿ ಗುಪ್ತಿ ರಹಿತಾನ್ ಅಲಮಸ್ಮಿ ಹಂತುಂ ಲೋಕೇಶ್ವರ ಸಪತ ಪಾಲತಮ ಕಿಲೇತಿ. ನೋಡಿ, ನಿಮ್ಮನ್ನೆಲ್ಲ ಕೊಂದು ಹಾಕಿ ಇದೇ ಮಾತು ಕಲಿ ಹೇಳಿದಾಗ ಹೇಳ್ತಿರೋದು, ನಿಮ್ಮನ್ನೆಲ್ಲ ಕೊಂದು ಹಾಕಿಬಿಡ್ತಾ ಇದ್ದೆ ನಾನು. ಆದರೆ ಒಬ್ಬ ನಿಮ್ಮನ್ನು ಕಾಪಾಡ್ತಾ ಇದ್ದಾನೆ, ಅದಕ್ಕೆ ನೀವು ಬದುಕೊಂಡಿದ್ದೀರಿ ಅಂತ ಹೇಳಿದೆ. ಯಾರು? ಲೋಕೇಶ್ವರ ಸಪತ ಬಾಲ ತಮ ಕಿಲೇತಿ. ಚಿಕ್ಕ ಮಗು ಇದೆಯಲ್ಲ, ಅದರಿಂದಾಗಿ ನನಗೇನು ಮಾಡೋಕ್ಕಾಗಲಿಲ್ಲ. ಇಲ್ಲಿ ಕೃಷ್ಣ ಇದ್ದಾನೆ, ಏನು ಮಾಡೋಕ್ಕಾಗಲಿಲ್ಲ ಅಂತ ಇಲ್ಲಿ ಹೇಳಿದ ಕಲಿ. ಅಲ್ಲಿ ಅದು ಮಹಾಗ್ರಹ ಅಂದ್ರೆ ಕಲಿ ಅಂತ ಅರ್ಥ. ಮಹಾಗ್ರಹೋತ್ಸವ ಅವನು ಹೇಳಿದ, ಇಲ್ಲಿ ವಾಸುದೇವ ಇದ್ದಾನೆ. ಮತ್ತೆ ಬಂತ ಅಂದ್ರೆ ಬಂದಿದೆ. ವಾಸುದೇವ ಸಹಾಯೇಶು ತೇಜೋ ಯುಷ್ಮಾಸು ಮೇನಹಿ. ವಾಸುದೇವ ಸಹಾಯೇಶು ಕೃಷ್ಣ ವಾಸುದೇವ ಮಧ್ವಾಚಾರ್ಯ ಮಧ್ವ ವಾಸುದೇವ ಅಂತಾನೆ. ಮೊದಲು ವಾಸುದೇವ ಅಂತ ಹೆಸರಿಟ್ಟಿದ್ದಾರೆ, ಅದಕ್ಕೆ ವಾಸುದೇವ ಸಹಾಯೇಶು. ಹರಿವಾಯುಗಳ ಸಂರಕ್ಷಣೆ ಇದ್ದವ್ರು ಏನು ಮಾಡೋಕ್ಕಾಗೋದಿಲ್ಲ, ಅದೇ ಉತ್ತರ. ಜ್ಞಾನಾರ್ಥಮೇವ ಯದಭೂತ ಸುದೇವ ಏಷ ಯದ್ವಾಸುದೇವ ಪದಭಕ್ತಿರತ ಸದಾಸೌ ತದ್ಮವದನ್ ಸುರೇಂದ್ರಾಹ ತಾತೇನ ಎನ್ನಿಗದಿತ ಸುತನಾಮ ಕರ್ತ್ರ. ಸೊ ಇಬ್ಬರು ವಾಸುದೇವರಿದ್ದಾರೆ, ಇವರು ಸಹಾಯ ಯಾರಿಗೆ ಮಾಡ್ತಾರಲ್ಲ ಅವನೇನು ಮಾಡೋಕ್ಕಾಗೋದಿಲ್ಲ ನಾನು ಅಂತ ಹೇಳಿದ ತಕ್ಷಣ ಅಲ್ಲಿ ಕಲಿ ಕಥೆ ಮುಗಿತು. ಆಗಿನ್ನು ಹೋಗ್ಬೇಕಷ್ಟೇ, ಅವನು ಪನಿಷ್ ಮಾಡ್ಬೇಕೀಗ. ಆಗ ಕೃಷ್ಣ ಮಾತಾಡ್ತಾನೆ, ಕಲಿ ನೋಡಿದ್ಯಾ, ಒಪ್ಕೊಂಡಿದ್ದೀಯಲ್ಲ, ಈಗ ನಾನು ಹೇಳ್ತೇನೆ, ಗೆಟ್ ಔಟ್, ಹೋಗು ಅಂತ ಹೇಳ್ತಾನೆ. ಹೋಗ್ಬಿಡಿ ಇಲ್ಲಿಂದ. ಆಗ ಅವನು ಕೇಳ್ಕೊತಾನೆ, ಈಗ ಅವನು ಏನು ಮಾತಾಡಕ್ ಬರೋದಿಲ್ಲ ಅವನೀಗ. ಹಾಗಿದ್ರೆ ಇದು ನನಗೆ ಬದುಕಲಿಕ್ಕೆ ಅವಕಾಶ ಕೊಡಿ, ಇರ್ಲಕ್ಕೆ ಜಾಗ ಕೊಡಿ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಪಾಂಡವರು ಇಲ್ಲಿವರೆಗೂ ರಾಜ್ಯಭಾರ ಮಾಡ್ತಿರ್ತಾರೋ ಅಲ್ಲಿವರೆಗೂ ಇದನ್ನು ನೋಡು ಕೂಡ ನೋಡಾಗಿಲ್ಲ, ನೀನು ಎಂಟ್ರ್ ಆಗಾಗಿಲ್ಲ, ಇದು ಕಣ್ಣು ಕೂಡ ಹಾಕಬಾರ್ದು. ಇದು ಫಸ್ಟ್ ಇದು ಪಾಂಡವರು ಹೊರಟು ಬಿಡ್ತಾರೆ, ಅವ್ರ ವಂಶತ್ ರಾಜ್ಯ ಆಳಿ ಶುರುವಾಗ್ತಾರೆ, ಆಗ ನಿಧಾನವಾಗಿ ಎಂಟ್ರ್ ಆಗು ಅಂತ ಹೇಳ್ತಾರೆ. ಅವ್ರು ಎಷ್ಟು ದಿವಸ ಇರ್ತಾರೆ ಪಾಂಡವ ರಾಜ್ಯಭಾರ ಮಾಡ್ತಾರೆ ಗೊತ್ತಾ, ಅವರು ರಾಜ್ಯಭಾರ ಮಾಡ್ತಾರೆ. ಸಂತತಿರ್ ವರ್ಷ ಸಹಸ್ರಂ ಪಾಂಡವಾನಾಂ ಭವೇದ್ಧೂಯ, ಒಂದು ವರ್ಷ ಸಾವಿರ ವರ್ಷ ಇರ್ತಾರೆ. ಸ್ಲೋಲಿ ಬಾ, ಅಷ್ಟಿದ್ ಕೊನೆಯ ರಾಜ ಕ್ಷೇಮಕ ಅಂತ ಹೆಸರು, ಕೊನೆಯ ಕ್ಷೇಮಕ. ಅದು ಕ್ಷೇಮಕ ಅಂತ ಮಾಡಿಬಿಟ್ಟಿದ್ದಾರೆ, ಹಾಗಲ್ಲ, ಕ್ಷೇಮಕ ಅಂತ ಅಲ್ಲಿವರೆಗೂ ಅಂತ ಅರ್ಥ. ಕ್ಷೇಮಕ ಅಂತ ರಾಜ ಅಲ್ಲ, ಕ್ಷೇಮಕ ರಾಜ ಅವ, ಅಲ್ಲಿವರೆಗೂ ಬಾ, ಅಲ್ಲಿದ್ದ ಫುಲ್ ಬಾ ಅಂತ ಹೇಳಿದ್ದಾರೆ. ಈಗ ಪಾಂಡವ ರಾಜ್ಯಕ್ಕೆ 5000 ವರ್ಷ ಆಯ್ತಲ್ಲ ಕಲಿಯುಗ ಬಂದು, ಈಗಾಗಲೇನೆ 1000 ವರ್ಷ ಮಾತ್ರ ಹೇಗಿತ್ತು ಗೊತ್ತಾ, ಅದು 36 ವರ್ಷ ಕೃತಯುಗಕ್ಕಿಂತ ಶ್ರೇಷ್ಠ ಆಗಿತ್ತು. ಕೃತಯುಗದ್ದಾಗಿತ್ತು ಅಂತ ಹೇಳಬಾರದು, ಕೃತಾದಪಿ ಪರಂ ಚಕ್ರ ಅಂತ ಹೇಳ್ತಾರೆ. ಕೃತಯುಗಕ್ಕಿಂತ ಭಾರಿ ಜಾಸ್ತಿ, ನಮಗೆ ಸ್ವಲ್ಪ ಸಂಶಯ ಬರ್ತದೆ. ಈ ಮಾತು ಅಷ್ಟಕ್ಕೆ ಇಂಪಾರ್ಟೆಂಟ್ ಗೊತ್ತಾ, ನಾ ಕಲಿಯುಗನ ಕೃತಯುಗ ಮಾಡ್ಕೊಳ್ಬಹುದಲ್ಲ, ಕೃತಯುಗಕ್ಕಿಂತ ಚೆನ್ನಾಗಿ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಕೃತಯುಗದ ಹೇಗೆ ಚೆನ್ನಾಗಿ ಮಾಡ್ಕೊಳಕ್ ಬರುತ್ತೆ? ಕೃತಯುಗ ಅದು ನಂಬರ್ 1 ಅಂತ ಹೇಳಿದ್ರೆ ಇಲ್ಲ ಇಲ್ಲ, ಯಾತಕ್ ಗೊತ್ತಾ, ಅಲ್ಲಿ ಲಕ್ಷ ವರ್ಷ ಬಳಕೆ ಏನು ಸಾಧನೆ ಮಾಡ್ತಿದ್ದ ಅದು 100 ವರ್ಷದಲ್ಲೇ ಮಾಡಬಹುದು, ಜಾಸ್ತಿ ಆಯ್ತಲ್ಲ. ಈಗ ಲಕ್ಷ ವರ್ಷದ ಕ್ವಾಂಟಿಟಿ ಅದು, ಇಲ್ಲಿ ಒಂದೇ ವರ್ಷನ. ಕಲಿಯುಗದಲ್ಲಿ ನಾವೇನು ಕೆಲಸ ಮಾಡ್ತೇವೆ, ಕೃತಯುಗದಲ್ಲಿ ಮಾಡಬೇಕಾದ್ರೆ ಅದು ಲಕ್ಷ ವರ್ಷದ ಲೆಕ್ಕ, ಇದು 100 ವರ್ಷದ ಲೆಕ್ಕ. ಮತ್ತೆ 100 ವರ್ಷದಲ್ಲಿ ಕೆಲಸ ಮಾಡೋದ್ರಿಂದ ಕೃತಾದಪಿ ಪರಂಚೆ, ಕೃತಯುಗನ ಮೀರಿಸ್ತಕ್ಕಂಥ ವರ್ಷ ಅಂತ ಆಚಾರ್ಯ ಕರೆದಿದ್ದ. ಆದ್ರೆ ಮಾಡ್ಕೊಳಕ್ ಬರುತ್ತೆ. ಆಗ ಅವನು ಅಲ್ಲಿ ಮುಂದೆ ಕೆಲವು ವಿಷಯ ಬರ್ತಾನೋ ಬೇಡ, ಅಲ್ಲಿಂದ ಕಲಿ ಓಡೋಗ್ತಾನೆ, ಓಡಿಸ್ಬಿಡ್ತಾರೆ. ಅಂದ್ರೆ ಕಲಿಯನ್ನ ಓಡಿಸ ಶಕ್ತಿ, ರುದ್ರಾದಿ ದೇವತೆಗಳ ಒಳ ಪ್ರವೇಶ ಮಾಡೋನು ಓಡೋದ ಅಂತ ಕೇಳಿದ್ರೆ, ಆಗ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತೆ ಅನ್ನೋ ಮಾತು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ. ಆಚಾರ್ಯರನ್ನು ಅದಕ್ಕೆ ಕಳಿಸಿದ್ದು, ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಬ ಭಾಷೆ. ಕಲಿಯನ್ನು ಗೆಲ್ಲುವ ಶಕ್ತಿ ಬೇರೆ ಯಾರಿಗಿಲ್ಲ ಅಂತ ಅವನು ಕಳಿಸಿಕೊಟ್ರು. ಎರಡಾಯ್ತಾಗ ಆ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಏನ್ ಮಾಡ್ಕೋಬೇಕಂತ, ಕಲಿಯುಗನ ಕೃತಯುಗ ಮಾಡ್ಕೊಳಕ್ ಬರುತ್ತೆ ಅಲ್ಲ, ಕೃತಯುಗಕ್ಕಿಂತ ಚೆನ್ನಾಗಿ ಮಾಡ್ಕೊಳಕ್ ಬರುತ್ತೆ ಅದನ್ನ ತೋರಿಸ್ಲಿಕ್ಕೆ ಸ್ವತಃ ಆಚಾರ್ಯರೇ ಬಂದುಬಿಟ್ಟು. ಅವರು ಮುಟ್ಟಿದ್ದೆಲ್ಲ ಅಲ್ಲ, ಅವ್ರ ಹೆಸರು ಹೇಳಿದ್ರೆ ಚಿನ್ನ, ಆಚಾರ್ಯ ನಮಗೆ ಕಾಣಬೇಕಾಗಿಲ್ಲ. ಆನಂದ ತೀರ್ಥರ ಸರ್ವಜ್ಞರಾಯರ ಪೂರ್ಣ ಪ್ರಜ್ಞರ ಒಂದು ಬಾರಿ ಸ್ಮರಣೆ ಸಾಲದೆ ಅಂತ ವಾದಿರಾದ ಹೇಳ್ತಾರೆ. ಒಂದ್ಸರ್ತಿ ಹೇಳಿ ಮಧ್ವ ಅಂತ ಹೇಳಿಬಿಡಿ, ಮಧ್ವ ನಾಮ ಹೇಳಿ ಸಾಕು, ಕೊನೆ ಪಕ್ಷ ಮಧ್ವ ನಾಮ ಹೇಳಿ ಬರದೆ ಹೋದ್ರೆ ಮಧ್ವ 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 ಅಂತ ಅಷ್ಟಾದರೂ ಅಲ್ಲಿ ನಿಮಗೆ ಕಲಿ ಹೋದ ಅಂತ ಅರ್ಥ. ಇದು ಮೊದಲನೇದು ರೆಮಿಡಿ. ಅಲ್ಲಿಂದ ಬಾದರೆ ಇದು ಆಚಾರ್ಯ ಹೇಗಿರಬಹುದಾಗ, ಜೈತೀರ್ಥರು ಸುಧಾ ಬರೆದ್ರು. ಇವತ್ತು ಕಲಿಯುಗದಲ್ಲಿ ಸುಧಾ ಬರೆದಿದ್ದವರು ಎಲ್ಲರೂ ಸಿಗಿ ಸುರುಮಲ್ಲ ಗುಹೆಯಲ್ಲಿ ಕುತ್ಕೊಂಡು ಬರೀತಾರೆ, ಎರವಳು ಗುಹೆಯಲ್ಲಿ ಕುತ್ಕೊಂಡು ಸುಧಾ ಬರೀತಾರೆ ಅಂದ್ರೆ ಅವ್ರು ಎಫೆಕ್ಟ್ ಆಯ್ತಾ? ಏನೂ ಇಲ್ಲ. ಇವತ್ತು ನಾವು ಒಂದು ನೈಟ್ ಇರ್ಲಕ್ಕೆ ಬರೆಯೋದಲ್ಲ, ಕುತ್ಕೊಂಡು ಇರ್ಲಕ್ಕೆ ಆಗಿಲ್ಲ. ಒಂದು ದಿವಸ ಭಯಂಕರ ಮೃಗಗಳು ಹಾವು ಬೇಕಾದಷ್ಟು ಇದೆ ಅಲ್ಲಿ. ಅವರೇ ಹಾವಿನ ರಾಜ, ಏನು ಮಾಡಕ್ ಬರ್ತಿರ್ಲಿಲ್ಲ. ಅವಳ ಶೇಷಾವೇಶ ಅಂತ ಹೇಳ್ತೇವಲ್ಲ, ಏನಾಗ್ಲಿಲ್ಲ. ಅಂತ ಸ್ಥಳದಲ್ಲಿ ಇದ್ದು ಬರೋದು ಎಂಥ ಟೆಕ್ಸ್ಟ್ ಅದು? ವ್ಯಾಸರಾಜರಿಗೆ ಟೆಕ್ಸ್ಟ್, ರಾಘವೇಂದ್ರ ಸ್ವಾಮಿ ಟೆಕ್ಸ್ಟ್, ರಘುತ್ತುಬಳಿ ವಾದಿರಾಜರಿಗೆ ಟೆಕ್ಸ್ಟ್ ಬರೀತಾರೆ ಅಂದ್ರೆ ಯಾವ ಕ್ವಾಲಿಟಿ ಲೈಫ್ ಅವರು? ಇದು 50 ವರ್ಷ ಇದ್ದಿದ್ದು ಬರ್ತಾರೆ, 100 ವರ್ಷ ಇರಲಿಲ್ಲ ಜೈತು, ಬರೀ 50 ವರ್ಷ ಇಡೀ ಸಮಾಜ ಅಜರಾಮರವಾದ ಹೆಸರು ಮಾಡ್ತಾರೆ ಅಂದ್ರೆ ಕಲಿಯುಗನ ಮೆಟ್ಟಿ ನಿಂತರು ಅಂತ ಆಯ್ತಲ್ಲ. ಈಗ ಅದಕ್ಕೆ ಅವ್ರು ಹೇಳ್ತಾರೆ, ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ. ಇದೇ ರಾಮಾಯಣ ಮಹಾಭಾರತನ ಹೇಳ್ತಿರೋದು ಅವರು. ಪೂರ್ಣ ಪ್ರಜ್ಞಾನ ಕಾರುಣ್ಯ ಸರಣಿ ಸಿಕ್ಕಿದ್ರಿಂದ ನಾನು ಗೆದ್ದುಬಿಟ್ಟೆ ಅಂತ ಹೇಳ್ತಾ ಅದೇ ಮಾತನ್ನ ವ್ಯಾಸರಾಯರು ಎಂಥ ನಂಬಲಿಕ್ಕೆ ಸಾಧ್ಯ ಇಲ್ಲ. ಕಲಿಯುಗದಲ್ಲಿ ಒಬ್ಬ ವ್ಯಕ್ತಿ ಅಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ಅವ್ರು ಮಾಡಿದ್ದಾರೆ ರೆಕಾರ್ಡ್ ಆಗಿದೆ, ನಂಬಕ್ಕೆ ಹೊರತು ಇಲ್ದವ್ರು ಮಾಡಕ್ ಸಾಧ್ಯನ? ವಂಡರ್ಸ್ ಆಫ್ ಸೀರೀಸ್ ಆಫ್ ವಂಡರ್ಸ್ ಮಾಡಿಬಿಡ್ತಾ. ಎಂಥ ವಾಜರಾದರು, ಎಂಥ ರಾಯರು, ಮನೆ ಮನೆಗೆ ಅವ್ರ ಹೆಸರು ಉಂಟು. ಇವತ್ತು ಯಾವ ಯುಗದಲ್ಲಿ ಬಂದವರೆಲ್ಲ ಇಲ್ಲೇನೆ, ನಮಗೆ ಹತ್ತಿರದಲ್ಲಿದ್ದಾರೆ. ಅಷ್ಟು ಹತ್ತಿರದಲ್ಲಿ ಅಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅಂದ್ರೆ ಅವ್ರು ದೊಡ್ಡ ಕೆಲಸ ಅವ್ರು ಮಾಡ್ತಾರೆ, ದೊಡ್ಡ ಕೆಲಸ ನಾವು ಮಾಡ್ತೇವೆ ಅಷ್ಟೇ. ಕೆಲಸ ಇದ್ದಾಗ ಅವ್ರ ಸ್ಮರಣೆನೇ ನಮಗೆ ಹೊಸ ಒಂದು ಸ್ಫೂರ್ತಿ ಕೊಡುತ್ತೆ. ಇದೇ ಯುಗದಲ್ಲಿ ಇದೇ ಇದರಲ್ಲಿ ಮಾಡಿದರು, ಇದೇ ಭೂಮಿಯಲ್ಲಿ ಓಡಾಡಿದ್ರು, ಇಲ್ಲೇ ಓಡಾಡಿದ್ರು, ಆದ್ರೆ ಅವ್ರ ವ್ಯತ್ಯಾಸ ಇವ್ರ ವ್ಯತ್ಯಾಸ ಎಷ್ಟು ಅದಕ್ಕೆ ಹೇಳ್ತಾರೆ. ಸೂರ್ಯ ಕತ್ತಲೆ ಹೋಗಲಿ ಅಂತ ಕಾಯ್ಕೋತ ಕೂತ್ರೆ ಸೂರ್ಯ ಅಲ್ಲ, ಸೂರ್ಯ ಬಂದ್ರೆ ಕತ್ತಲೆ ಓಡೋಗ್ಬಿಡುತ್ತೆ ತಕ್ಷಣ. ಕತ್ತಲೆ ಹೋದಾನ ಬಿಡುತ್ತೆ ಹೇಳಿ ಕಳಿಸಿ ಅಂತ ಸೂರ್ಯ ಹೇಳೋದಿಲ್ಲ. ಸೂರ್ಯ ಬರ್ತಿರ್ಲಿಕ್ಕೆ ಕತ್ತಲೆ ಹೇಗೆ ಹೋಗ್ಬಿಡ್ಬೇಕು? ಭಗವಂತನ ಹೆಸರು ಹೇಳಿದ ತಕ್ಷಣ ಏನಾಗಬೇಕದು? ಎಲ್ಲ ಅನಿಷ್ಟಗಳು ಪರಿಹಾರ ಆಗಿಬಿಡ್ಬೇಕು. ಈಗ ಗೊತ್ತಾದ್ರೆ ಅದು ನಿಜವಾದ ಪಂಚಾಂಗ ಶ್ರವಣ ಅಂತ. ಅದು ಪಂಚಭೇದ ಜ್ಞಾನನೇ ಪಂಚಾಂಗ ಶ್ರವಣ ಇದ್ದಾಗೆ. ಈಗ ಬರೀ ಅದು ಗೊತ್ತಿಲ್ಲದೆ ಯಾವ ಪಂಚಾಂಗ ತಿಳ್ಕೊಂಡ್ರೂ ಉಪಯೋಗಕ್ಕೆ ಬರೋದಿಲ್ಲ. ನಿಜವಾದ ಪಂಚಾಂಗ ಅದು. ಅದರಿಂದ ಯಾರು ಯೋಚನೆ ಮಾಡದೇನೆ, ಇನ್ನು ಸಣ್ಣ ಪುಟ್ಟ ವ್ಯತ್ಯಾಸ ಸಮಸ್ಯೆ ಇಲ್ಲ. ಕೆಲವು ರಾಶಿಗಿದ್ದೇ ಇರುತ್ತೆ, 12 ರಾಶಿಯಲ್ಲಿ ಒಂದು ರಾಶಿ ಐತೆ, ಎಲ್ಲರೂ ಒಂದೇ ಫಲ ಇದ್ದ ರಾಶಿಗೆ ವ್ಯತ್ಯಾಸನೇ ಇರೋದಿಲ್ಲ. ಎಲ್ಲ ನಕ್ಷತ್ರ ಒಂದೇ ಇರೋ ಸಾಧ್ಯತೆನೇ ಇರೋದಿಲ್ಲ. ನಕ್ಷತ್ರ ಎಷ್ಟೊತ್ತು ಗೊತ್ತಿಲ್ಲ, 27 ನಕ್ಷತ್ರ ನೆನಪಿಟ್ಕೋಬೇಕು. 27 ನಕ್ಷತ್ರ ಆಮೇಲೆ 27 ಯೋಗಗಳು, 11 ಕರ್ಣಗಳು, ಆಮೇಲೆ ತಿಥಿಗಳು, 15 ತಿಥಿಗಳು. ಅದು ಹುಣ್ಣಿಮೆ ಅಮಾವಾಸ್ಯೆ ಚೇಂಜ್ ಆಗ್ತದೆ ಅಷ್ಟೇ. ಅದೆಲ್ಲ ವ್ಯತ್ಯಾಸ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಯಾವ ದಿವಸ ಮಾಡಬೇಕು ಆಸ್ಬಿಡ್ಬೇಕು, ಕಾಮನ್ ಸೆನ್ಸ್ ಇರಬೇಕಷ್ಟೇ. ಅಮಾವಾಸ್ಯೆ ಯಾವ ಪುಣ್ಯ ಕಾರ್ಯಗಳು ಶ್ರೇಷ್ಠ ಅಲ್ಲ, ಪಿತೃಕಾರ್ಯಕ್ಕೆ ಮಾತ್ರ ಸರಿಯಾದದ್ದು. ಕೃಷ್ಣಪಕ್ಷ ಸಾಮಾನ್ಯ, ಶುಕ್ಲಪಕ್ಷ ಯಾವಾಗಲೂ ಒಳ್ಳೆಯದು, ಶುಕ್ರ ಕೃಷ್ಣಪಕ್ಷ ಕಡಿಮೆ. ಅದರಲ್ಲೂ ಕೆಲವು ತಿಥಿಗಳು ಕೃಷ್ಣಪಠ ಪಂಚಮಿ, ಸಪ್ತಮಿ, ತ್ರಯೋದಶಿ ಕೃಷ್ಣಪಕ್ಷದಲ್ಲಿ ಅಲೋಡು. ಶುಕ್ಲಪಕ್ಷದಲ್ಲಿ ಎಲ್ಲ ತಿಥಿಗಳು ಶ್ರೇಷ್ಠ, ಆದರೆ ಕೆಲವಕ್ಕಲ್ಲ. ಏಕಾದಶಿಯಾದಿ ವ್ರತಗಳಿಗೆ ಇದ್ದಾಗ ಮದುವೆ ಇತ್ಯಾದಿ ಮಾಡಕ್ಕೆ ಬರೋದಿಲ್ಲ. 11 ತಿಥಿ ದೊಡ್ಡದು, ಆದರೆ ಶಾಸ್ತ್ರ ಪ್ರಕಾರ ಇದಕ್ಕೆ ನಿಷಿದ್ಧ. ಬೇರೆದಕ್ಕೆ ಪಾರಾಯಣಾದಿಗಳಿಗೆ ಭಾರಿ ಶ್ರೇಷ್ಠ, ಆದರೆ ಮಂತ್ರೋಪದೇಶಕ್ಕೆಲ್ಲ ಭಾರಿ ಶ್ರೇಷ್ಠ. ಎಲ್ಲದಕ್ಕೂ ಒಂದೇ ಲೆಕ್ಕ ಮಾಡ್ಕೋಬಾರ್ದು ಅಷ್ಟೇ. ಯೋಗಗಳು ಹಾಗೇನೆ, ಕರಣಗಳು ಹಾಗೇನೆ. ಕೆಲವು ಯೋಗ ಎಲ್ಲದಕ್ಕೂ ಶುಭಯೋಗ ಅಂದ್ಬಿಡ್ತೀವಿ, ಯೋಚನೆ ಇಲ್ಲ, ಅದು ಸರಿಯೇ. ಅದಕ್ಕೆ ಎಲ್ಲ ಯೋಚನೆ ದೇವರ ಭಕ್ತರಿಗೆ ಎಲ್ಲ ಶುಭಯೋಗ ಆಗ್ತಾ ಹೋದ ಸರಿಯಾದ ಇಂದಿನ ಯೋಗ, ಶುಭಯೋಗ, ಇಂದಿನ ಕರಣ, ಶುಭಕರಣ ಅಂತ ದಾಸ ಹೇಳ್ತಾರಲ್ಲ, ಇದರ ಅರ್ಥನೇ ಹೇಳ್ತಿರೋದು ಅವರು. ಇಂದಿನ ದಿನವೇ ಸುದಿನ ಎಂದು ಪುರಂದರ ವಿಠಲ ರಾಯನ ಸಂದರ್ಶನವೆನಗಾಯಿತು, ಅದೇ ಸುದಿನ. ದೇವರ ಸ್ಮರಣೆ ಬಂತು ಅಂದ್ರೆ ತದೇವ ಲಗ್ನಂ ಸುದಿನಂ ತದೇವ, ತಾರಾಬಲಂ ಚಂದ್ರಬಲಂ ತದೇವ. ಅದಕ್ಕೆ ಹೇಳ್ತಾ ಲಕ್ಷ್ಮೀಪತೆ ತೇಂಗ್ರಿ ಯುಗಂ ಸ್ಮರಾಮಿ ಅಂತ ಹೇಳ್ಬೇಕಾದ್ರೆ ದೇವರ ಸ್ಮರಣೆ ಮಾಡ್ಕೊಂಡು ಹೊರಟ್ರೆ ಎಂಥ ಭಯಂಕರ ಕೆಟ್ಟದು, ಎಲ್ಲ ಕೆಟ್ಟ ತಿಥಿ, ಕೆಟ್ಟ ವಾರ, ಕೆಟ್ಟ ಎಲ್ಲ ಕೆಟ್ಟದು ಕೂಡ ನಂಬರ್ ಒನ್ ಆಗತ್ತೆ. ಇನ್ನು ದೇವರು ಮರೆತು ಹೋದ್ರೆ ನಂಬರ್ ಒನ್ ಎಲ್ಲ ವರ್ಸ್ಟ್ ಆಗಿಬಿಡುತ್ತೆ. ಅದು ಇಟ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್ ಅಂತೀವಲ್ಲ. ಆ ರೀತಿ ಪಂಚಾಂಗವನ್ನು ತಿಳ್ಕೊಂಡು ಮಾಡೋ ಯೋಗ್ಯತೆ ಇನ್ಯಾರಿಗೂ ಇಲ್ಲ, ಬರೀ ಶ್ರೀಮದ್ ಆಚಾರ್ಯರ ಅನುಯಾಯಿಗಳಿಗೆ ಮಾತ್ರ ಸಾಧ್ಯ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತ. ಈ ಟಿ ವಿಗಳಲ್ಲಿ ನೋಡ್ತಿರ್ತೀರಿ, ಅದು ನೋಡಿದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ನೋಡೋರಿಗೆ. ಅವರೇ ಜಾಸ್ತಿ ಇರ್ತಾರೆ, ಅವ್ರು ಬಂದು ಎಲ್ಲ ಇದರಲ್ಲೂ ಅವರೇ ಇರ್ತಾರೆ ಚಾನಲ್ನಲ್ಲಿ. ಏನೋ ಹೇಳ್ತಾರೆ, ಬರೀ ಭಯಪಟ್ಟು ಹೋಗ್ಬಿಡ್ತಾರೆ ಜನಗಳೆಲ್ಲ ಕೂಡ. ಏನು ಅದು ನೋಡ್ಲಿಕ್ಕೆ ಹೋಗ್ಬೇಡಿ, ನೀವೇನು ಏಕಾಶುಭಾಸ ಮಾಡ್ತೀರಾ, ಕೃಷ್ಣಾಷ್ಟ ವ್ರತ ಮಾಡ್ತೀರಾ ಅಂದರೆ ಜಾತಕ ಕಳ್ಕೊಂಡ್ಬಿಡಿ ನಿಶ್ಚಿಂತೆ. ಏನು ಜಾತಕ ನೋಡ್ಲಿಕ್ಕೆ ಹೋಗ್ಬೇಡ್ರಿ, ನೀವು ಮಾಡೋದಿಲ್ಲ ಮತ್ತೆ ಜಾತಕ ನೋಡ್ಲಿಕ್ಕೆ ಹೋಗ್ಬೇಡ್ರಿ, ಉಪಯೋಗ ಇಲ್ಲ ಅದರಿಂದ. ನೀವು ಸರಿಯಾಗಿದ್ರೆ ಜಾತಕ ನೋಡ್ಬೇಡಿ, ತಪ್ಪಾಗಿದ್ರೆ ಜಾತಕ ನೋಡ್ಬೇಡಿ. ಏತೆ ರಾಗದ್ವೇಷವು ವೇದಿಶ್ಯಾತಾಂ ತಪಸಾ ಕಿಂ ಪ್ರಯೋಜನ, ತಾವಹೋ ವೇದಿನಶ್ಯಾತಾಂ ತಪಸಾ ಕಿಂ ಪ್ರಯೋಜನ ಅಂತ ಆಚಾರ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ನಾವು ಜಾತಕದ ಇದು ಯಾವಾಗಲೂ ಸೆಕೆಂಡರಿ ಹೆಸರು. ವೇದ ವೇದಾಂಗ ಅಂತ ಹೆಸರು, ಋಗ್ವೇದ, ಯಜುರ್ವೇದ, ಸಾಮವೇದ, ಆ ಥರ ನಾಲ್ಕು ವೇದಗಳು ಇದೆಯಲ್ಲ. ನಾವು ಜ್ಯೋತಿಷ್ಯ ಅಂಬುದು ವೇದಾಂಗ ಅಷ್ಟೇ. ನೀವು ಶಿಕ್ಷಾ ವ್ಯಾಕರಣಂ ಛಂದ ನಿರುಕ್ತಂ ಜ್ಯೋತಿರೇವಚ ಮತ್ತು ಕಲ್ಪ, ಈ ಆರು ಕೂಡ ವೇದಾಂಗಗಳೇ ಹೊರತು ವೇದ ಅಲ್ಲ. ಅದು ವೇದ ವೇದಾಂಗ ಅಂದರೆ ಎಕ್ಸಿಲೇರಿಯಸ್ ಅಂತ ಅರ್ಥ, ಮೇನ್ ಅಲ್ಲ, ಸೆಕೆಂಡರಿ ಇವೆಲ್ಲ ಕೂಡ. ಆದ್ದರಿಂದ ಮೂಲತಃ ನಾವು ವೇದದ ಧರ್ಮಾನುಷ್ಠಾನದ ಬಗ್ಗೆ, ವೇದ ಪ್ರತಿಪಾದ್ಯ ಭಗವಂತನ ಬಗ್ಗೆ ಸರಿಯಾದ ಕಲ್ಪನೆ ಇದ್ದವರಿಗೆ ವೇದಾಂಗಗಳು ಯಾವಾಗಲೂ ಕೂಡ ಡೌನೇನೆ. ಇನ್ನೂ ಪರೀಕ್ಷೆಯಲ್ಲಿ ಬರೀತಾರೆ, ಆನ್ಸರ್ ಸರಿ ಇರಬೇಕು. ಹ್ಯಾಂಡ್ ರೈಟಿಂಗ್, ಹ್ಯಾಂಡ್ ರೈಟಿಂಗ್ ಸರಿ, ಹ್ಯಾಂಡ್ ರೈಟಿಂಗ್ ಭಾರಿ ಚೆನ್ನಾಗಿದೆ ಅಂತೇಳಿ ಪಾಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹ್ಯಾಂಡ್ ರೈಟಿಂಗ್ ಪ್ರಿಂಟ್ ಔಟ್ ಬರೋ ಚೆನ್ನಾಗಿ ಬರೋದು ಕೂಡ ಪಾಸ್ ಆಗೋದಿಲ್ಲ. ಹ್ಯಾಂಡ್ ರೈಟಿಂಗ್ ಹೋಪ್ಲೆಸ್ ಇದ್ರೂ ಅದು 5 ಮಾರ್ಕ್, ಹ್ಯಾಂಡ್ ರೈಟಿಂಗ್ 5 ಮಾರ್ಕ್ಸ್ ಎಕ್ಸ್ಟ್ರಾ ಗ್ರೇಸ್ ವಿಲ್ ಬಿ ಗಿವನ್ ಫಾರ್ ನೀಟ್ ಹ್ಯಾಂಡ್ ರೈಟಿಂಗ್ ಅಂತ ಕೊಟ್ಟಿರ್ತಾರೆ. ಇವೆಲ್ಲ ಜ್ಯೋತಿಷ್ಯ ಎಲ್ಲ ನೀಟ್ ಹ್ಯಾಂಡ್ ರೈಟಿಂಗ್ ಇದ್ದಾಗ ಹೊರತು ಎಸೆನ್ಸ್ ಇರೋ ಸಿದ್ಧಾಂತದಲ್ಲಿ, ಹರಿದೇವ ಪರ ಸಿದ್ಧಾಂತನೇ ಎಸೆನ್ಸ್. ಆದ್ದರಿಂದ ಅದ್ರ ಬಗ್ಗೆ ಗಮನ ಕೊಟ್ಟರೆ ಯಾವ್ದ್ರ ಬಗ್ಗೆ ಯೋಚನೆ ಮಾಡೋ ಕಾರಣ ಇಲ್ಲ. ಇದು ಅವೆಲ್ಲ ನನಗೆ ಸಣ್ಣ ಪುಟ್ಟ ಇದಕ್ಕೆ ಯೋಚನೆ ಮಾಡಿ ಅಷ್ಟೇ. ಗುರು ಎಷ್ಟನೇ ಗುರು ಒಳ್ಳೆಯದು, ಎಷ್ಟನೇ ಇದೆ, ಅವೆಲ್ಲ ಸೆಕೆಂಡರಿ. ಆ ಅರ್ಥದಲ್ಲಿ ಯೋಚನೆ ಮಾಡಬೇಕು. ಇನ್ನು ಸಂಕ್ರಾಂತಿ, 14ನೇ ತಾರೀಕು ಸಂಕ್ರಾಂತಿ. ಒಂದು ಸೆಚ್ಚು ಕಡಿಮೆ ದಿವಸ ತಾಗಿಲ್ಲ, 14ನೇ ತಾರೀಕು ಸಂಕ್ರಾಂತಿ. ಅದು ಬೆಳಿಗ್ಗೆನೆ ಬರುತ್ತೆ, ಅದರಿಂದ ಏನು ಕಾಯ್ಬೇಕಾದ ಕಾರಣನೇ ಇರೋದಿಲ್ಲ. ಅದು ಅದು ಕರ್ಕ ಸಂಕ್ರಾಂತಿ, ಮಕರ ಸಂಕ್ರಾಂತಿ, ಎರಡು ಸಂಕ್ರಾಂತಿ ಮಾತ್ರ ಸರ್ವ ಪಿತೃಗಳಿಗೆ ತರ್ಪಣ ಕೊಡೋ ಪಿತೃಗಳು. ಉಳಿದೆಲ್ಲ ಸಂಕ್ರಾಂತಿಗೆ ದ್ವಾದಶ ಅಷ್ಟ ಇದೆ, ಇವೆರಡಕ್ಕೆ ಮಾತ್ರ ಸರ್ವ ಪಿತೃಗಳು. ಮತ್ತೆ ಇದರಲ್ಲಿ ಸರ್ವ ಪಿತೃಗಳು ಮಹಾಲಯ ಬಂದು ಪಕ್ಷಪೂರ್ತಿ ಸರ್ವ ಪಿತೃಗಳೆ, ಮಹಾಲಯ ಅಮಾಸ್ಯನು ಸರ್ವ ಪಿತೃಗಳೆ. ಉಳಿದ ದಿವಸ ಅಲ್ಲ, ಮತ್ತೆ ಎಲ್ಲ ವೈದ್ಯಕ್ಕೆ ಬಂದರಾದವುಗಳು ಎಲ್ಲ ಬರೀ ತರ್ಪಣ ಅಷ್ಟೇ ಹೊರತು ಬೇರೆ ಸಾಧ್ಯತೆಗಳು ಇರೋದಿಲ್ಲ ಪಿತೃಕಾರ್ಯ ಮಾಡೋರಿಗೆ. ಮತ್ತೆ ನಿತ್ಯ ತರ್ಪಣ ಮಾಡೋದಂತೂ ಬ್ರಹ್ಮಯಜ್ಞಾಂಗ ಮಾಡಲೇಬೇಕು. ಇಷ್ಟೆಲ್ಲ ಸಾಮಾನ್ಯ ತಿಳ್ಕೊಂಡ್ರೆ ಆಗ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡ್ತಾನೆ ಪರಮಾತ್ಮ. ಅದಕ್ಕೆ ತಿಥೇಶ್ಚ ಶ್ರೀಯಮಾಪ್ನೋತಿ ವಾರಾದ ಆಯುಷ್ಯ ವರ್ಧನಂ. ಮತ್ತೆ ಯೋಗ ಹೇಳ್ತಾರೆ, ಕರಣಾತ್ ಕಾರ್ಯಸಿದ್ಧಿಶ್ಚ ಪಂಚಾಂಗ ಫಲಮುಕ್ತಂ. ಆಮೇಲೆ ಯೋಗಾದ ರೋಗ ನಿವಾರಣ, ಯೋಗದ ತಿಥಿ ವಿಷಯ ಕೇಳ್ಕೊಂಡ್ಬಿಟ್ರೆ ಸಂಪತ್ತು ಬರುತ್ತೆ. ತಿಥೇಶ್ಚ ಶ್ರೀಯಮಾಪ್ನೋತಿ, ವಾರ ಯಾವುದಂತ ಗೊತ್ತಾದರೆ ವಾರಾದ ಆಯುಷ್ಯ ವರ್ಧನ, ಆಯುಷ್ಯ ಜಾಸ್ತಿ ಆಗತ್ತಂತೆ. ಆಮೇಲೆ ಕರಣಾತ್ ಕಾರ್ಯಸಿದ್ಧಿಶ್ಚ, ಕರ್ಣಜ್ಞಾನ ಇದ್ರೆ ಕಾರ್ಯಸಿದ್ಧಿ ಆಗತ್ತಂತೆ. ಯೋಗಾದ ರೋಗ ನಿವಾರಣ, ಯೋಗದ ಜ್ಞಾನದಿಂದ ರೋಗ ಪರಿಹಾರ ಆಗತ್ತಂತೆ. ಮತ್ತೆ ಈ ರೀತಿ ಇರೋದ್ರಿಂದ ಪಂಚಾಂಗ ಶ್ರವಣ ಮಾಡಲೇ ರಾಜ ಮಹಾರಾಜರು ಮೊದಲೇ ಹೇಳಿದ ಪ್ರತಿನಿತ್ಯ ದೊಡ್ಡ ಕಾರ್ಯ ಅದು. ಆ ರೀತಿ ಮಾಡಿ ಉದ್ಧಾರ ಆಗಬೇಕು. ನಿತ್ಯ ಪಂಚ ಮಂಗಲಾಷ್ಟಕದಲ್ಲಿ ಆದಿತ್ಯಾದಿ ನಾವು ಗ್ರಹ ಇದ್ದೇ ಇದೆ, ಅದನ್ನು ಸ್ತೋತ್ರ ಮಾಡಿದಾಗ ದಾಸರು ಮಾತ್ರ ಸ್ಪಷ್ಟ ತತ್ವಸ್ವಾಮಿಯಲ್ಲಿ ಜಗನ್ನಾಥದಾಸರು, ದೇವರಾಮನ ಪುರಂದರದಾಸರು, ಮತ್ತು ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ. ಎಲ್ಲದಕ್ಕಿಂತ ಶನಿ ಭಾರಿ ಕೆಟ್ಟದವರಲ್ಲೋ ಯೋಚನೆ ಮಾಡಲೇಬೇಡಿ. ಹರಿಗುರುಗಳನ್ನು ಅರ್ಚಿಸದ ಪಾಪಾತ್ಮರನ್ನು ಶಿಕ್ಷಿಸಲು ಸುಖ. ಹರಿಗುರುಗಳನ್ನು ಪೂಜೆ ಮಾಡದೇ ಇದ್ದವರು ಶಿಕ್ಷೆ ಕೊಡ್ತಾನೆ, ಹೊರತು ಮಾಡೋರಿಗೆ ಕೆಟ್ಟದ್ದು ಮಾಡೋದಿಲ್ಲ ಅಲ್ಲ, ಮಾಡಿ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾರೆ. ಕೆಟ್ಟದ್ದು ಮಾಡೋದಿಲ್ಲ ಅಂದರೆ ನೆಗೆಟಿವ್ ಆಯಿತು, ಒಳ್ಳೇದನ್ನು ಮಾಡೇ ಮಾಡ್ತಾನೆ. ಆದ್ದರಿಂದ ಅದ ಕಡೆ ನಾವು ಓರಿಯೆಂಟೇಷನ್ ಕೊಟ್ಟರೆ ಒಳ್ಳೆ ಒಳ್ಳೆ ಉದ್ಧಾರ ಆಗ್ತೀವಿ ಅಂತ ಹೇಳ್ತಾ ಇವತ್ತಿನ ದಿವಸ ಹೇಮಲಂಬೆ ಸಂವತ್ಸರ ಎಲ್ಲ ರೀತಿಯಲ್ಲೂ. ಹೇಮ ಅಂದರೆ ಚಿನ್ನ ಅಂತ ಅರ್ಥ, ಲಂಬಿ ಅಂದರೆ ಅದಕ್ಕೆ ಜ್ಯೋತಿ ಬೀಳೋದು ಅಂತ ಅರ್ಥ. ಚಿನ್ನಕ್ಕೆ ಜ್ಯೋತಿ ಬೀಳೋದು ಅಂದರೆ ಏನು, ಲೌಕಿಕಕ್ಕೆ ಯಾರು ಜ್ಯೋತಿ ಬಿಡುತ್ತಾರೋ ಅವ್ರು ಯಾವ ಪಂಚಾಂಗನೂ ಅಷ್ಟೇ. ಹೇಮ ಅಂದರೆ ಸುವರ್ಣ, ಸುವರ್ಣ ವರ್ಣೋ ಹೇಮಾಂಗ ಅಂತ ಹೇಳ್ತೇವಲ್ಲ ಪರಮಾತ್ಮ. ಆತರಿಗೆ ಜ್ಯೋತಿ ಬಿದ್ದುಬಿಟ್ರೆ, ದೇವರ ನಂಬಿಟ್ಟು ಬಿಟ್ರೆ, ಆಗ ನಿಶ್ಚಿಂತೆಯಾಗಿ ನಮಗೆ ಅವಲಂಬನೆ ಭಗವಂತ ಕೊಡ್ತಾರಾದ್ರಿಂದ ಅಂಥ ಹೇಮಲಂಬೆಯಾಗಬೇಕೇ ಹೊರತು ಈ ಲೌಕಿಕದ ಕನಕದ ಹೇಮಲಂಬೆ ಆಗಬಾರದು ಅಂತ ಹೇಳ್ತಾ ಇವತ್ತಿನ ಪಂಚಾಂಗ ಶ್ರವಣದ ಕಾರ್ಯಕ್ರಮವನ್ನು ಈ ವರ್ಷದ ಮುಂಜಿಗೆ ಒಂದೇ ಒಂದು ಮುಹೂರ್ತ ಇರೋದು. ಈ 4ನೇ ತಾರೀಕು ಏಪ್ರಿಲ್ ಬಿಟ್ಟುಬಿಟ್ರೆ, ಅಂದರೆ ಈ ಭಾನುವಾರ ಬಿಟ್ಟುಬಿಟ್ರೆ, ಮತ್ತೆ ನಿಮಗೆ ಸೋಮವಾರ ಬಿಟ್ಟುಬಿಟ್ರೆ ಮತ್ತೆ ನಿಮಗೆ ವರ್ಷ ಪೂರ್ತಿ ಒಳ್ಳೆ ಮುಹೂರ್ತ ಇಲ್ಲ, ಮಧ್ಯ ಮುಹೂರ್ತ ಅರ್ಧ ಮುಹೂರ್ತ ಸಿಗುತ್ತದೆ. ಬೆಸ್ಟ್ ಮುಹೂರ್ತ ಒಂದೇ ಒಂದಿರೋದು ಈ ಸಲ, ಈ 4ನೇ ತಾರೀಕು ಒಂದೇ, ಏಪ್ರಿಲ್ 4ನೇ ತಾರೀಕು ಒಂದೇ, ವರ್ಷದಲ್ಲಿ ಒಂದೇ. ಲಗ್ನಗಳು ಮಾಡ್ಬೋದು, ಲಗ್ನಗಳಿಗೆ ಮುಹೂರ್ತ ಜಾಸ್ತಿ ಇದೆ. ಗೃಹ ಪ್ರವೇಶ ಕಡೆ ಮುಂಜಿಗೆ ಮುಂಜಿಗೆ ಹೆಚ್ಚು ನೋಡಬೇಕಾದ್ರೆ, ಯಾಕಂದ್ರೆ ಇಡೀ ಜೀವನದ ಟರ್ನ್ ಮಾಡೋದೇ ಅದು. ಪಿ ಯು ಸಿ ಭಾರಿ ಇಂಪಾರ್ಟ್ಮೆಂಟ್ ಅಂತಾರಲ್ಲ, ಟರ್ನಿಂಗ್ ಪಾಯಿಂಟ್ ಇದ್ದಾಗ, ಆದ್ದರಿಂದ ಉಪನಯನಕ್ಕೆ ಭಾರಿ ಮುಹೂರ್ತ ನೋಡಬೇಕು. ಅದು ಒಂದೇ ಸಿಗೋದು, ತುಂಬ ಬೇರೆ ಕಾರಣದಿಂದ ಸ್ವಲ್ಪ ಶಾಂತಿಗಿಂತೆ ಮಾಡಿಸ್ಕೊಂಡು ಬೇರೆ ದಿವಸ ಮಾಡ್ಬೋದು. ಆದರೆ ಇದಕ್ಕೆ ಬಂದರೆ ಮದುವೆಗಳೇ ಸ್ವಲ್ಪ ಜಾಸ್ತಿ ಮುಹೂರ್ತ ಇದೆ, ಗೃಹ ಪ್ರವೇಶಕ್ಕೂ ಇದೆ. ಮತ್ತೆ ನೆನ್ಪಿಟ್ಕೊಂಡ್ಬಿಡಿ, ಎಂದು ಯಾರೇ ಯಾವ ಪಂಚ ಮುಹೂರ್ತ ಹಾಕಿದ್ರು ಕೂಡ ಚಾತುರ್ಮಾಸದಲ್ಲಿ ಹಾಕಿದ್ರೆ ಅದು ಇನ್ವ್ಯಾಲಿಡ್ ಮುಹೂರ್ತ, ಚಾತುರ್ಮಾಸದಲ್ಲಿ ಹಾಕಲೇಬಾರದು, ಹಾಕಿದ್ರೆ ತಪ್ಪಾಗ್ತಾರೆ ಅಂತ. ಈ ಸರ್ತಿ ಎಷ್ಟೋ ಪಂಚಾಂಗ ಅವಾರ್ಡ್ ಮಾಡಿದ್ದಾರೆ ಪುಣ್ಯ, ಈ ಸಲ ಪ್ರತಿ ಸರ್ತಿ ಹಾಕಿಬಿಡ್ತೀವಿ, ಈ ಸರ್ತಿ ಹೆಚ್ಚು ಪಂಚಾಂಗದಲ್ಲಿ ಹಾಕಿಲ್ಲ, ಅದೊಂದು ಒಳ್ಳೇದು. ಆಮೇಲೆ ವಿವಾಹ ಮಾತ್ರ, ಉಪನಯನ ಮತ್ತೆ ಗೃಹ ಪ್ರವೇಶಾದಿಗಳನ್ನು ದಕ್ಷಿಣಾದಲ್ಲಿ ಮಾಡಲೇಬಾರದು. ಎಂಥ ಮುಹೂರ್ತ ಪುರೋಹಿತರು ಹೇಳಿ ಏನೇ ಅಂತ ಹೇಳಿದ್ರು ಇನ್ವ್ಯಾಲಿಡ್, ಅದು ಮಾಡಬಾರದು. ಆದರೆ ವಿವಾಹ ಮಾತ್ರ ಇದರಲ್ಲಿ ಮಾಡ್ಬೋದು. ಚಾತುರ್ಮಾಸ ತುಳಸಿ ವಿವಾಹ ಆದಮೇಲೆ ಧನುರ್ಮಾಸ ಬನುಮಾಸ ಮತ್ತು ವಿವಾಹ ಮಾಡಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಇದೇ ಬರೋದಿಲ್ಲ, ಅಗ್ನಿ ಹೋಮಾದಿಗಳೇ ಬರೋದಿಲ್ಲ. ಆದ್ದರಿಂದ ಆಗ ಮಾತ್ರ ಮಾಡ್ಬೋದು ವಿವಾಹ ಮಾತ್ರ. ಇನ್ನು ಗೃಹ ಪ್ರವೇಶ ಉಪನಯನಾದಿಗಳು ಮಾಡಕ್ಕೆ ಬರೋದಿಲ್ಲ, ನಿಷಿದ್ಧ. ಯಾವುದು ಇದು ಮಾಡಕ್ಕೆ ಬರೋದು, ನಾಮಕರಣ ಇತ್ಯಾದಿ ದೋಷ ಇಲ್ಲ, ಯಾಕೆ ಟೈಮ್ ಬೌಂಡ್ ಅವೆಲ್ಲ, ಆ ಕಾಲಕ್ಕೆ ಮಾಡೋಕ್ಕೂ ಮಾಡ್ಬೋದು ಅಷ್ಟೇ. ಮತ್ತೆ ಸಂಧ್ಯಾವನ್ನೇ ದೇವ್ರ ಪೂಜೆಗೆ ಅಫೆಕ್ಟ್ ಆಗೋದಿಲ್ಲ, ಎಲ್ಲ ಕಾಲಕ್ಕೂ ಮಧ್ಯೆ ಬರುತ್ತೆ. ಯಾವ ಅಧಿಕ ಮಾಸ ಏರು, ಮುಂದೆ ವರ್ಷ ಅಧಿಕ ಮಾಸ ಇರುತ್ತೆ, ಈ ವರ್ಷ ಏನು ಯೋಚನೆ ಕೂಡ ಇಲ್ಲ. ಅದನ್ನ ನೋಡಿಕೊಂಡು ಅಕ್ಷಯ ತೃತೀಯ ಈ ಸರ್ತಿ ಬರುತ್ತೆ, ಪರಶುರಾಮ ಜಯಂತಿ ಅಕ್ಷಯ ತೃತೀಯ ಎಲ್ಲ ಇರುತ್ತೆ. ನಾವು ಮುಂದಿನ ಪ್ರವಚನ 8ನೇ ತಾರೀಕು ವೇದವ್ಯಾಸ ಜಯಂತಿ ದಿವಸ ಮುಂದಿನ ಕಾಲ. ಮಳೆ ಹಣ್ಣಿನಲ್ಲ ಎಷ್ಟು ಹೇಳಿದ್ರು ಅಷ್ಟೇ ಅದು, ನಮ್ಮ ಇವರು ಹಾಕ್ತಾರಲ್ಲ ಸಾಧಾರಣದಿಂದ ಸ್ವಲ್ಪದವರೆಗೂ ಮಳೆ ಬರುವ ಸಂಭವ ಇದೆ ಎಂದು ಬೇಕಾದ್ರೆ ಹೇಳ್ಬೋದು, ಅದು 20 ಬೇಕಾದ್ರೆ ದಿವಸ 24 ತಾಸು ಹೇಳ್ಬೋದು ಆ ಥರ ಅಷ್ಟೇ. ಬಟ್ ಅದೆಲ್ಲ ಸಾಮಾನ್ಯವಾಗಿಯೇ ಸರಿ ಬರೋದಿಲ್ಲ ಅಂತಾನೆ ಉತ್ತರ, ಸಾಮಾನ್ಯ ಸರಿ ಬರೋ ಸಂಭವ ಕಡಿಮೆ. ಎಲ್ಲೋ ಒಂದೊಂದು ಸರ್ತಿ ಆಗುತ್ತೆ, ಅವರು ಅಲ್ಲಿ ಯಾರೋ ಇದ್ದರೆ ಆಗುತ್ತೆ ಅಂತ ಅರ್ಥ. ಅವ್ರು ಹೇಳ್ತಾರೆ ಭೀಷ್ಮರು, ಎಲ್ಲಿ ಭಾರಿ ಮಳೆ ಬೆಳೆ ಇರುತ್ತಾರೆ ಪಾಂಡವರು ವಾಸ ಮಾಡಿದ್ದಾರೆ ಅಂತ ಅರ್ಥ ಅಂತ ಹೇಳ್ತಾರಲ್ಲ ಅಷ್ಟೇ. ಎಲ್ಲ ಕಾಲಕ್ಕೂ ಸತ್ಯವಾದ ಮಾತು, ಎಲ್ಲರ ಕೆಳಗಡೆ ಆಯಿತು ಅಂದರೆ ಅವರ ಅನುಗ್ರಹ ಅಷ್ಟೇ, ಗೊತ್ತಿಲ್ಲ ಅಂದರೆ ಕಡಿಮೆ. ಯಾವ ಪಂಚಾಂಗನೂ ವರ್ಕೌಟ್ ಆಗಲ್ಲ, ಯಾಕೆಂದ್ರೆ ಕಾಲದ ಧರ್ಮನೇ ಬಿಟ್ಟವರಿಗೆ ಯಾವ ಪಂಚಾಂಗನ ಕೆಲಸ ಮಾಡೋದಿಲ್ಲ. ಆದ್ದರಿಂದ ಗುಡಿದವರಿಗೆ ಯೋಚನೆ ಇಲ್ಲ, ನಮ್ಮ ಮಟ್ಟಿನ ಎಲ್ಲೇ ಇದ್ದರೂ ಕೂಡ ಅನುಗ್ರಹ ಮಾಡೇ ಮಾಡ್ತಾನೆ ಪರಮಾತ್ಮ. ಅದನ್ನು ಗಟ್ಟಿ ತಿಳ್ಕೊಂಡು ನಾವು ಹೊರಗಿನ ಇದರಿಂದ ಇಂದು ನಿರಾಶರಾಗ ಕಾರಣ ಇರೋದಿಲ್ಲ ಅಂತ ಹೇಳ್ತಾ ಮುಂದಿನ ಪ್ರವಚನ 8ನೇ ಪ್ರದೇಶ ನರಸಿಂಹ ಜಯಂತಿ ಇರುತ್ತೆ, ಎರಡು ಸೇರಿ ಒಂದೇ ದಿವಸ 8ನೇ ತಾರೀಕು ಪ್ರವಚನ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರಜಾಗೋತ್ಸವ ಕಾರ್ಯಕ್ರಮ ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತೇನೆ. ಅವ್ರು ಬಾರಿ ದಡ್ಡ ಹುಡುಗರು ಏನ್ ಮಾಡಕ್ಕಾಗ್ತದೆ, ಹುಡುಗರು ಬಾರಿ ದಡ್ಡ, ಅವ್ರು ಬಾರಿ ಪಕ್ಕದಲ್ಲಿ ಬರೆಸಿದ್ರು ಬರ್ಲಿಕ್ಕೆ ಬರೋದಿಲ್ಲ ಅಂತವ್ರು ಇರ್ತಾರೆ. ಅವ್ರು ಒಳ್ಳೆ ರಾಜರೇ, ಅವರು ಅವ್ರು ಹೇಳಿದ್ನಲ್ಲ ಮಹಾ ದೊಡ್ಡ ರಾಜ, ಅವ್ರು ತಕ್ಕಂತ ಒಳ್ಳೆ ಸ್ಕೂಲಲ್ಲಿ ಹುಡುಗರು ಫೇರ್ ಆಗೋದು ನೋಡಿಲ್ವಾ ನಾವು, ಇಂದ ಸ್ಲಬ್ನಲ್ಲೂ ರ್ಯಾಂಕ್ ತಗೊಳ್ಳೋ ಸಿಗ್ತಾರೆ ಇವತ್ತು. ಅದು ಅದು ಹೇಗೋ ಇದು ಹಾಗೇನೆ, ಎಂತ ಕೆಟ್ಟ ಕಾಲದಲ್ಲೂ ದೇವರಲ್ಲಿ ನಂಬಿಕೆ ಇದ್ರೆ ಕೆಟ್ಟದಾಗೋದೇ ಇಲ್ಲ. ಆ ಥರ ಸ್ಪಿರಿಚುಯಲ್ ಓರಿಯೆಂಟೇಷನ್ ಇದ್ರೆ ಆ ಪಂಚಾಂಗ ಶ್ರವಣದಿಂದ ನಾವು ನೆಗೆಟಿವ್ ಆಸ್ಪೆಕ್ಟ್ ಏನು ಬರೋದಿಲ್ಲ, ಬರೀ ಪಾಸಿಟಿವ್ ಆಗಿ ಇರುತ್ತೆ ಅಂತ ತಿಳ್ಕೊಂಡ್ರೆ ಸಾಕು. ಇವತ್ತಿನ ಕಾರ್ಯಕ್ರಮಕ್ಕೆ ಸೇವಾಕರ್ತರಾಗಿ ಹೆಚ್ ವಾಸುದೇವಮೂರ್ತಿ ದಂಪತಿಗಳು, ಮತ್ತು ಸತ್ಯನಾರಾಯಣ ದಂಪತಿಗಳು, ಗುರುರಾಜರಾವ್ ದಂಪತಿಗಳು, ಮಳ್ಳೂರು ಶ್ರೀಧರ್ ಕುಟುಂಬದವರು, ಮತ್ತು ಶ್ರೀಪತಿ ಶೆಟ್ಟಿಯವರು, ಮತ್ತು ವೆಂಕಟೇಶ್ ದಂಪತಿಗಳು, ಗೋಪಿನಾಥ್ ದಂಪತಿಗಳು, ಮತ್ತು ತುಂಬ ಜನ ಇದರಲ್ಲಿ ಸೇವಾಕರ ಕೆಲವರು ಅಂತರಂಗ ಭಕ್ತರು ಎಲ್ಲ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಹರಿವಾಳ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಇನ್ನೊಂದು ಎಲ್ಲರಿಗೂ ಸಹ ಈ ನಮ್ಮ ಹೇಮಲಿಂಗ ಸಂವತ್ಸರ ಭಗವಂತನ ಅಲ್ಲಿ ವಿಶೇಷವಾದ ಆರಾಧನೆಗೆ ಕಾರಣವಾಗತಕ್ಕಂಥ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಶ್ರೀಯತಾಂ ಕಮಲಾಲಯ. ಎಲ್ಲರೂ ಫಲದ ಪ್ರಸಾದ